ಶಕ್ತಿಧರಸ್ವಹಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಚನಯನೋಶೌ ಶ್ರೀಪತಿರ್ಮಾನವೋ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿಲಿಖಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೂಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಇಂದುರುಚಿ ಸುಂದರ ಸುಮಂದ ಹಸಿತಾಸ್ಯಂ ನಂದತನಯಂ ದುರಿತ ಸಂದಹನ ದಕ್ಷಂ ಸೇಂದ್ರಸುರ ವೃಂದಿ ಪರಿವಂದಿತ ಪದಾಬ್ಜಂ ಸಂಸ್ಮರ ಸದಾಂತರ ಮುಕುಂದಮತಿ ಕಾಂತ ಜಯತ್ಯ ಸಂಖ್ಯೋರು ಪರಾಂಬುಗೂರೋ ಗುಣೋಚ್ಯ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಬರುವ ಪವಿತ್ರವಾದಂಥ ಕೃಷ್ಣಾಷ್ಟಮಿಯ ದಿವಸ ಇದು. ಭಗವಂತನಾದ ಕೃಷ್ಣ ಅವತಾರ ಮಾಡಿದ ದಿವಸವನ್ನು ಇಡೀ ವಿಶ್ವವೇ ಭೂಲೋಕದ ಜನಗಳೆಲ್ಲ ಮಹಾಲಕ್ಷ್ಮೀ ದೇವಿಯಿಂದ ಆರಂಭಿಸಿಬಿಟ್ಟು ಪ್ರತಿಯೊಬ್ಬ ದೇವತೆಗಳು ಸಜ್ಜನರು ಎಲ್ಲರೂ ತಪ್ಪದೇ ಆಚರಿಸ್ತಕ್ಕಂಥ ಶ್ರೇಷ್ಠವಾದ ವ್ರತ ಅಂದರೆ ಈ ಕೃಷ್ಣ ಜಯಂತಿ ಕೃಷ್ಣ ಜನ್ಮಾಷ್ಟಮಿ. ಅಂಥ ಪವಿತ್ರವಾದ ವ್ರತದ ಅರ್ಥವನ್ನು ಹೇಳ್ತಾ ಜಯಂತಿ ಅಂತ ಯಾತಕ್ಕೆ ಕರೀತಾರೆ, ಅಷ್ಟಮಿ ಅಂತ ಯಾತಕ್ಕೆ ಕರೀತಾರೆ. ಜಯಂತಿ ಜಯಂ ತನೋತಿ ಇತಿ ಜಯಂತಿ, ಜಯವನ್ನು ನಮಗೆ ಕೊಡ್ತಕ್ಕಂಥದ್ದು ಆದ್ದರಿಂದ ಜಯಂತಿ ಅಂತ. ಕೃಷ್ಣನ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಜಯ ಸಿಗುತ್ತೆ. ನಮಗೆ ಜಯ ಯಾವುದರಲ್ಲಿ ಸಿಗಬೇಕು ಅಂತ ಪ್ರಶ್ನೆ. ಪ್ರತಿಯೊಂದರಲ್ಲೂ ಜಯ ಸಿಗಬೇಕು. ನಮಗೆ ಕಾಮಕ್ರೋಧಾದಿಗಳ ಮೇಲೆ ಜಯ ಸಿಗಬೇಕು, ಕಾಮಕ್ರೋಧಾದಿಗಳ ಮೇಲೆ ಜಯ, ಮತ್ತು ಒಟ್ಟು ಸಂಸಾರದ ಮೇಲೆ ಜಯ, ಮೃತ್ಯುಂಜಯ ಮೃತ್ಯುವನ್ನು ಗೆಲ್ತಕ್ಕಂಥ ಒಂದು ಹೋರಾಟ, ಅದರ ಬಗ್ಗೆ ಜಯ. ಪ್ರತಿನಿತ್ಯದಲ್ಲೂ ಕೂಡ ದೇವರನ್ನು ಮರೆಸಿ ಲೋಕದ ಕಡೆ ಎಳೆಯತಕ್ಕ ಮನಸ್ಸಿದೆಯಲ್ಲ, ಅದನ್ನು ಮನೋಜಯ ಆಗಬೇಕು. ಮನೋಜಯವನ್ನು ಯಾರು ಹೊಂದೋದಿಲ್ಲ ಅವರು ಎಂದೂ ಸಹ ಶಾಸ್ತ್ರಾರ್ಥ ಆಗೋದಿಲ್ಲ, ದೇವರ ದರ್ಶನ ಆಗೋದಿಲ್ಲ, ಉದ್ಧಾರ ಆಗೋದಿಲ್ಲ. ಅದಕ್ಕೆಲ್ಲ ಸಾಧನೆ ಏನು ಅಂದರೆ ಭಗವಂತನ ಜಯಂತಿಯನ್ನು ಆಚರಣೆ ಮಾಡಿದರೆ ನಮಗೆಲ್ಲ ಸಿದ್ಧಿನೂ ಬರುತ್ತೆ. ಆದ್ದರಿಂದನೇ ಜಯಂತಿಯನ್ನು ಹೆಸರು ಸಾರ್ಥಕ. ಅಷ್ಟಮಿ, ಅಷ್ಟ ಅಂದರೆ ಏನು? ಅಷ್ಟಮದಗಳು ಅಂತ ಕರೀತಾರೆ. ಅಷ್ಟಮದಗಳು ಮನುಷ್ಯನಿಗೆ ದ್ರವ್ಯ ಮದ, ಅರ್ಥ ಮದ, ಅನ್ನ ಮದ, ವೈಭವದ ಮದ, ಈ ಒಂದು ವಂಶದ ಮದ, ಯೌವನದ ಮದ, ಇಂಥ ಮದಗಳಿರುತ್ತೆ. ಅಂಥ ಮದಗಳನ್ನೆಲ್ಲ ಗೆಲ್ಲಬೇಕಾದ್ರೆ ಮತ್ತೆ ಭಗವಂತನ ಆರಾಧನೆಯನ್ನು ಆತನ ಜನ್ಮಾಷ್ಟಮಿಯನ್ನು ಮಾಡಿದರೆ ಮಾತ್ರ ಸಾಧ್ಯ. ಇಂಥ ಒಂದು ವೈಭವ ಬೇರೆ ಯಾವ ದೇವತೆಗಳ ಜಯಂತಿಯನ್ನು ಹೀಗೆ ಆಚರಣೆ ಮಾಡೋದಿಲ್ಲ. ವಿಷ್ಣುವಿನ ಜಯಂತಿಯನ್ನು ಆಚರಣೆ ಮಾಡಿದ ಹಾಗೆ ಬೇರೆ ಯಾರ ಜಯಂತಿಯೂ ಆಚರಣೆ ಮಾಡೋದಿಲ್ಲ. ಮೊದಲನೇದಾಗಿ ಜಯಂತಿ ಆಚರಣೆ ಮಾಡಬೇಕಾದ್ರೆ ಅದು ಸಾಮಾನ್ಯ ಲೋಕದೃಷ್ಟಿಯ ಅರ್ಥ ಏನು ಅಂತ ಕೇಳಿದರೆ ಬದುಕಿರುವವರಿಗೆ ಜಯಂತಿ ಅಂದರೆ ಪರಮಾತ್ಮ ರೂಪಗಳೆಲ್ಲ ಹಾಗೇ ಇವೆ ಅಂತ ಅರ್ಥ. ಅದಕ್ಕೆ ಜಯಂತಿಯನ್ನು ಆಚರಣೆ ಮಾಡೋದು. ಇವತ್ತು ಆಧುನಿಕ ಸರ್ಕಾರದ ಪದ್ಧತಿಯಲ್ಲಿ ಜಯಂತಿಗೆ ಅರ್ಥನೇ ಇರೋದಿಲ್ಲ. ಇವತ್ತು ಅವ್ರು ಇರೋದೇ ಇಲ್ಲ ಜಯಂತಿ ಅಂತ ಆಚರಣೆ ಮಾಡ್ತಿರ್ತಾರೆ, ಅರ್ಥ ಇಲ್ಲ ಅದಕ್ಕೆ. ಅದೆಲ್ಲ ಸುಮ್ಮನೆ ಯಾವುದೋ ಒಂದು ಪ್ರಚಾರಕ್ಕೆ ಮಾಡ್ತಕ್ಕಂಥ ಒಂದು ಗಿಮಿಕ್ ಅಂತೀವಲ್ಲ, ಅಂಥದ್ದೇ ಹೊರತು ವಸ್ತುಸ್ಥಿತಿ ಅಲ್ಲ. ಇವತ್ತು ಹನುಮ ಜಯಂತಿ ಆಚರಣೆ ಮಾಡ್ತೇವೆ, ಮಧ್ವ ಜಯಂತಿ ಆಚರಣೆ ಮಾಡ್ತೇವೆ, ಭೀಮ ಜಯಂತಿಯೂ ಆಚರಣೆ ಮಾಡ್ತೇವೆ. ಅಂದರೆ ವಾಯುದೇವರ ರೂಪಗಳು ಕೂಡ ಇವತ್ತು ಎಲ್ಲರೊಳಗಿಂತ ಪ್ರಾಣ ಉಳಿಸಿರೋದೇ ಅವರಾದ್ದರಿಂದ ಅವರ ದೇಹಕ್ಕೆ ನಮ್ಮಂಥ ನಾಶ ಇಲ್ಲ, ಆದ್ದರಿಂದ ಅವರ ಜಯಂತಿಯನ್ನು ಆಚರಣೆ ಮಾಡ್ತೇನೆ. ಹನುಮಂತೇವರು ಇವತ್ತು ಇರೋದು ಲೋಕವಿಖ್ಯಾತ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮಿ. ಇವತ್ತಿಗೂ ಸಹ ಅವರು ಕೆಂಪುಷ್ಣಖಂಡದಲ್ಲಿದ್ದಾರೆ, ತಮ್ಮ ಯೋಗಶಕ್ತಿಯಿಂದ ಎಲ್ಲ ಕಡೆಯೂ ಇರೋದರಿಂದ ಅವರ ಜಯಂತಿಗೆ ಅರ್ಥ ಇದೆ. ನಿಮ್ಮ ಅದೇ ಥರ ಬೇರೆ ಕಡೆ ಜಯಂತಿ ಆಚರಣೆ ಮಾಡೋದ್ರಲ್ಲಿ ನೆನಪಿರಬೇಕು. ಇನ್ನು ಯಾರ ಜಯಂತಿಯೂ ಆಚರಣೆ ಮಾಡೋದಿಲ್ಲ, ಅವರಿಬ್ಬರು ಉಳಿದವರು ದೇಹತ್ಯಾಗ ಮಾಡಿ ಹೋಗ್ತಾರೆ ಅಂತ. ಅವರ ಸ್ಮರಣೆಯೆಲ್ಲ ನಾವು ಮಾಡಬೇಕು, ಜಯಂತಿ ಆಚರಣೆ ಇಲ್ಲ. ಅಂತೆ ರಾಯರ ಆರಾಧನೆ ಮಾಡ್ತೇವೆ ನೋಡಿ, ಎಷ್ಟು ವೈಭವದಿಂದ ಆರಾಧನೆಯನ್ನು ಮಾಡ್ತಾರೆ. ಬೃಂದಾವನ ಪ್ರವೇಶ ಮಾಡಿದ ದಿವಸ ಜಯತೀರ್ಥರ ಆರಾಧನೆ, ಬೃಂದಾವನ ಪ್ರವೇಶ ಮಾಡಿದ ದಿವಸ. ಅದೇ ರೀತಿ ಭೀಷ್ಮರಿಗೆ ಭೀಷ್ಮಾಷ್ಟಮಿ ಆಚರಣೆ ಮಾಡ್ತೇವೆ, ಭೀಷ್ಮರ ದೇಹ ಬಿಟ್ಟ ದಿವಸ. ಭೀಷ್ಮಾಷ್ಟಮಿ ಕೃಷ್ಣಾಷ್ಟಮಿ ಎರಡು ಅಷ್ಟಮಿಗಳೇ. ಕೃಷ್ಣಾಷ್ಟಮಿ ಅವತಾರ ಮಾಡಿದ ದಿವಸ, ಭೀಷ್ಮಾಷ್ಟಮಿ ದೇಹ ಬಿಟ್ಟು ಹೋದ ದಿವಸ. ಯಾಕೆಂದರೆ ದೇಹ ಬಿಡೋ ಭೀಷ್ಮರ ದೇಹ ಬಿಡ್ತಾರಾದ್ರಿಂದಾಗಿನೇ ಅವರಿಗೆ ಅವನ ಆಚರಣೆ ಮಾಡೋದು ದೇಹ ಬಿಟ್ಟ ದಿವಸದ ಅಷ್ಟಮಿಯನ್ನು ಆಚರಣೆ ಮಾಡ್ತೇವೆ. ಕೃಷ್ಣನಿಗೆ ಭೀಷ್ಮರಿಗೆ ತರ್ಪಣ ಕೊಡ್ತೇವೆ, ಕೃಷ್ಣನಿಗೆ ತರ್ಪಣ ಅಲ್ಲ ಅರ್ಘ್ಯ ಅಂತ ಕೊಡ್ತೇವೆ. ಎಷ್ಟು ವ್ಯತ್ಯಾಸ ಇದೆ, ಅರ್ಘ್ಯ ಬೇರೆ ತರ್ಪಣ ಬೇರೆ. ತರ್ಪಣ ಅಂತಕ್ಕಂಥದ್ದು ಪಿತೃಗಳಿಗೆ ಕೊಡತಕ್ಕಂಥ ಒಂದು ಕಾರ್ಯವಾದ್ದರಿಂದ ಭೀಷ್ಮರಿಗೆ ಆ ರೀತಿ ತರ್ಪಣವನ್ನು ಕೊಟ್ಟು ಅವರಿಗೆ ಕಲ್ಯಾಣವಾಗಲಿ ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ದೇವರ ಬಗ್ಗೆ ಹಾಗಲ್ಲ, ದೇವರು ನಮಗೆಲ್ಲ ಅನುಗ್ರಹ ಮಾಡಲಿ ಅಂತೇಳಿ ಅರ್ಘ್ಯ ಎಂಬುದು ಪೂಜೆಯ ಲಕ್ಷಣ. ಅದು ಅರ್ಘ್ಯಪಾದ್ಯಾದಿ ಉಪಚಾರಗಳು ಅಂತ ಕರೀತೇವೆ. ಉಪಚಾರದಲ್ಲಿ ಮೊದಲನೇ ಉಪಚಾರಣೆ ಅರ್ಘ್ಯ ಅಂತ ಕರೆಯೋದು. ಅರ್ಘ್ಯದಿಂದ ಪ್ರಾರಂಭ. ಓಂ ನಮೋ ನಾರಾಯಣ ಅರ್ಘ್ಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ ಹೇಳ್ತೇವಲ್ಲ, ಮೊದಲನೇ ಉಪಚಾರ ಅರ್ಘ್ಯ ಅಂದರೆ ಅರ್ಘ್ಯ ಅಷ್ಟೇ ಅಲ್ಲ, ಪೂಜೆ ಅಂತ ಅರ್ಥ. ಅರ್ಘ್ಯದಿಂದ ಪ್ರಾರಂಭ ಮಾಡಿ ಎಲ್ಲ ಪೂಜೆನ ಕೊಡ್ತಕ್ಕಂಥ ಅದರ ವೈಶಿಷ್ಟ್ಯ. ಆಗ ನಮಗೆ ಕೃಷ್ಣನ ರೂಪಗಳ ವೈಶಿಷ್ಟ್ಯದ ತಿಳ್ಕೊಂಡ್ರೇ ಶಾಸ್ತ್ರ ತಿಳ್ಕೊಂಡಾಗ ಲೆಕ್ಕ. ಅನೇಕರು ಏನು ತಿಳ್ಕೊಂಡ್ಬಿಡ್ತಾರೆ, ಕೃಷ್ಣ ಪರಂಧಾಮಕ್ಕೆ ಹೋಗಿಬಿಟ್ಟ. ತಪ್ಪದು, ಪರಂಧಾಮಕ್ಕೆ ಹೋಗಿದ್ದ ಜಯಂತಿ ಅರ್ಥ ಬರ್ತಿರಲಿಲ್ಲ. ಪರಂಧಾಮ ಅಂದ್ರೇನು, ಜನ ತಿಳ್ಕೊಂಡ್ರೆ ಪರಂಧಾಮ ಐದಿದರು, ಸತ್ತವರಿಗೆಲ್ಲ ಪರಂಧಾಮ ಐದರು ಅಂತ ಹೇಳ್ಬಿಡ್ತಾರೆ. ಪರಂಧಾಮ ಐದಿದರು ಅಂದೇನರ್ಥ, ಈ ದೇಹದಿಂದ ಆ ಮನೆಗೆ ಹೋದ್ರು ಅಂತ ಅರ್ಥ. ಆಫೀಸ್ದಿಂದ ಮನೆಗೆ ಹೋದ್ರು, ಮನೆಯಿಂದ ಆಫೀಸಿಗೆ ಬಂದರು, ದೇಹ ಬಿಡ್ತಾನ ಇಲ್ಲ. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಅಷ್ಟೇ. ವೈಕುಂಠದಿಂದ ಆ ರೂಪದಿಂದ ಬಂದು ಅದೇ ರೂಪದಿಂದ ಮತ್ತೆ ವಾಪಸ್ ಹೊರಟು, ಅದಕ್ಕೆ ಪರಂಧಾಮ ಅಂತ ಕರೀತಾರೆ. ಪರಂಧಾಮ ಅಂದ್ರೇನು, ಯದ್ಗತ್ವ ನನಿ ವರ್ತಂತೆ ತದ್ಧಾಮ ಪರಮಂ ಮಮ, ಭಗವದ್ಗೀತೆಯಲ್ಲಿ ಬಂದಿದೆ. ಪರಮಂ ಧಾಮ ಪರಂಧಾಮ ಅಷ್ಟೇ, ಪರಮಂ ಧಾಮ ಪರಂಧಾಮ. ಏನದು, ಎಂದೂ ನಾಶವಾಗೋದಿಲ್ಲ. ಆ ಬ್ರಹ್ಮ ಭವನಾಲ್ಲೋಕಾಹ ಉದರಾವರ್ತಿನೋರ್ಜುನ, ಆದರೆ ಮಾಮುಪೇತ್ಯದ ಕೌಂತೆಯ ಪುನರ್ಜನ್ಮ ನವೀತೆ. ಅದು ನನ್ನ ಹತ್ತಿರ ಬಂದರೆ ಎಂದೂ ಸಹ, ವೈಕುಂಠಕ್ಕೆ ಬಂದರೆ ಮತ್ತೆ ಎಂದೂ ಹುಟ್ಟ ಪ್ರಸಂಗನೇ ಬರೋದಿಲ್ಲ. ಯಾತಕ್ಕೆ, ನಿತ್ಯ ಲೋಕ ಅದು, ವೈಕುಂಠ ಲೋಕ ನಿತ್ಯ ಲೋಕ, ಬ್ರಹ್ಮಾದಿ ಲೋಕಗಳ ಅನಿತ್ಯ ಲೋಕಗಳು. ಅದಕ್ಕೆ ಪರಂಧಾಮಕ್ಕೆ ಹೊರಟ ಅಂದರೆ ಅಲ್ಲಿಂದ ಬಂದಿದ್ದ ಅಲ್ಲಿ ವಾಪಸ್ ಹೊರಟ ಅಂತ. ಇದೆಲ್ಲ ತಿಳ್ಕೊಳ್ಳದೆ ಹೋದರೆ ಕೃಷ್ಣಾಷ್ಟಮಿ ಅಲ್ಲ. ತನೇಕರು ಕೃಷ್ಣನ ಬಗ್ಗೆ ದೇಹ ಬಿಟ್ಟವನು ಅಂತ ತಿಳ್ಕೊಂಡು ಆಚರಣೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅದು ದೇವರ ಕಥೆಯಾಗೋದಿಲ್ಲ, ಅದು ಮನುಷ್ಯರ ಕಥೆಯಾಗ್ತದೆ ಅಂತ ಹೇಳುತ್ತಾರೆ. ಅದಕ್ಕೆ ದೇವರು ಹೇಳುತ್ತಾನೆ, ಅರ್ಜುನ ನನ್ನನ್ನು ಬೇರೆಯವರಂತೆ ತಿಳ್ಕೊಂಡ್ರೆ ಸದ್ಗತಿ ಆಗೋದಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದು ಕೃಷ್ಣನ ತಾನೇ ಉಪದೇಶ ಮಾಡಿದ ಮಾತು. ಮೇ ಜನ್ಮ ದಿವ್ಯಂ ಮೇ ಕರ್ಮ ದಿವ್ಯಂ, ನನ್ನ ಜನ್ಮ ದಿವ್ಯ ನನ್ನ ಕರ್ಮ ದಿವ್ಯ, ನನ್ನ ಜನ್ಮ ದಿವ್ಯ ನನ್ನ ಕರ್ಮ ದಿವ್ಯ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರೆಲ್ಲ ಸದ್ಗತಿಗೆ ಹೋಗಿಬಿಡ್ತಾರೆ. ಯಾರು ತಿಳ್ಕೊಳ್ಳೋದಿಲ್ಲ ಹಾಗೆ ಅವರೆಲ್ಲ ದುರ್ಗತಿಗೆ ಹೋಗ್ತಾರೆ. ಮತ್ತೆ ಎರಡೆರಡು ಬೇರೆ ಸದ್ಗತಿಗೆ ಹೋಗೋದು ಅಷ್ಟೇ ಅಲ್ಲ, ಇವರು ದುರ್ಗತಿಗೆ ಹೋಗ್ತಾರೆ. ಆದ್ದರಿಂದ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ನಾವು ಅರ್ಥವಾಗಲಿ ಅಂತಲೇ ಜನ ಜಯಂತಿ ಅಷ್ಟಮಿ ಅನ್ನೋ ಪದಗಳಿಂದ ಯಾವಾಗಲೂ ತಲೆಯಲ್ಲಿ ಕೂಡ ಮಾಡಿಬಿಟ್ಟಿರ್ತಾರೆ. ಕೆಲವು ಪದ ಕೇಳಿದ ತಕ್ಷಣ ಅರ್ಥ ಹಿಂದೆಲೆ ಬಂದುಬಿಟ್ಟು, ಚಿತ್ರ ಅಂದ ತಕ್ಷಣ ನಮಗೆ ಅರ್ಥ ಆಗ್ತದೆ, ನದಿ ಅಂದರೆ ತಕ್ಷಣ ಅರ್ಥ ಆಗ್ತದೆ, ಸಮುದ್ರ ಅಂದರೆ ಅರ್ಥ ಆಗ್ತದೆ, ದೇವರು ಅಂದರೆ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಸಮುದ್ರ ಅಂದ ತಕ್ಷಣ ನಮಗೆ ತಕ್ಷಣ ಕಲ್ಪನೆ ಬರುತ್ತೋ ಇಲ್ಲ, ಕೆರೆ ಅಂದರೆ ಬರುತ್ತೆ, ಸರೋವರ ಅಂದರೆ ಬರುತ್ತೆ, ದೇವರು ಅಂದರೆ ಮಾತ್ರ ಬರೋದೇ ಇಲ್ಲ, ಇಲ್ಲ ಅಂತ ಬರ್ತದೆ. ಅನೇಕರು ಎಷ್ಟು ಆಭಾಸ ಅದು, ಇವೆಲ್ಲ ಇರೋದೇ ದೇವರಿಂದ. ಆದ್ದರಿಂದ ಆ ದೇವರ ಚಿತ್ರವನ್ನು ವೈಭವದಿಂದ ನಾವು ಕಾಣಬೇಕು ಅಂತ. ಕೃಷ್ಣನ ಅವತಾರವನ್ನು ವಸುದೇವ ದೇವಕಿಯರು ಕಾಣಲಿಕ್ಕೆ ನಿಯೋಗ ಮಾಡಿದ್ರು. ಭೂಲೋಕದಲ್ಲಿ ಅದು ಸನ್ನಿವೇಶ ಹೇಗೆ ಬಂದಿತ್ತು, ಎರಡು ಮುಖ್ಯ. ದೊಡ್ಡವರು ಸುಮ್ಮನೆ ಬರೋದಿಲ್ಲ, ದೊಡ್ಡ ಕಾರಣ ಇರಬೇಕು. ದೊಡ್ಡವರು ಬರಬೇಕಾದ್ರೆ ಭಾರಿ ದೊಡ್ಡ ಕಾರಣ ಇರಬೇಕು. ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ರಾಷ್ಟ್ರಪತಿ ಅಂತ ಆಹ್ವಾನ ಮಾಡೋದು ಸಾಧ್ಯ ಇಲ್ಲ, ಅದು ಅಷ್ಟಮಟ್ಟದ ಕೆಲಸನೇ ಆಗಿರಬೇಕು. ಸಾಮಾನ್ಯ ಕೆಲಸಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ. ಗೃಹ ಪ್ರವೇಶಕ್ಕೆಲ್ಲ ಕರೆದ್ರೆ ಗತಿ ಏನಾಗಬೇಕು ಅವರು? ಗೃಹ ಪ್ರವೇಶಕ್ಕೆ ಇದಕ್ಕೆಲ್ಲ ಮನೆ ಕರೆದುಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡೋದಕ್ಕೆ ಅಂಥದ್ದು ಕರೀತಾರೆ. ಅದು ಲಕ್ಷಾಂತರ ಜನಕ್ಕೆ ಉಪಯೋಗ ಆಗತಕ್ಕಂಥ ಕೆಲಸಕ್ಕೆ ಹ್ಯಾ ಕರೀತಾರೋ ಹಾಗೆ. ಭಗವಂತನಾದ ಕೃಷ್ಣ ಬಂದಿರೋದು ಕಾರಣ ಎರಡು ಅಂತ ಹೇಳುತ್ತಾರೆ. ಎರಡು ಮುಖ್ಯ ಕಾರಣಗಳು ತಾನೇ ಹೇಳುತ್ತಾನೆ ಕೃಷ್ಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ರಕ್ಷಣೆ ಮಾಡಲಿಕ್ಕೋಸ್ಕರ, ಮತ್ತು ವಿನಾಶಾಯಿತ ದುಷ್ಕೃತಾಂ, ದುಷ್ಕರ್ಮಿಗಳ ವಿನಾಶ ಮಾಡೋದಕ್ಕೋಸ್ಕರ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಪಿ ಯುಗೇ, ಧರ್ಮದ ಸಂಸ್ಥಾಪನೆಗೋಸ್ಕರ ಬಂದಿದ್ದೇನೆ. ಈ ಧರ್ಮ ಸಂಸ್ಥಾಪನೆ ಆಗೋದು ಯಾವಾಗ ಅಂದರೆ ಸಜ್ಜನರ ರಕ್ಷಣೆ ಆಗಬೇಕು, ದುರ್ಜನರ ವಿನಾಶ ಆಗಬೇಕು, ಆಗ ಧರ್ಮ ಉಳಿತದೆ ಹೊರತು ಬರೀ ಧರ್ಮ ಉಳಿಸಲಿಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ರೋಗನೂ ಇರಬೇಕು, ಆರೋಗ್ಯ ಆಗಿದ್ದೀರಿ ಅಂತ ಕೇಳಿದರೆ, ರೋಗ ಹೋರು ಆರೋಗ್ಯ ಆಗಿರೋದಿಲ್ವೋ, ದುಷ್ಟರು ಹೋಗೋವರೆಗೂ ಸಜ್ಜನರಿಗೆ ಒಳ್ಳೇದಾಗೋದೇ, ರೋಗ ಇದ್ದು ಇದ್ರೆ ಆರೋಗ್ಯ ಇಲ್ಲ ಅಂತಾನೆ ಅರ್ಥ. ಧರ್ಮಸ್ಥಾಪನೆ ಆಗಬೇಕಾದ್ರೆ ದುಷ್ಟರು ನಾಶವಾಗಲೇಬೇಕು. ನಾವು ಇವತ್ತೇನಾಗಿದೆ, ದುಷ್ಟರು ಅವರೇ ನಾಶವಾಗೋದನ್ನು ಕಾಣ್ತೇವೆ ಎಷ್ಟೋ ಸರ್ತೇವೆ ನಾವು. ಆದರೆ ಕಂಸಾದಿ ದುಷ್ಟರು ಅವರೇ ನಾಶವಾಗ್ತಕ್ಕ ದುಷ್ಟರಲ್ಲ, ಅವರು ಅವ್ರಿಗೆ ವರಬಲ ಇತ್ತು, ಆದ್ದರಿಂದ ಅವರು ಕೊಂದರೆ ಮಾತ್ರ ಹೋಗ್ತಕ್ಕಂಥವ್ರು. ಮನೆಯವ್ರು ನೋಡ್ರಿ, ಕಸ ಅದೇ ಕ್ಲೀನ್ ಆಗಿಬಿಡುತ್ತೆ, ಎಲ್ಲ ನೋಡಿದ್ದೀರಿ ನೀವು, ಕಸ ಬಿದ್ದು ಅದೇ ಕ್ಲೀನ್ ಆಗೋದಿಲ್ಲ ನೋಡಿದ್ದೀರಾ? ಇನ್ನು ಜಾಸ್ತಿ ಆಗುತ್ತೆ ಹೊರತು ಕ್ಲೀನ್ ಆಗೋದಿಲ್ಲ. ಒಬ್ರು ಕ್ಲೀನ್ ಮಾಡಬೇಕದ ಕೊಳೆ ಆಗಲಿಕ್ಕೆ, ಅದು ಮನೆ ಬಿಟ್ಟು ಬೀಗ ಹಾಕೊಂಡು ಹೋಗಿದ್ರು ಕೊಳೆ ಆಗುತ್ತೆ, ಏನು ಯೋಚನೆ ಇಲ್ಲ. ಬೀಗ ಹಾಕೊಂಡು ಎಲ್ಲ ಏರ್ ಟೈಟ್ ಮಾಡಿ ಹೋಗಿದ್ರು ಜಾಸ್ತಿ ಕೊಳೆ ಆಗುತ್ತೆ, ಅದು ದುರ್ವಾಸನೆ ಬೇರೆ ಶುರುವಾಗಿದೆ. ಆದರೆ ಶುದ್ಧ ಮಾಡಲೇಬೇಕದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನೆಯ ಕೆಲಸ, ಮನೆಯಲ್ಲಿರ್ತಕ್ಕಂಥ ಕಸ ತನ್ನಷ್ಟೇ ತಾನೇ ಹೇಗೆ ಹೋಗೋದಿಲ್ಲೋ, ಮನಸ್ಸಿನ ಒಳಗಿನ ಕಸ ಕಾಮಕ್ರೋಧಾದಿಗಳು ತಾವೇ ಹೋಗೋದಿಲ್ಲ, ನೆನಪಿರಬೇಕದು. ಅನೇಕರು ಏನು ತಿಳ್ಕೊಂಡಿರ್ತಾರೆ, ವಯಸ್ಸಾದ್ಮೇಲೆ ಸರಿ ಹೋಗುತ್ತೆ. ವಯಸ್ಸಾದ್ಮೇಲೆ ಸರಿ ಹೋಗೋದಾಗಿದ್ದರೆ ವಯಸ್ಸಾಗಿದ್ದವರಲ್ಲಿ ಹೇಗಿರಬೇಕಾಗಿದ್ದರೆ ಒಳ್ಳೆ ರತ್ನ ಇದ್ದಾಗಿರಬೇಕಾಗಿತ್ತು, ಇನ್ನು ಭಯಂಕರವಾಗಿ ಇನ್ನೂ ಕೆಟ್ಟ ಹೋಗಿಬಿಟ್ಟಿರ್ತಾರೆ. ಎಷ್ಟೋ ಜನಗಳು ವಯಸ್ಸಾದಾಗ ಸರಿ ಹೋಗೋ ಗ್ಯಾರಂಟಿ ಏನಿರೋದೇ ಇಲ್ಲ. ಅದರ ಅರ್ಥ ಏನದಕ್ಕೆ, ವಯಸ್ಸಿಗೂ ಜ್ಞಾನಪ್ರಾಪ್ತಿಗೂ ಸಂಬಂಧನೇ ಇಲ್ಲ. ಧ್ರುವನಿಗೆ ಏನು ಮಹಾ ವಯಸ್ಸಾಗಿತ್ತು, ಪ್ರಹ್ಲಾದ್ರ ಏನು ವಯಸ್ಸಾಗಿತ್ತು, 5 ವರ್ಷದ ಹುಡುಗರಿಗೆ ಸಾಕ್ಷಾತ್ ವಾಸುದೇವ ರೂಪಿ ಪರಮಾತ್ಮ ಧ್ರುವರಾಜನಿಗೆ ಕಂಡ, ಈ ಕಡೆಗೆ ನರಸಿಂಹದೇವರು ಪ್ರಹ್ಲಾದರಾಜನಿಗೆ ಕಂಡು, ಏನು ವಯಸ್ಸಾಗಿತ್ತು ಅವರಿಗೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಧನೆ ಮುಖ್ಯನೇ ಹೊರತು ವಯಸ್ಸು ಮುಖ್ಯ ಅಲ್ಲ. ಆಟೋಮೆಟಿಕ್ಕಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಕಂಸಾದಿಗಳು ತಾವಷ್ಟೇ ತಾವೇ ಸಾಯಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರಿಗೆ ಬ್ರಹ್ಮದೇವರ ವರ ಮೊದಲಾದವುಗಳು ಇದ್ದಿದ್ದರಿಂದ ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಯಾರು ಬರಬೇಕಾಗ, ಬಹಳ ಸುಲಭ, ಅವ್ರಿಗಿಂತ ಮೇಲಿನವ್ರು ಬರಬೇಕು. ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಪರಬ್ರಹ್ಮನೇ ಬರಬೇಕು ಹೊರತು ಬೇರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಾಗವತಾದಿ ಕಥೆಗಳಲ್ಲಿ ಕೃಷ್ಣ ಯಾರೋ ಅನ್ನೋ ಪರಿಚಯ ಮಾಡಿಕೊಡ್ತಾರೆ. ಯಾರೋ ಒಬ್ಬ ದುಷ್ಟ ಇದ್ದ, ಯಾರೋ ಕೊಂದರು ಅಲ್ಲ, ಕಂಸನಂಥ ದುಷ್ಟನ್ನು ಕೊಲ್ಲಬೇಕಾದ್ರೆ ಭಗವಂತನ ಹೊರತು ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ. ಆದ್ದರಿಂದ ದೇವರು ತಾನೇ ಬಂದ ಎಂದು ಅರ್ಥ ಮಾಡ್ಕೋಬೇಕು. ತುಂಬ ಜನ ಪ್ರಶ್ನೆಗೂ ಉತ್ತರ ಅದೆ. ಈಗಲೂ ಬೇಕಾದ ಟೆರರಿಸ್ಟ್ಗಳು ಬೇಕಾಷ್ಟು ಜನ ಇದ್ದಾರೆ. ಯಾತ ಕೃಷ್ಣ ಬರೋದಿಲ್ಲ ಅಂದರೆ ಇವರು ಅವರೇ ಸಾಯ್ತಾರೆ, ಯಾರಿಗೂ ವರ ಇಲ್ಲ, ಇವರು ಯಾರಿಗೂ ಕೂಡ ಇವರು ಯಾರೂ ವರ ಇಲ್ಲ. ಆದ್ದರಿಂದ ದೇವರು ಬರೋ ನೆಸಿಟಿನೇ ಇಲ್ಲ. ಆದರೆ ವರ ಇದ್ದ ಕಾಲ ಅದು, ಅದು ದೇವರನ್ನು ಆರಾಧನೆ ಮಾಡಿ ವರ ತಗೊಂಡು ಬಿಟ್ಟು, ದೇವರು ಅಂದರೆ ಬ್ರಹ್ಮಾದಿ ದೇವತೆಗಳನ್ನು ಆರಾಧನೆ ಮಾಡಿ ವರ ತಗೊಂಡಿದ್ದ ಜನಗಳಿದ್ದರು, ಅವರ ನಾಶವಾಗಲೇಬೇಕಾಗಿತ್ತು. ಕೃಷ್ಣ ತಾನು ಬಂದ. ಆಮೇಲೆ ಎಲ್ಲಿ ಬಂದ ಅದು ಪ್ರಶ್ನೆ ಬಂತು. ಎಲ್ಲರೂ ಬರಬಹುದಲ್ಲ, ಎಲ್ಲರೂ ಬರಲ್ಲ, ವಸುದೇವ ದೇವಿಕೆಯರ ಮಗನಾಗಿನೇ ಬಂದ. ನೋಡಿದ್ರೆ ಭಾರಿ ಒಗಟುಗಳವೆಲ್ಲ, ಇಲ್ಲಿ ಹುಟ್ಟೋದೇನು, ಗೋಕುಲದಲ್ಲಿ ಅವತಾರ ಮಾಡೋದು, ಆಮೇಲೆ ಇಲ್ಲಿ ಬಸರಿಯಲ್ಲಿ ಅವತಾರ ಮಾಡಿ ಗೋಕುಲಕ್ಕೆ ಹೋಗಿ ವೃಂದಾವನಕ್ಕೆ ಯಾತಕ್ಕಿದೆ ಎಲ್ಲ ಕೂಡ. ವಸುದೇವ ದೇವಿಕೆಯರ ಮಗನಾಗಿ ಅವತಾರ ಮಾಡಿದ ಕೃಷ್ಣ ಅಲ್ಲೇ ಬೆಳಿಬಾರದೆ, ಯಾತಕ್ಕೆ ಅಲ್ಲಿ ಹೋದ? ಇದು ಯಾರಿಗೆ ಅರ್ಥನೇ ಆಗೋದಿಲ್ಲ. ಅದನ್ನೆಲ್ಲ ಬಿಡಿಸ್ಲಿಕ್ಕೆ ಶ್ರೀಮದ್ ಆಚಾರ್ಯರ ಅವತಾರ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ ಮೂಲಕವಾಗಿ ಇದೆಲ್ಲ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅಷ್ಟೋ ಎಷ್ಟೋ ಜನಗಳಿದ್ದರು, ಎಲ್ಲ ಬಿಟ್ಟು ವಸುದೇವ ದೇವಿಕರಿ ಯಾಕೆ ಅವತಾರ ಮಾಡಬೇಕಾಗಿತ್ತು? ಅದು ಮೊದಲ ಪ್ರಶ್ನೆ. ಅದಕ್ಕೆಲ್ಲ ಭಾಗವತದ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ವಸುದೇವ ದೇವಿಕರು ಸಾಮಾನ್ಯರಲ್ಲ, ಅವರು ಭಾರಿ ಭಾರಿ ತಪಸ್ಸು ಮಾಡಿ ಬಂದಿದ್ದವರು. ಅದನ್ನೆಲ್ಲ ಕೃಷ್ಣ ತಾನೇ ಹೇಳಿಬಿಡ್ತಾನೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಿ ಗೊತ್ತಾ ಅಂತ ವಸುದೇವ ದೇವಿಕರಿಗೆ ತಾನೇ ಹೇಳ್ತಾನೆ. ನೀನು ಪ್ರಶ್ನೆ ಅಂತ ನಿನಗೆ ಯಾವ ಹೆಸರಿತ್ತು ದೇವಕಿ, ಹಿಂದೆ ನೀನು ಪ್ರಶ್ನೆಯಾಗಿದ್ದೆ ಮೊದಲನೇ ಜನ್ಮ, ಆಮೇಲೆ ಅದಿತಿಯಾದಿ, ಈಗ ದೇವಕಿಯಾಗಿದ್ದೆ ಅಂತ ಹೇಳ್ತಾನೆ. ಪ್ರಶ್ನೆಯಾಗಿ ಅದಿತಿಯಾಗಿ ದೇವಕಿ. ಆತ ಸುತಪಸ್ ಅಂತ ಒಬ್ಬ ದೊಡ್ಡ ಮುನಿ, ಸುತಪಸ್, ಆಮೇಲೆ ಕಶ್ಯಪ ಮುನಿಗಳು, ಈಗ ವಸುದೇವನಾಗಿದ್ದಾನೆ. ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಬೇಕು. ಆ ಹಿನ್ನೆಲೆ ನೋಡದೆ ಹೋಗಿಬಿಟ್ರಿದ್ರೆ ನಮಗೆ ಎಲ್ಲ ಬೇಕಷ್ಟು ಹುಟ್ಟಬಹುದಾಗಿತ್ತು. ಎಲ್ಲಿ ಬೇಕಾದ್ರೆ ಹುಟ್ಟೋ ಸಾಧ್ಯತೆ ಇಲ್ಲ, ಸಾಧನೆ ಮಾಡಿದವರಿಗೆ ಮಾತ್ರ ಸಾಧ್ಯ. ಅವ್ರೇನು ಸಾಧನೆ ಮಾಡಿದ್ರು ಮುಂದಿನ ಪ್ರಶ್ನೆ. ಅವ್ರೇನು ಸಾಧನೆ ಮಾಡಿದ್ರು ಮಹಾಸಾಧನೆ ಅಂತ ಕೇಳಿದ್ರೆ ಹೇಳ್ತಾರೆ, ಇವತ್ತು ಒಂದು ಏಕಾದಶಿ ಮಾಡೋ ಹೊತ್ತಿಗೆ ಭಾರಿ ಸಾಧನೆ ತಿಳ್ಕೊಂಡ್ಬಿಡ್ತಾನೆ, ಒಂದು ಕೃಷ್ಣಾಷ್ಟಮಿಗೆ ಭಾರಿ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ವಿಶ್ವಪಂಚಕ ವಿಷ್ಣು ಪಂಚಕಗಳು ಅಂದರೆ ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅವ್ರ ಕತೆ ಕೇಳಿದ್ರೆ ಆಶ್ಚರ್ಯವಾಗ್ತದೆ. ಎಷ್ಟು ಸಾಧನೆ ಮಾಡಿದ್ರು ಗೊತ್ತಾ ಅವರು? ಒಂದು ಮಹಾಯುಗದ ಕಾಲ ತಪಸ್ಸು ಮಾಡಿದ್ರಂತೆ. ಮಹಾಯುಗ, ಮಹಾಯುಗ ಅಂದರೆ ಎಷ್ಟು ಗೊತ್ತಾ? 43,20,000 ವರ್ಷ. ಇಮ್ಯಾಜಿನ್ ಮಾಡಿ ನೋಡೋಣ, 43,20,000 ವರ್ಷಗಳ ಕಾಲ ಕೃಷ್ಣ ನಮ್ಮ ಮಗನಾಗ ಅವತಾರ ಮಾಡಲಿ ಅಂತ ಕೇಳ್ಕೊಂಡಿದ್ದಿರಂತೆ. ಅದಕ್ಕೆ ಕೃಷ್ಣ ಅವತಾರ ಮಾಡಿರ ಅವನು. ಎಷ್ಟು ದಿವಸಗಳ ದೊಡ್ಡ ಸಾಧನೆ ಅದು. ಇವತ್ತು MBBS ಓವರ್ನೈಟ್ ಆಗಿಬಿಡ್ತಾನೆ, ಯಾಕಂದ್ರೆ ಬಾಬಾಗಳು ಒಂದು ಟೈಮ್ ಬಿಡ್ತಾರೆ, ಯೋಚನೆ ಇಲ್ಲ, ಹಿಂದಿನ ದಿವಸ ಏನೋ ಮರು ದಿವಸ ಏನೋ ಕೊಟ್ಟು ಬಿಡ್ತಾರೆ. ಆದರೆ ಇವತ್ತು MBBS ಓವರ್ ನೈಟ್ ಆಗೋದಿಲ್ಲ, ಮೆಡಿಕಲ್ ಓವರ್ ನೈಟ್ ಆಗೋದಿಲ್ಲ, ಇಂಜಿನಿಯರಿಂಗ್ ಓವರ್ ನೈಟ್ ಆಗೋದಿಲ್ಲ, ಇಷ್ಟು ಕೋರ್ಸ್ ಅಂತ ಇದೆ ಅದಕ್ಕೆ. ಅವತ್ತು ಇವತ್ತು ಕೃಷ್ಣ ಓವರ್ ನೈಟ್ ಅವತಾರ ಮಾಡಿದ್ದಲ್ಲ, ಎಷ್ಟು ದೊಡ್ಡ ಸಾಧನೆ ಮಾಡಿದರು ಅಂತ ಹೇಳಿದ್ದಾರೆ. ನಮಗನ್ನಿಸ್ತದಾಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣನನ್ನು ಮಗನನ್ನಾಗಿ ಪಡೀಲಿಕ್ಕಲ್ಲ, ಬರೀ ಕೃಷ್ಣನ ಕಥೆ ಕೇಳೋದಕ್ಕೆ ಎಷ್ಟೋ ದಿನ ಸಾಧನೆ ಮಾಡಿರಬೇಕು ಅಂತ ಹೇಳಿದ್ದಾರೆ. ಕೃಷ್ಣನ ಕಥೆ ನಮಗೆ ಕಿವಿ ಬೀಳಬೇಕಾದ್ರೆ, ಕೃಷ್ಣನ ಪೂಜೆ ಮಾಡಬೇಕಾದ್ರೆ ಎಷ್ಟೋ ಯಜ್ಞಯಾಗ ಮಾಡಿರಬೇಕಂತೆ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇ. ಒಂದು ದಿವಸವೂ ತಪ್ಪದೇನೆ ನಾವು ದೇವ್ರ ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಎಷ್ಟು ಜನ್ಮದ ಭಾಗ್ಯ ಗೊತ್ತಾ ಅಂತ ಹೇಳಿದ್ದಾರೆ. ಅದು ಇದಕ್ಕಿದ್ದಾಗ ಬರೋ ಪುಣ್ಯ ಅಲ್ಲ, ಅದು ಒಂದು ಅಷ್ಟು ಜನ್ಮದ ಪುಣ್ಯ. ಒಂದು ದಿವಸ ಭಾಗವತರ ಕಥೆ ಕೇಳಬೇಕಾದ್ರೆ ಎಷ್ಟೋ ಜನ್ಮಗಳ ಯಾಗ ಯಜ್ಞಗಳ ಫಲ ಆಗಿರ್ಬೇಕಂತ ನಮಗೆ ಗೊತ್ತಾಗ್ತದೆ. ಎಷ್ಟು ಜನ ಇದ್ದಾರೆ ಇವತ್ತು ಲೋಕದೊಳಗೆ, ಎಷ್ಟು ಜನ ಕೃಷ್ಣಾಷ್ಟಮಿ ಮಾಡ್ತಾರೆ, ಎಷ್ಟು ಜನ ಕೃಷ್ಣ ಜಯಂತಿ ಮಾಡ್ತಾರೆ ಯೋಚನೆ ಮಾಡಿ. ಎಷ್ಟು ಜನ ಕೃಷ್ಣ ಇದ್ದಾನೆ ಅಂತ ಗೊತ್ತಿದೆ ಮೊದಲು? ಕೃಷ್ಣ ನಿರ್ದೋಷ ಅಂತ ಎಷ್ಟು ಜನಕ್ಕೆ ಗೊತ್ತು? ಕೃಷ್ಣ ಸಾಕ್ಷಾತ್ ನಾರಾಯಣ ಅಂತ ಎಷ್ಟು ಜನಕ್ಕೆ ಗೊತ್ತು? ಅದು ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನಮಗೆ. ಆ ಹಿನ್ನೆಲೆಯಲ್ಲಿ ವಸುದೇವ ದೇವಿಕೆಯರ ಸಾಧನೆ ಅಗಾಧವಾದ ಸಾಧನೆಯಾಗಿತ್ತು. ಅವರು ಹುಟ್ಟಿ ಬಂದಿದ್ದಾರೆ, ಅವ್ರು ಹುಟ್ಟೇನೆ ಬಂದಿದ್ದಾರೆ. ಕೃಷ್ಣ ಅಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಸನ್ನಿವೇಶ ಕೂಡ ನೋಡೋರಿಗೆಲ್ಲ ಗೊಂದಲ ಹುಟ್ಟಿಸಾಗಿರ್ತದೆ. ಕೃಷ್ಣ ಜನ್ಮ ಯಾರಾದ್ರು ಭಾರಿ ಗಲಾಟೆ ಮಾಡಿದವರನ್ನು ಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸಿಬಿಡ್ತೇನೆ ಅಂತ ಹೇಳಿರ್ತಾರೆ. ಆ ಥರ ಆಗಿಬಿಟ್ಟಿದೆ. ಕೃಷ್ಣ ಜನ್ಮಸ್ಥಾನ ಜೈಲ್ ಅಂತ ಅರ್ಥ ಅದು. ಕೃಷ್ಣ ಜನ್ಮಸ್ಥಾನ ಅಂತ ಹೇಳಿಬಿಟ್ಟು ಭಾರಿ ದೊಡ್ಡದಾಗಿ ಹಿಂದೆ ತಮಾಷೆ ಮಾಡಿ ಹೇಳ್ತಿದ್ರು. ನಾವು ರಾಮ ಜನ್ಮಭೂಮಿಗೋಸ್ಕರ ಕೃಷ್ಣ ಜನ್ಮಭೂಮಿಕಾರ ಹೋಗಿಬಿಡ್ತೇವೆ. ಅರ್ಥ ಆಗ್ತದಲ್ಲ, ರಾಮ ಜನ್ಮಭೂಮಿಗೋಸ್ಕರ ಕೃಷ್ಣ ಜನ್ಮಭೂಮಿಕಾರ ಹೋಗಿಬಿಡ್ತೇವೆ ಅಂದರೆ ನೋಡೋದಕ್ಕೆ ಅಯೋಧ್ಯೆಗೋಸ್ಕರ ಮುದುರೆ ಬೇಕಾರ ಹೋಗ್ತೇವೆ ಅಂತ ಆಗ್ತದೆ, ಅಲ್ಲ ಜೈಲಿ ಬೇಕಾರ ಹೋಗ್ತೇವೆ ಅಂತ ಅರ್ಥ. ಆ ಬೇದಾಳು ಶ್ರೀಗಳ ರಾಯಿತಿ ಮಾತು ಹೇಳ್ತಿದ್ರು ಅಂತ ಪ್ರಸಿದ್ಧ ಅದು. ಅಂದರೆ ಅರ್ಥ ಏನು ಅಂದರೆ ಅಷ್ಟರ ಮಟ್ಟಿಗೆ ನಾವು ಹಠ ಹಿಡಿತೇವೆ ಅಂತ ಅರ್ಥ. ಇವತ್ತು ಕೃಷ್ಣ ಜನ್ಮಸ್ಥಾನ ಬಂಧನದಲ್ಲಿ ಆಯಿತು, ಅವರಿವರು ಬಂಧನದಲ್ಲಿದ್ದಾರೆ, ಅಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ. ಕಥೆ ನಿಮಗೆಲ್ಲ ಗೊತ್ತಿರ್ತದೆ. ವಸುದೇವ ದೇವಕಿಯರಿಗೆ ಕಂಸದ ಬಂಧನ ಬಹಳ ಸುಲಭವಾದ ಮಾತದು. ವಸುದೇವ ಸಾತ್ವಿಕ ಜೀವ, ದೇವಕಿ ಸಾತ್ವಿಕ ಚೇತನಳು. ಕೃಷ್ಣ ಭಗವಂತ ಅವತಾರ ಮಾಡಿ ಬಂದ, ಅವರಿಬ್ಬರನ್ನ ಎಲ್ಲಿಟ್ಟಿದ್ದ? ಕಂಸ ಇಟ್ಟಿದ್ದ. ಕಂಸ ಯಾರು ಅಂದರೆ ಕಾಮ ಅಂತ ಕರೀತಾರೆ ಆಚಾರ್ಯ ಹೇಳ್ತಾರೆ. ಕಾಲನೇಮಿ ಅವತಾರವೇ ಕಂಸ, ಕಾಲನೇಮಿ ಕಾಮಾಭಿಮಾನಿ ದೈತ್ಯವು. ಅಂದರೆ ಬಂಧನದಲ್ಲಿ ಕಂಸ ಇಟ್ಟಿದ್ದ ಅಂದರೂ ಒಂದೇ, ಸಜ್ಜನರನ್ನು ಕಾಮ ಬಂಧನ ಮಾಡುತ್ತೆ ಅಂದರೂ ಒಂದೇ. ಭಗವದ್ಗೀತೆ 3ನೇ ಅಧ್ಯಾಯ ಹೇಳೋದು ಅದನ್ನೇನು, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹ ವೈರಿಣಂ. ದೊಡ್ಡ ಶತ್ರು ವಸುದೇವ ದೇವಕಿಯರಿಗೆ ಕಂಸ. ನಮ್ಮೆಲ್ಲರಿಗೂ ದೊಡ್ಡ ಶತ್ರು ಅಂದರೆ ಕಾಮ. ಕಾಮ ಅಂದ್ರೇನು? ಆಸೆ ಅಂತ. ಆಸೆ ಆಸೆ ಬಂತ ಅಂದರೆ ಮನುಷ್ಯ ಹೋದ ಅಂತಾನೆ ಅರ್ಥ. ಆಸೆ ಬಿಟ್ಟ ಅಂದರೆ ಉದ್ಧಾರವಾಗ್ತಾನೆ, ಆಸೆ ಬಂದು ಅಂದರೆ ಹಾಳಾಗಿ ಹೋಗ್ತಾನೆ. ಅದಕ್ಕೇನೆ ಅಟೆಂಪ್ಟ್ ಮಾಡ್ತೇವೆ ಅಂತ ಹೇಳಿ ಎಷ್ಟೋ ಜನಗಳು ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಆಸೆ ಹುಟ್ಟಿಸ್ತೇನೆ ಸರಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾನೆ ಬಿಡೋದು. ಅಂದರೆ ಕಾಮಕ್ಕೂ ನಾಶಕ್ಕೂ ಸಂಬಂಧ ಇದೆ. ಕಾಮದ ಬಂಧನ, ಕಂಸನ ಬಂಧನ. ನಾವೇನು ತಿಳ್ಕೊಂಡಿರ್ತೇವೆ, ಪಾಪ ವಸುದೇವ ದೇವಿಕರು ಬಂಧನದಲ್ಲಿದ್ದರು, ಆರಾಮ ಓಡಾಡ್ಕೊಂಡಿದ್ದೇವೆ ಅಂತೇಳಿ. ತಪ್ಪೋದು. ನಿಜವಾಗಲೂ ಅವ್ರ ಬಂಧನ, ನಾವೆಲ್ಲರಿಗೂ ಎಷ್ಟು ಬಂಧನ ಇದೆ ಅಂದರೆ ಪುಣ್ಯಾತ್ಮರವರು, ಅವ್ರಿಗೆ ಬಂಧನದ ಗೊತ್ತಾದ್ರಾಗೆ ಇದೆ. ಕೊನೆ ಪ್ರಶ್ನೆ, ಬಂಧನ ಇದೆ ಅಂತೇಳಿ ನಮಗೆಲ್ಲಿ ಗೊತ್ತಿದ್ದೀವಿ? ಯಾರು ಫ್ರೀ ಅಂತ ತಿಳ್ಕೊಂಡಿದ್ದೇವೆ. ಕಾಮ ಒಳಗಟ್ಟು ಕಡಿಯುತ್ತೆ ಅಂತ ಹೇಳ್ತಾರೆ. ಕಾಮದ ಬಂಧನವನ್ನು ಅರ್ಜುನ ಕೇಳ್ತಾನೆ, ಎಲ್ಲಿದೆ ಕಾಮ ಗೊತ್ತಾ? ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಿ ಮನೋ ಬುದ್ಧಿಗೆ ಅಶ್ಯಾಧಿಷ್ಠಾನ ಮುಚ್ಚತೆ. ನಮ್ಮ ಇಂದ್ರಿಯಗಳೊಳಗೆ ಅಟ್ಯಾಕ್ ಮಾಡುತ್ತಂತೆ, ಮನಸ್ಸನ್ನು ಅಟ್ಯಾಕ್ ಮಾಡುತ್ತದೆ, ಬುದ್ಧಿನ ಅಟ್ಯಾಕ್ ಮಾಡುತ್ತಂತೆ ಕಾಮ. ಮುಂದೋಗ್ತಾರೆ ಇಂಟರ್ನಲ್ ಅಟ್ಯಾಕ್ ಅದು. ಇವತ್ತು ನೋಡಿ ಹಂದಿ ಜ್ವರ ಹೇಗೆ ಬರುತ್ತೆ ಗೊತ್ತಾಗ್ತಾ ಇಲ್ಲ ಮನುಷ್ಯನಿಗೆ, ಇನ್ನು ಕಾಮ ಹೇಗೆ ಬರುತ್ತೆ ಯಾರಿಗೆ ಗೊತ್ತಾಗಬೇಕಾದೆಲ್ಲ ಕೂಡ. ಇದು ಇವತ್ತು ಬರೋದು, ನಾಳೆ ಹೋಗೋದು, ಇದಕ್ಕೆ ಕೆಲವರು ಸಾಯ್ತಾರೆ, ಅದಕ್ಕೆ ಇಡೀ ಜಗತ್ತೇ ಸಾಯುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಹೊರಗಿನ ರೋಗದ ಬಗ್ಗೆ ಭಾರಿ ಯೋಚನೆ ಮಾಡ್ತೇವೆ. ಈ ಹೊರಗಿನ ರೋಗ, ಒಳಗಿನ ರೋಗ ಇದೆಯಲ್ಲ, ಭಾರಿ ಡೇಂಜರಸ್ ಅದು. ಇವತ್ತು ಈ ಮನುಷ್ಯನ ದೇಹ ಕೊಲ್ಲ ರೋಗಗಳು ಬೇರೆ, ಅವನ ಚೈತನ್ಯವನ್ನೇ ಕೊಲ್ತಕ್ಕಂಥ ರೋಗಗಳು ಬೇರೆ. ಅದೇ ಈ ಕಾಮಕ್ರೋಧಾದಿಗಳೆಲ್ಲ ಅಂಥದ್ದು. ಕಾಮ ಬಂತು ಅಂದರೆ ಉಳಿದೆಲ್ಲ ಬಂದಾಗ ಇರಕ್ಕೆ, ಬೀಜ ಹಾಕಿದ್ರೆ ಹಾಗೋ ಹಾಗೆ, ಇನ್ನು ಮರ ಬರೋದು ಗ್ಯಾರಂಟಿ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಭಗವಂತ ಹೇಳ್ತಾನೆ, ಮಹಾಶನಃ. ಆ ಕಾಮಕ್ಕೆ ಬಯಕೆಗಳಿಗೆ ಇತಿಮಿತಿಗಳೇ ಇಲ್ಲ. ಇವತ್ತು ಅನ್ನ ತಿಂದ್ರಕ್ಕೆ ಒಂದು ಮಿತಿ ಇರ್ತದೆ, ಎಷ್ಟೇ ಪ್ರಿಯವಾದ ವಸ್ತು ಆದರೂ ಕೊನೆಗೆ ಒಂದು ಸರ್ತೆ ಆಗದೆ ಅಲ್ಲ ಅಂತಾನೆ. ಇನ್ನೂ ತಿಂದರೆ ವಾಮಿಟ್ ಮಾಡ್ಕೋತಾನೆ ಅಷ್ಟೇ, ಒಂದು ತಿನ್ನಕ್ಕಾಗೋದಿಲ್ಲ. ಈ ಕಾಮ ಹಾಗಲ್ಲ, ಎಷ್ಟು ಎಳೆಯುತ್ತೆ ಅಂದರೆ ಕೊನೆನೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಮಹಾಶನಃ ಮಹಾಪಾಪ್ಮ. ಹೋಗಲಿ ಸುಮ್ಮನೆ ತಿಂದ್ಕೊಂಡು ಹೋಗ್ತಾನೆ ಅಂದರೆ ಸುಮ್ಮನೆ ತಿಂದ್ಕೊಂಡು ಹೋಗೋದಿಲ್ಲ, ಮಹಾಪಾಪ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಹೇಳ್ತಾನೆ. ಮಹಾಪಾಪ ಹೇತುತ್ವಾ ಮಹಾಪಾಪ್ಮ. ಮಹಾಪಾಪ ಕಾರ್ಯಗಳಿಗೆಲ್ಲ ಮೂಲ ಯಾವುದು ಅಂದರೆ ಕಾಮನೆ. ಈ ಕಂಸ ಅಂದರೂ ಒಂದೇ, ಕಾಮ ಅಂದರೂ ಒಂದೇ, ಕಾರಣೇಮೆ ಅಂದರೂ ಒಂದೇ. ಅದಕ್ಕೆ ಹೇಳ್ತಾರೆ, ಕಾರಣೇಮೆಗೆ ಎಷ್ಟು ಮುಖ ಗೊತ್ತೇನು? ಹತ್ತು ಮುಖದ ರಾವಣನೇ ಏನೇನು ಮಾಡಿದ್ದಾನೆ ಅಂತ ಗೊತ್ತಿದೆ ನಿಮಗೆ. ದಶಮುಖ ಅಷ್ಟೇ ಅವನು, ಆದರೆ ಕಾಮಕ್ಕೆ ಸಾವಿರ ಮುಖಗಳು ಅಂತ ಹೇಳ್ತಾರೆ. ಕಾಲಣೆವಿಗೆ ಸಾವಿರ ಮುಖಗಳು, ನಮ್ಮದು ಹಾಗೇನು ಎಷ್ಟು ಮುಖದ ಕಾಮ ಇರುತ್ತೆ ಯೋಚನೆ ಮಾಡಿ. ಏನು ಕಂಡ್ರೂ ಬೇಕು, ಏನು ಕಂಡ್ರೂ ಬೇಕು. ಇವತ್ತು ಅಂಗಡಿಗೆ ಹೋದ ವ್ಯಕ್ತಿ ಕಂಡಿದ್ದೆಲ್ಲ ಹಾಗೆ ಬೇಕು ಅಂತಾನೋ, ಸಂಸಾರಕ್ಕೆ ಬಂದ ಜೀವ ಕಂಡಿದ್ದೆಲ್ಲ ಬೇಕು ಅಂತ, ನೋಡಿದ್ದೆಲ್ಲ ಬೇಕು. ಶಾಪಿಂಗ್ ಬಂದಾಗ ಬಂದ್ಬಿಟ್ಟಿರ್ತಾನೆ ಅಷ್ಟೇ ಮನುಷ್ಯ. ಸಂಸಾರಕ್ಕೆ ಬಂದರೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಷ್ಟೇ, ತಗೊಳ್ಳೋಕೆ ದುಡ್ಡು ಇರೋದಿಲ್ಲ ಆಸೆ. ಅವಾಗ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಹಾಳಾಗಿ ಬಿಡ್ತಾರೆ. ಕೆಟ್ಟ ವಸ್ತು ಒಳ್ಳೆ ವಸ್ತು ಯೋಚನೆ ಮಾಡೋದೇ ಇಲ್ಲ. ಅಂಗಡಿಗೆ ಹೋದವನು ಟೆಂಪ್ಟ್ ಆಗ ಹಾಗೆ, ಸಂಸಾರಕ್ಕೆ ಬಂದವನು ಭಾರಿ ಟೆಂಪ್ಟ್ ಆಗ್ತಾ. ವಸುದೇವ ದೇವಿಕೇರಂಥವ್ನು ನಡೆದಿದ್ದಾನೆ ಅಂತ ಹೇಳಿದರೆ ಕಂಸ ಎಷ್ಟು ಬಲಾಢ್ಯ ಅಂತ ಗೊತ್ತಾಗ್ತದೆ. ಅದು ಜೈಲಲ್ಲಿ ಹಾಕಿದ್ದಾನೆ, ಯಾರು ಬಿಡಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಜೈಲಲ್ಲಿ ಕತ್ತಿದ್ದಾರೆ, ಬಾಗಿಲು ಹಾಕಿದ್ದಾನೆ, ಬೀಗ ಹಾಕಿದ್ದಾರೆ, ಮತ್ತೆ ಹೊರಗೆ ಕಾವಲು ಬೇರೆ ಇಟ್ಟಿದ್ದಾನೆ ಜೊತೆಗೆ. ಇಂಥ ಒಂದು ಉದ್ದೇಶ ಏನಂತ ಕೇಳಿದರೆ ಅವನಿಗೆ ಗೊತ್ತು, ಯಾವಾಗ ದೇವರ ಅವತಾರ ಮಾಡ್ತಾನೋ ಕಾಮ ವೆಕೇಟ್ ಮಾಡಬೇಕಾಗತ್ತೆ ಅಂತ ಗೊತ್ತು ಅವನಿಗೆ. ಅಂದರೆ ಕಾಮ ನಮಗೀಗ ಅರ್ಥ ಆಗುತ್ತೆ, ಕೃಷ್ಣ ಅವತಾರ ಮಾಡಬಾರದು, ಮಾಡಿದರೆ ಬದುಕಬಾರದು, ಇದು ನಮ್ಮ ಯೋಚನೆ. ಅದೇ ರೀತಿಯೇ ಈ ಕಾಮ ಏನು ಮಾಡುತ್ತೆ ಅಂದರೆ ಮನುಷ್ಯನಿಗೆ ದೇವ್ರ ಕಡೆ ಮನಸ್ಸು ಹೋಗಬಾರ್ದು, ದೇವ್ರ ವಿಚಾರ ಅವ್ರಿಗೆ ತಿಳಿಬಾರ್ದು. ತಿಳಿದ್ರೆ ದೇವ್ರು ಬಂದ ತಕ್ಷಣ ಓಡಬೇಕಾಗತ್ತೆ ಹೆದರಿಗೆ ಅವನು. ಈಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಂಸ ಕೃಷ್ಣಾವತಾರಕ್ಕೆ ಅಡ್ಡಿ ಮಾಡ್ತಾ ಇದ್ದಾನೆ, ಇವನು ಕೃಷ್ಣನ ಕಥೆ ಕೇಳೋದು ಗಡ್ಡಿ ಮಾಡ್ತಾ ಇದ್ದಾರೆ ಅಷ್ಟೇ. ಕೃಷ್ಣನ ಕಥೆ ಕೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ, ಅವನ ಕಥೆ ಕೇಳಿ ಕಥೆ ಕೇಳಿದವರು ಎಲ್ಲರೂ ಸಂಸಾರವನು, ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನು. ದೇವ್ರ ವಿಷಯ ಒಮ್ಮೆ ಕೇಳಿಬಿಟ್ರೆ ಮತ್ತೆ ಸಂಸಾರ ಬೇಕು ಅನಿಸೋದಿಲ್ಲ. ಅದು ಕಲಿಯುಗ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ ಅಂದರೆ ಅಪ್ಪಿ ತಪ್ಪಿ ದೇವ್ರ ವಿಷಯ ಕೇಳಬಾರ್ದು, ಬರೀ ಹೊರಗೆಲ್ಲ ಲೌಕಿಕ, ಮನೆಗೆಲ್ಲ ಟಿ ವಿ, ಏನು ಮಾಡಿದ್ರು ಕಾಣಕ್ಕೆ ಸಾಧ್ಯ ಆಗಬಾರ್ದು. ಅದನ್ನು ತೋರಿಸೋದೆಲ್ಲ ಭಾರಿ ಕೆಟ್ಟ ವಿಚಾರಗಳು. ಸರಿ, ಎಷ್ಟರ ಮಟ್ಟಿಗೆ ಹೇಳುತ್ತೇನೆ ನನ್ನ ಕೈಲಿ ಅಂತ ಕೇಳಿದರೆ ಅವಕಾಶನೇ ಸಿಗಬಾರ ದೇವರ ಹತ್ರ ಹೋಗೋದಕ್ಕೆ, ಇನ್ನು ಹೇಗೆ ಉದ್ಧಾರ ಆಗ್ತಾ ನೋಡೇ ಬಿಡೋಣ. ಅಂಥ ಒಂದು ವ್ಯವಸ್ಥೆ ಕಲಿಯುದು, ಕಂಸನ ವ್ಯವಸ್ಥೆಗೂ ಕಲಿಯುವತ್ತಿಗೆ ಏನು ವ್ಯತ್ಯಾಸನೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಅಂಥಲ್ಲಿ ಅವತಾರ ಮಾಡಬೇಕು ಕೃಷ್ಣ ಈಗ. ಅದಕ್ಕೆ ಕೃಷ್ಣ ಏನು ಮಾಡಿದಾನಂತೆ, ಅಂಥಲ್ಲೂ ಅವತಾರ ಮಾಡ್ತಾನೇ ಇದ್ದಾನೆ. ಅದಕ್ಕೆ ಹೇಳುತ್ತಾರೆ, ಎಷ್ಟೇ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ದೈತ್ಯ ಶಕ್ತಿಗಳಿಗೆ ದೇವರನ್ನು ಒಳಗೆ ಬರೋದಕ್ಕೆ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ದೇವರಷ್ಟು ಸರ್ವಶಕ್ತ, ದೇವರಷ್ಟು ಸರ್ವವ್ಯಾಪ್ತ, ಸರ್ವಾಂತರ್ಯಾಮಿ ಯಾರಿದ್ದಾರೆ, ಕೃಷ್ಣ ಬಂದೇ ಬಿಟ್ಟ. ಆದರೆ ಸಾಧನೆ ಮಾಡಿರಬೇಕಷ್ಟು, ವಸುದೇವ ದೇವಿಕೆಯಂತೆ ಯಾರು ಸಾಧನೆ ಮಾಡಿರ್ತಾರಲ್ಲ ಅವರಿಗೆ ದೇವರು ಅನುಗ್ರಹ ಮಾಡ್ತಾನೆ ಹೊರತು ಉಳಿದವರಿಗೆಲ್ಲ ಮಾಡೋದಿಲ್ಲ. ಅಂತ ಸಾಧನೆಯಲ್ಲಿ ಒಂದೇ ಕೃಷ್ಣಾಷ್ಟಮಿ ವ್ರತ, ಏಕಾದಶಿ ವ್ರತಗಳೆಲ್ಲ ಸಾಧನೆಯ ಭಾಗಗಳವೆಲ್ಲ ಕೊಡು. ಅವರು 23,20,000 ತಪಸ್ಸು ಮಾಡಿದರೆ ಎಷ್ಟು ಏಕಾದಶಿ ಮಾಡಿದ್ದಾರೆ, ಎಷ್ಟು ಚಾತುರ್ಮಾಸ್ಯ ಮಾಡಿದ್ದಾರೆ, ಎಷ್ಟು ಕೃಷ್ಣ, ಅದೆಲ್ಲ ನಮ್ಗೆ ಕೌಂಟ್ ಆಗೋದು. ಅದೇನೆ ನಮ್ಮ ದೇಹ ಬಂದಿದ್ದಕ್ಕೆ ಉಳಿಯೋದು ಯಾವುದು ಅಂದರೆ ಅಷ್ಟೇನು ಬರೀ ಯಾವುದು ಉಳಿಯೋದೇ ಇಲ್ಲ. ಪೆನ್ಷನ್ ಸುಮ್ಮನೆ ಕೊಡೋದಿಲ್ಲ, ಎಷ್ಟು ಸಾವಿರ ಸರ್ವಿಸ್ ಮಾಡಿದ ನೋಡ್ಕೊಡ್ತಾರೆ, ಅದು ಸರ್ವಿಸ್ ನೋಡ್ತಾರೆ, ಇನ್ಕ್ರೀಮ್ ಎಲ್ಲ ನೋಡ್ತಾರೆ, ಹೇಗೆ ಪೆನ್ಷನ್ ಡಿಕ್ಲೇರ್ ಮಾಡ್ತಾರೋ ಹಾಗೆ ನಮ್ಮ ಸಾಧನೆ ನೋಡಿಕೊಂಡು ಮುಂದಿನ ಜನ್ಮ ಡಿಸೈಡ್ ಆಗಬೇಕು. ಇದು ಒಂದು ಜನ್ಮಕ್ಕೆಲ್ಲ ಆಗೋ ಸಾಧನೆ ಅಲ್ಲ. ಇದು ಒಂದು ವರ್ಷದ ಕೋರ್ಸ್ ಬೇರೆ, ವರ್ಷಗಟ್ಟಲೆ ಕೋರ್ಸ್ ಬೇರೆ. ಇವತ್ತು ಹೇಳ್ತಾರೆ ಶಾಸ್ತ್ರದೊಳಗೆ, ಸರಿಯಾದ ತಿಳುವಳಿಕೆ ಬಂದ ಮೇಲೆ ನಮಗೆ ಗಾಬರಿಯಾಗಿಬಿಡುತ್ತೆ, ಇನ್ನೇನು ಶಾಸ್ತ್ರದ ಕೇಳೋ ಸ್ಥಿತಿ ಬಂದಿದ್ದೇವೆ ಅಂತ ತಿಳ್ಕೊಂಬೋಣ. ಅದು ಕೊನೆ ಜನ್ಮ ಅಲ್ಲ, ಮತ್ತೆ ಇನ್ನೂ 1013 ಸರ್ತಿ ಹುಟ್ಟಬೇಕಂತ. ಆಮೇಲೆ ಮಿನಿಮಮ್ 1013 ಸರ್ತಿ ಹುಟ್ಟಿದರೆ ಅಲ್ಲಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಹೂವಿನ ಇನ್ನು ಶಾಸ್ತ್ರದ ಬಗ್ಗೆ ಪರಿಚಯ ಕೂಡ ಆಗಿಲ್ಲ ಅಂತ ಕೇಳಿದರೆ ಎಷ್ಟು ಜನ್ಮ ಹುಟ್ಟಬೇಕು ಲೆಕ್ಕ ಹಾಕಿದ್ರು. ಅಡ್ಮಿಷನ್ ಸಿಕ್ಕ ಮೇಲೆ ಎಷ್ಟು ವರ್ಷ ಅಂತಾರಲ್ಲ, ಹಾಕಿ ಅಡ್ಮಿಷನ್ ಸಿಕ್ಕೇ ಇಲ್ಲ ಅಂದಮೇಲೆ ವರ್ಷ ಕೌಂಟ್ ಆಗೋದೇ ಇಲ್ಲ, ಸಿಕ್ಕ ಮೇಲೆ ಕೌಂಟ್ ಆಗೋದು. ಇದು ಅರ್ಥ ಕೆಲವು ಎಷ್ಟು ದಿನ ಆ ಬ್ಯಾಚ್ ಸಿಗೋದೆ ನೆಕ್ಸ್ಟ್ ಇಯರ್ ಅಪ್ಲೈ ಮಾಡ್ತಾರೆ, ಇರ್ತಾರೆ ಇವಾಗ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಸಿಗುತ್ತೆ ಅಂತ. ಇದೆಲ್ಲ ಯೋಚನೆ ಮಾಡಿದರೆ ನಾವೇನೇನು ತಪ್ಪು ತಿಳ್ಕೊಂಡಿದ್ದೇವೆ ಅಂದರೆ ಸಾಧನೆ ಏನು ಬಾಕಿ ಇಲ್ಲೇ ಇಲ್ಲ, ಎಲ್ಲ ಮಾಡಿ ಕೂತು ಬಿಟ್ಟಾಗಿದೆ ತಿಳ್ಕೊಂಬಿಟ್ಟಿರ್ತಾರೆ. ತುಂಬ ತಪ್ಪದು, ಯಾಕೆ ನಮ್ಮ ಸಾಧನೆ ಅಂದರೆ ಯಾವುದು ಗೊತ್ತೇನು, ಈ ದೀರ್ಘಕಾಲದ ಸಾಧನೆ ಯಾತಕ್ಕೆ ಅನೇಕರ ಪ್ರಶ್ನೆ. ಅದು ಅದಕ್ಕೆ ಸಹವಾಸರೇ ಬೇಡ, ವೈಷ್ಣವರ ಸಹವಾಸ ಭಾಳ ದೊಡ್ಡ ಪ್ರೊಸೀಜರ್ ಹೇಳ್ತಾರೆ ಅಂತ ಕೇಳಿದರೆ ಕೂಡ ಸುಖ ಹೇಗಿದೆ ನೋಡಿ ಅಂತ ಹೇಳ್ತಾರೆ. 1013 ಜನ್ಮ ಆಮೇಲೆ ಸಾಧನೆ ಮಾಡ್ತಾನೆ, ಸುಖ ನಿತ್ಯ ಸುಖ ನೆನಪಿರಬೇಕು. ಪರ್ಮನೆಂಟ್ ಜಾಬ್ ಬೇರೆ, ಇದು ಬೇರೆ. ಇವತ್ತು ಯಾವುದೋ ಪಾರ್ಟ್ ಟೈಮ್ ಜಾಬಿಗೆ ಇಂಟರ್ವ್ಯೂ ಹೆಚ್ಚು ಮಾಡೋದಿಲ್ಲ, ಸೇರಿಸ್ಕೊಂಡ್ಬಿಡ್ತಾರೆ ಹೋಗಿಬಿಟ್ಟು. ಪರ್ಮನೆಂಟ್ ಮಾಡ್ಬೇಕಾದ್ರೆ ಕಾಲ್ ಫಾರ್ ಮಾಡಿ, ಇದನ್ನು ಮಾಡಿ, ಇಂಟರ್ವ್ಯೂ ಏನೋ ಮಾಡಿ ಕೊನೆ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಆ ಪೋಸ್ಟ್ ಅಂಥದ್ದು, ಅದಕ್ಕಿರೋ ಸ್ಯಾಲ್ರಿ ಅಂಥದ್ದು, ಅದರ ಡ್ಯೂರೇಷನ್ ಅಂಥದ್ದು, ಅದಕ್ಕೆ ಹೇಗೆ ಸೆಲೆಕ್ಷನ್ ಜಾಸ್ತಿ ಮಾಡ್ತಾರೋ ಆ ರೀತಿಯಲ್ಲಿ. ಕೂಲಿಯವ್ನಿಗೆ ಯಾರು ಕೇಳ್ತಾರೆ, ಡೇಟ್ ಆಫ್ ಬರ್ತ್ ಕೇಳ್ತಾರೆ ಅವನು, ಕೂಲಿಯವನ್ನ ಡೇಟ್ ಆಫ್ ಸರ್ಟಿಫಿಕೇಟ್ ಏನೂ ತರಲ್ಲ ಕೇಳೋದಿಲ್ಲ. ಅವ್ರು ಬರ್ತಾನೆ ಕೆಲಸ ಮಾಡಿ ಮತ್ತೆ ಬರ್ದು ನಮಗೆ ಸಂಬಂಧ ಹೋಗ್ಬಿಟ್ಟು ಅಷ್ಟೇ, ಏನಾದರೂ ಏನಂತ ಅವನು ಅಷ್ಟೇ. ಅದು ಇಲ್ಲಿ ಹಾಗಲ್ಲ, ಎಷ್ಟು ವಿಚಾರ ಮಾಡ್ತಾನೆ, ಯೋಚನೆ ಮಾಡಬೇಕಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿ ಹೇಳ್ತಾರೆ, ಈ ಕನ್ಯಾ ಕೊಡೋಕ್ರೆ ಎಷ್ಟು ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿರಿ. ಯಾರು ಬಟ್ಟೆ ರಿಕ್ಷಾದಲ್ಲಿ ಕೊಡಬೇಕಲ್ಲ ಯೋಚನೆ ಮಾಡೋದಿಲ್ಲ ಆ ಥರ, ಮತ್ತೆ ಕೆಟ್ಟಿನೊಂದು ಶಿಕ್ಷಾ ಸಿಕ್ಕಿಬಿಡ್ತಾನೆ. ಅದನ್ನು ಬುದ್ಧಿ ಅಂದರೆ ಸಾಮಾನ್ಯವಾದದ್ದಲ್ಲ, ಅದನ್ನು ದೇವ್ರ ಕಡೆ ಕೊಡಿ, ಕಂಡವ್ರ ಕಡೆ ಕೊಡ್ಲಕ್ಕೆ ಹೋಗಬೇಡಿ. ಬುದ್ಧಿ ಅಂದರೆ ಮಗಳಿದ್ದಾಗೆ, ಕನ್ಯಾ ಇದ್ದಾಗೆ, ಕಂಡವ್ರಿಗೆ ಕೊಟ್ಟರೆ ಹಾಳಾಗೋಗ್ಬಿಡ್ತಾರೆ. ನಿರ್ಗುಣ ಬ್ರಹ್ಮನಿಗೆ ಕೊಟ್ಟರೆ ಏನೋ ಬುದ್ಧಿ, ಹುಚ್ಚುಡ್ರನ್ನ ಕೊಟ್ಟು ಮದುವೆ ಕೊಟ್ಟು ಮಾಡಿ ಮಾಡಿ ಕೊಟ್ಟಾಗುತ್ತೆ ಅಷ್ಟೇ. ಹುಚ್ಚುಳಿಯ ಮದುವೆ ಮಾಡಿ ಕೊಟ್ಟರೆ ಮಗಳನ್ನು ಏನು ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ. ಇವತ್ತು ಆ ಪದ್ಧತಿನೇ ಹೋಗ್ತಾ ಇದೆ. ನೋಡಿ ಹೇಳ್ಕೊಡೋ ಪದ್ಧತಿ ಕೂಡ ಇಲ್ಲ. ಯಾಕಂದ್ರೆ ಇವ್ರು ನೋಡೋ, ಇವ್ರಿಗೆ ಬಿಟ್ಟಿರ್ತಾನೆ, ಅವರೇ ನೋಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಕಾಲ ಬಂದ್ಬಿಟ್ಟಿದೆ. ಎಲ್ಲ ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಸಾಕು, ಬುದ್ಧಿ ಸ್ವೇಚ್ಛಾಚಾರಿ ಆಗೋದು ಒಂದೇ, ತಾನೇ ಮದುವೆ ಆಗ್ತೀನಿ ಅಂತ ಹೋಗೋದು ಒಂದೇ. ಹಾಗೆ ದೊಡ್ಡವ್ರು ಡಿಸೈಡ್ ಮಾಡಿಕೊಡ್ಬೇಕಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಾಧನೆ ಎಂಬುದು ಸುಲಭ ಅಲ್ಲ, ಭಾಳ ದೊಡ್ಡದು. ಆದರೆ ಡ್ಯುರೇಷನ್ ಜಾಸ್ತಿ ಮಾಡ್ಲಕ್ಕೆ ಹೊರಟ ಭಾರಿ ಹೇಳಿ ಎಂಜಾಯಬಲ್. ಅದನ್ನೇ ದಾಸರು ಹೇಳ್ತಾರೆ, ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಸಾಧನದಿ ಗುರುಕರಣ ತಾ ಪಡೆದ ಬಳಿಕ. ಅಟ್ ಲಾಂಗ್ ಕೋರ್ಸ್ ಇರಬಹುದು ನಿಜ. ಉದಾಹರಣೆ ತಿರುಪತಿ ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಒಂದೇ ಮೆಟ್ಲು ಹತ್ತಿದ್ದೀರಿ ಅಷ್ಟೇ, 14 ಕಿಲೋಮೀಟರ್ ಹೋಗಬೇಕು. ಅರೆ ಒಂದೊಂದು ಮೆಟ್ಲು ಹತ್ತಾಗಲೂ ಖುಷಿ ಆಗುತ್ತಲ್ಲ ನಿಮಗೀಗ? ಒಂದೊಂದು ಮೆಟ್ಲು ಹತ್ತಾಗಲೂ ಕೂಡ ಅಬ್ಬ ಇಷ್ಟು ಬಂದಿದ್ದೀವಿ, ಇಷ್ಟು ಮುಂದೆ ಬಂದಿದ್ದೀವಿ ಅಂತ ಖುಷಿ ಆಗ್ತದೋ ಇಲ್ಲೋ? ಆ ಥರ 1500 ಇದೆಯಲ್ಲ ಸರಿಯಾಗಿ. ನಾವು ಘಟಿಕಾಚಲಕ್ಕೆ ಹೋದರೆ ನರಸಿಂಹದೇವರ ಬೆಟ್ಟ 1000 ಮೆಟ್ಲಿದೆ ಸರಿಯಾಗಿ. ನಾವು ಪ್ರಾಣದೇವರ ಬೆಟ್ಟ 400 ಮೆಟ್ಲಿದೆ, ಹನುಮಂತ ದೇವರ ಬೆಟ್ಟ ಹತ್ತಕ್ಕೆ 400, ಇದನ್ನ ಹತ್ತಕ್ಕೆ 1000 ಮೆಟ್ಲಿರೋದು. ಆದರೆ ಒಂದೊಂದು ಮೆಟ್ಲು ಹತ್ತಬೇಕಾದ್ರೂ ಕೂಡ ನಮಗೆ ಹತ್ತಿರ ಹೋಗ್ತಿದ್ದೇವೆ ಅಂತ ಅನಿಸ್ತದೋ ಇಲ್ಲೋ? ಆ ದೃಷ್ಟಿಯಿಂದ ಇವತ್ತು ಕಡಿತಾ ಕಡಿತಾ ಹತ್ತಿರ ಬರ್ತದೆ ಪಾರಣೆ ಹೊತ್ತು ಅಂತ ಅನಿಸ್ತದಿಲ್ಲ ಆ ಟೈಪ್. ಇವತ್ತು ಪಾರಣೆ ಹತ್ತಿರ ಬರುತ್ತೆ ಪರವಾಗಿಲ್ಲ, ಇಷ್ಟು ಕಳೆದ್ವಿ ಅಷ್ಟು ಕಳೆದ್ವಿ ಅಂತ ಎರಡು ಉಪವಾಸ ಮಾಡಿದಾಗಲಂತೂ ಕೌಂಟ್ ಮಾಡ್ತಾರೆ ಅಂತಾರಾಗಲೇ, ಇದ್ಮೇಲೆ ಎಷ್ಟಾಯ್ತು 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 ಅಂತೆ. ಬಟ್ ಆ ಸುಖ ಸುಖ ಇರ್ತದೆ ಅವ್ರ ಜೊತೆಗೆ, ದೊಡ್ಡ ಸಾಧನೆ ಮಾಡಿದವ್ರ ಆಯಾಸದ ಜೊತೆಗೆ ಒಂದು ಸಂತೋಷ ಇರ್ತದೆ. ಆ ಸಂತೋಷ ಅಂಬೋದು ಸುಮ್ಮನೆ ಬರೋದಿಲ್ಲ. ಇವತ್ತು ಕೃಷ್ಣಾಷ್ಟಮಿ ಬಂದರೆ ಮಾಡಿದವರು ಇರ್ತಾರೆ, ಮಾಡಿದವರು ಇರ್ತಾರೆ. ಮಾಡದೇ ಇದ್ದವರಿಗೆ ಏನು ಸುಖ ಇರುತ್ತೆ? ದಿವಸದಂತೆ ತಿಂದಿರ್ತಾರೆ ಅಷ್ಟೇ, ದೊಡ್ಡ ವಿಚಾರ ಅಲ್ಲ. ದಿವಸದಂತೆ ತಿಂದ ಎರಡು ಊಟ ತಿಂಡಿ ಕಾಫಿ ಇಷ್ಟು ಉಡಿದೆ ಅಷ್ಟೇ, ಇನ್ನೇ ಉಪಯೋಗ ಇಲ್ಲ. ಆದ್ರೆ ಇವರಿಗೆ ಬಂದು ಪುಣ್ಯ ಲೆಕ್ಕ ಹಾಕಿ ಯೋಚನೆ ಮಾಡಿ. ಉದಾಹರಣೆಗೆ ಕ್ಲಾಸಿಗೆ ಹೋದ್ರೆ ಪಾಠ ಕೇಳ್ತಾನೆ ಒಬ್ಬನು, ಅವನಿಗೆ ಎಷ್ಟು ಬೆನಿಫಿಟ್ ಆಯಿತು. ಸಿನಿಮಾಗೆ ಹೋಗ್ತಾನೆ, ಎಷ್ಟು ಲಾಸ್ ಆಯ್ತು ಅವನಿಗೆ ನೋಡೋದಕ್ಕೆ, ಅವನಿಗೆ ಬೆನಿಫಿಟ್ ಇದ್ದ ಇವನಿಗೆ ಲಾಸ್ ಇದ್ದಾಗೆ. ಪರೀಕ್ಷೆ ಬಂದಾಗ ಗೊತ್ತಾಗುತ್ತೆ ಯಾರಿಗೆ ಬೆನಿಫಿಟ್, ಯಾರಿಗೆ ಲಾಸು ಅಂತೇಳಿ. ಆ ಅರ್ಥದೊಳಗೆ ನಮ್ಮ ಸಾಧನೆಗಳೆಲ್ಲ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಎಂತಾಗಬೇಕು. ಇನ್ನು ಕೃಷ್ಣ ಅವತಾರ ಮಾಡಿದ್ದಾನೆ, ಉಳಿದ ದೇವತೆಗಳಂತಲ್ಲ. ಫಸ್ಟ್ ಕೃಷ್ಣ ಮನುಷ್ಯರಂತೆ ಅಲ್ಲ, ಮುಗಿದೋಯ್ತು. ಅದು ಇತರ ದೇವತೆಗಳಂತೂ ಅಲ್ಲ, ನೆಕ್ಸ್ಟ್ ಪಾಯಿಂಟ್. ಅದು ಇತರ ದೇವತೆಗಳು ಯಾರೀಗ? ರುದ್ರಾದಿ ದೇವತೆಗಳಲ್ಲೇ ಇದ್ದಾರೆ, ಅವ್ರು ಹುಟ್ಟುತ್ತಾರೆ. ಆದರೆ ಅವ್ರು ಹುಟ್ಟಿಗೆ ನಮ್ಮಂತೆ ದೇಹ ಇದೆ ಅವರಿಗೆ, ಪ್ರಾಕೃತ ದೇಹ ಇದೆ. ಡಿಫರೆನ್ಸ್ ನೋಡಿ ಅರ್ಥ ಮಾಡ್ಕೋಬೇಕು. ಎಂಥ ಡಿಫರೆನ್ಸ್ ಇದೆ ಅಂದರೆ, ದೇವತೆಗಳಿಗೂ ನಮಗೂ ಭಾರಿ ಡಿಫರೆನ್ಸ್ ಇದೆ. ಅವತಾರ ಮಾಡಿದಾಗ ಅವರಿಗೂ ಪ್ರಾಕೃತ ದೇಹ ಬರ್ತದೆ, ಕ್ವಾಲಿಟಿ ಬೇರೆ. ಅವ್ರ ಕ್ವಾಲಿಟಿ ಭಾಳ ಜಾಸ್ತಿ ಇರುತ್ತೆ, ಆ ವಿಚಾರ ಬೇರೆ. ಅದು ಪ್ರಾಕೃತ ದೇಹ ಬರುತ್ತೆ ಅವರಿಗೆ. ಆದರೆ ದೇವರಿಗೆ ಪ್ರಾಕೃತ ದೇಹನೇ ಇಲ್ಲ, ಇದು ಭಾರಿ ಹೊಸ ವಿಷಯ. ಅದಕ್ಕೆ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಹೇಳ್ತಾರೆ ಪರಮಾತ್ಮ. ಅವ್ಯಯೋಪಿ ಸನ್, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಕೃಷ್ಣ ತನ್ನ ಅವತಾರದಿಂದ ತಾನೇ ಹೇಳ್ತಾ ಇದ್ದಾನೆ, ಅರ್ಜುನ ನಾನು ಹೇಗೆ ಬರ್ತೇನೆ ಗೊತ್ತಾ? ಆತ್ಮವಾಯ ಸ್ವೇಚ್ಛೆಯಿಂದ ಬರ್ತೇನೆ, ನಾನು ಸ್ವೇಚ್ಛೆಯಿಂದ ಬರ್ತೇನೆ. ಇವಳು ದೇವತೆಗಳಾದ್ರೆ ಸ್ವೇಚ್ಛೆಯಿಂದ, ಅಶ್ವತ್ಥವಾದ ಸ್ವೇಚ್ಛೆಯಿಂದ ಬರಲಿಲ್ಲ, ಬ್ರಹ್ಮದೇವರ ಶಾಪ ಕೊಟ್ಟಿದ್ದಕ್ಕೆ ಬಂದರು. ಭೀಷ್ಮರು ಸ್ವೇಚ್ಛೆಯಿಂದ ಬಂದಿದ್ದಲ್ಲ, ಅವರು ಬ್ರಹ್ಮದೇವರ ಶಾಪದಿಂದ ಬಂದರು. ಮತ್ತು ಯಾರ್ಯಾರು ದೇವತೆಗಳು ಬಂದಾಗಲೂ ಕೂಡ ಶಾಪದಿಂದಲೇ ಬಂದಿದ್ದಾರೆ ಎಷ್ಟೋ ಜನಗಳು. ಶಾಪ ಇಲ್ಲದೆ ಬಂದವರು ಇಬ್ಬರೇ, ಸಾಕ್ಷಾತ್ ದೇವರನ್ನು ಬಿಟ್ಟುಬಿಡಿ, ಈ ಕಡೆ ಪುರುಷರಲ್ಲಿ ವಾಯುದೇವರು, ಸ್ತ್ರೀಯರಲ್ಲಿ ಭಾರತೀದೇವಿ ಅಷ್ಟು. ಬ್ರಹ್ಮವಾಯುಗಳನ್ನು ಹೇಳಬಾರ್ದು, ಅವತಾರನೇ ಇಲ್ಲ ಅವರಿಗೆ. ಅದೇ ರೀತಿ ಇವರಿಬ್ಬರು ಮಾತ್ರ ಸ್ವೇಚ್ಛೆಯಿಂದ ಬಂದವರು. ಅದಕ್ಕೆ ದೇವರನ್ನ ಆರಾಧನೆ, ಅಶ್ಯಾವಿಷ್ಕರ್ತು ಕಾಮಂ ಕಲಿಮನ ಕಲುಷೆ ಸ್ಮಿಂಜನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರ ಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಕೇವಲ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ, ಜ್ಞಾನ ಮಾರ್ಗವನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಸಜ್ಜನರಿಗೆ. ಆಜ್ಞಾ ಮನ್ನೆ ಇರೋ ಕಾರ್ಯ ಇನ್ನೊಂದು ಕಡೆ, ದೇವರ ಅಪ್ಪಣೆಯನ್ನು ಹೊತ್ತು ಬಂದವರು ಅನುಗ್ರಹ ಮಾಡೋಕ್ಕೋಸ್ಕರ ಬಂದವರು, ಉಳಿದವರಿಗೆಲ್ಲ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಆದರೆ ದೇವರಿಗೆ ಇನ್ನು ವಾಯುದೇವರಿಗೆ ಒಂದು ಬಂಧನ ಇದೆ, ಏನು ಗೊತ್ತಾ? ದೇವರ ಅಪ್ಪಣೆ ನಡೆಸಬೇಕು ಅಂತಿದೆ, ಕೊನೆ ಪಕ್ಷ ದೇವರ ಅಪ್ಪಣೆ ನಡೆಸಬೇಕು ಅದಿದೆ. ಪರಮಾತ್ಮನ ಯಾವುದಿಲ್ಲ, ಸ್ವೇಚ್ಛೆಯ ಅಷ್ಟೆ, ಸ್ವೇಚ್ಛೆಯ. ಇದು ಅರ್ಥ ಮಾಡಿಕೊಂಡ್ರೆ ಉಳಿದವರಿಗೂ ವಾಯುದೇವರಿಗೇನು ವ್ಯತ್ಯಾಸ, ವಾಯುದೇವರಿಗೂ ಲಕ್ಷ್ಮೀನಾರಾಯಣರಿಗೇನು ವ್ಯತ್ಯಾಸ? ಲಕ್ಷ್ಮೀದೇವಿಗೂ ಒಂದು ಬಂಧನ ಇದೆ, ಏನು ಗೊತ್ತೇನು? ಅಸ್ವಾತಂತ್ರ್ಯ. ಏನು ಅಸ್ವಾತಂತ್ರ್ಯ? ದೇವರು ಹೇಳಿದಾಗೆ, ದೇವರು ಇವರು ಹೇಳಿದ್ಮೇಲೆ ಬರ್ತಾರೆ, ಅವರು ಅರ್ಥ ತಿಳ್ಕೊಂಡೇ ಬರ್ತಾರೆ. ಯಾಮ್ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ದೇವರ ಅವತಾರದ ಉದ್ದೇಶ ಎಷ್ಟು ಡಿಫರೆಂಟ್ ಇದೆ, ಆತನ ದೇಹ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ದೇಹದಲ್ಲಿ ವ್ಯತ್ಯಾಸ ಇದೆ ಅಂದರೆ, ವಾಯುದೇವರ ದೇಹ ಅಂಬೋದು ಶುದ್ಧ ಸಾತ್ವಿಕ ದೇಹವಾದರೆ, ಪರಮಾತ್ಮನ ದೇಹದಲ್ಲಿ ಪ್ರಾಕೃತಿ ಅಂಶನೇ ಇಲ್ಲ. ಅದಕ್ಕೇನೆ ಭೂತಾನಾಂ ಈಶ್ವರೋಪಿ ಸತ್, ಪಂಚಭೂತಗಳಿಗೆ ಒಡೆಯನಿಗೆ ಇನ್ನು ಇದೇಲಿ ಬರುತ್ತಾ ತನಗೆ ಪ್ರಾಕೃತಿಯ ಹೆಸರು ಕೂಡ ಇಲ್ಲ. ಮತ್ತೇನು ಮಾಡ್ತೇನೆ ನಾನು? ಪ್ರಕೃತಿಯನ್ನು ಸ್ವಾಮಧಿಷ್ಠಾಯ, ನನ್ನದೇ ರೂಪ ಹಾಗೆ ತಂದಿಡ್ತೇನೆ ಅಷ್ಟೇ, ಹುಟ್ಟಿ ಬರೋದೆಲ್ಲ ಇಲ್ಲ, ಹಾಗೆ ಬಂದುಬಿಡ್ತೇನೆ. ಆತ್ಮಮಾಯೆಯ ಸ್ವೇಚ್ಛೆಯಿಂದ ಅವತಾರವನ್ನು ಮಾಡ್ತೇನೆ. ಇದು ಎರಡನೇ ಅಂಶ. ಪರಮಾತ್ಮ ಅವತಾರ ಮಾಡೋ ಕಾಲ, ಎಲ್ಲಿ ಅವತಾರ ಮಾಡ್ತೇನೆ ಅನ್ನೋ ವಿಚಾರ ಮತ್ತು ಆತನ ದೇಹ ಹೇಗಿರ್ತದೆ ಅನ್ನೋದು ನಿದರ್ಶನ. ಅದನ್ನು ಹೇಗೆ ನಂಬಬೇಕು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಗರ್ಭದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದಾಗ ಹೇಗಿದ್ದಾನೆ ಅಂದರೆ, ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭಸ್ತುತಿ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮ ಹೇಗೆ ಸ್ತೋತ್ರ ಮಾಡ್ತಾರೆ ಗೊತ್ತಾ? ಮೂಲ ರೂಪ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ನೋ ಚೇಂಜ್. ದೇವರ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಕೂಡ ಇಲ್ಲ. ಪೂರ್ಣಮದ ಪೂರ್ಣವಿಧಂ ಪೂರ್ಣ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ದೇವರ ಬಗ್ಗೆ ತಿಳಿಬೇಕಾದ ಮಾತಿದೆ. ದೇವರ ಪ್ರತಿಯೊಂದು ಅಂಗಗಳು ಪೂರ್ಣ, ಪ್ರತಿಯೊಂದು ಅವಯವಗಳು ಪೂರ್ಣ, ಆತನ ನಖ ಪೂರ್ಣ, ಆತನ ಕೇಶಗಳು ಪೂರ್ಣ. ಇಂಥ ಒಂದು ಪೂರ್ಣತೆ ನಿವೇಜನ್ ಮಾಡೋದ್ರಲ್ಲಿ ಅಂಥ ವಸ್ತು ಯಾರು ಹೇಳೋಕ್ಕೂ ಸಾಧ್ಯ ಇಲ್ಲ. ಮಧ್ವಾಚಾರ್ಯ ಹೇಳಿಕೊಟ್ರಲ್ಲ ಅಂತ ಪರ್ಫೆಕ್ಟ್ ಗಾಡ್ ಕಾನ್ಸೆಪ್ಟ್ ಆಚಾರ್ಯ ಹೇಳಿದ್ದು. ಪರ್ಫೆಕ್ಟ್ ಗಾಡ್ ಅಂತ ಇವತ್ತು ಪರ್ಫೆಕ್ಟ್ ಅನ್ನೋ ಕಾನ್ಸೆಪ್ಟೇ ಬೇರೆಯವರಿಗೆ ಗೊತ್ತಿರಲಿ ನೆನಪಿರಬೇಕು. ಎರಡು, ಇನ್ಫಿನಿಟ್ ಒಂದು, ಪರ್ಫೆಕ್ಟ್ ಒಂದು. ದೇವರು ಅನಂತ, ದೇವರು ಪೂರ್ಣ. ದೇವರು ಪರಿಪೂರ್ಣನಾಗಿದ್ದಾನೆ, ಅನಂತನಾಗಿದ್ದಾನೆ. ಇವತ್ತು ಜನ ಎಲ್ಲ ನೋಡಿದವರಿಗೆ ನೀವು ಮಹಾಲಕ್ಷ್ಮಿಯವರಿಗೆ ನೋಡ್ಕೊಂಡು ಹೋಗಿ, ಒಂದೇ ಮಹಾಲಕ್ಷ್ಮಿ ಹೇಳಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನೂನಂ ತಪೋ ಯಶ ನಮನ್ನು ನಿಶ್ಚಯ. ಬೇರೆ ಯಾರಲ್ಲೂ ಕೂಡ ಏನಿಲ್ಲ, ಪೂರ್ಣತ್ವ ಇಲ್ಲ, ಬೇರೆ ಯಾರಲ್ಲೂ ಪೂರ್ಣತ್ವ ಇಲ್ಲ. ಜನ ಏನು ತಿಳ್ಕೊಂಡ್ರು, ಹಾಗೆ ಯಾರಲ್ಲೂ ಪೂರ್ಣತ್ವನಿಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಆದರೆ ಪೂರ್ಣತ್ವ ಇರೋ ವ್ಯಕ್ತಿ ನಮಗೆ ಗೊತ್ತಿಲ್ಲ ಅಷ್ಟೇ. ಅರ್ಥ ಆಯ್ತಾ? ನಮಗೆ ಗೊತ್ತಿರೋ ವ್ಯಕ್ತಿಗಳಲ್ಲಿ ಪೂರ್ಣತ್ವ ಇಲ್ಲ, ಪೂರ್ಣತ್ವ ಇರೋ ವ್ಯಕ್ತಿ ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿನೇ ಸಾಕ್ಷಾತ್ ಭಗವಂತನಾದ ಕೃಷ್ಣ ಗರ್ಭದಲ್ಲಿ ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ ಅಂದರೆ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ದೃಷ್ಟಾಂತ ಹೇಳ್ತಾರೆ. ಕೈದಿಗಳು ಹೇಗೆ ಕೂತಿರ್ತಾರೆ ಇದರೊಳಗೆ, ಜೈಲೊಳಗೆ? ತಮ್ಮದೇ ನಂಬರ್ ಪ್ರಕಾರ ಕೂತಿರ್ಬೇಕು ಅವರು, ಬೇರೆ ಚಾನ್ಸ್ ಇಲ್ಲ ಅವರಿಗೆ. ರಾಜ ಬರ್ತಾನೆ, ಇನ್ಸ್ಪೆಕ್ಟರ್ ಹೇಗೆ ಹೋಗ್ತಾನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ, ಹೇಳೋರೆಲ್ಲ ಕೇಳೋರು, ಅವಂದೇ ಇಚ್ಛೆ ಅದು, ಸ್ವೇಚ್ಛೆ. ನೋಡಿ, ಹಿಂದೆ ಹೇಳಿದೆ ಮಾತನ್ನು, ಕೈದಿಗಳು ಜೈಲಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡಿರ್ಬೇಕು. ಅವ್ರ ಹೆಸರು ಕೂಡ ನಂಬರ್ ಕರೀತಾರೆ, ಆ ಥರ ಕೈದಿ ನಂಬರ್ ಅಂತ ಗೊತ್ತಲ್ಲ, ಆ ರೀತಿ ಓಡಾಡ್ತಿರ್ತಾನೆ. ಆದರೆ ದೇವರು ಮಾತ್ರ ರಾಜ ಒಳಗೆ ಹೋಗ್ತಾನೆ, ಡ್ರೆಸ್ ಹಾಕೊಂಡು ಹೋಗ್ತಾನೆ, ಯೂನಿಫಾರ್ಮ್ ಬಿಟ್ಟು ಹಾಕೊಂಡು ಹೋಗ್ತಾನೆ, ಒಳಗಡೆಗೆ ನಂಬರ್ ಹಾಕೊಂಡು ಹೋಗ್ತಾನೆ, ಆ ಗಿರೀಟ ಇಟ್ಕೊಂಡು ಹೋಗ್ತಾನೆ. ಅದಕ್ಕೆ ಆತ್ಮ ಮಾಯೆ ಅಜೋಬಿಸನ್ ನವ್ಯಯಾತ್ಮ. ರಾಜನಿಗೆ ಎಲ್ಲಿ ಹೋಲಕ್ಕೂ ಕೂಡ ವೇಷ ಬದಲಾವಣೆ ಮಾಡೋ ಕಾರಣ ಹೇಗಿಲ್ವೋ ಅದೇ ರೀತಿಯಲ್ಲಿನೇ ಪರಮಾತ್ಮ ಅದೇ ರೀತಿ ಓಡಾಡ್ತಾನೆ, ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ಬರ್ತಾನೆ, ಎಲ್ಲ ಲೇಪ ಉಂಟವ್ರ ಜೈಲು ಒಳಗೆ ಹೋಗಿಬಿಡ್ತಾನೆ ರಾಜ. ಲೇಪ ಉಂಟವ್ರು ಏ ಲೇಪ ಕೂಡ ಇಲ್ಲ. ರಾಜ ಜೈಲಿಗೆ ಹೋಗ್ಬಂದ್ರೆ ಯಾರು ಕರೀತಾರ? ಪಾಪ ರಾಜ ಜೈಲಿಗೆ ಹೋಗಿದ್ದಂತೆ, ಪಾಪ ಏನಾಗಿತ್ತು, ಯಾರು ಕರೆಯೋದೇ ಇಲ್ಲ. ವೈಭವ ಅದು ಒಂದು, ಜೈಲು ಇನ್ಸ್ಪೆಕ್ಟ್ ಮಾಡಿದ್ರಂತೆ ರಾಜರು ಅಂತ ಆ ರೀತಿ ಹೇಳಿರ್ತಾರೆ. ಜೈಲು ಇನ್ಸ್ಪೆಕ್ಟ್ ಮಾಡಿದ್ರಂತ ಕರೀತಾರೆ ಹೊರತು ಜೈಲಿಗೆ ಹೋಗಿ ಬಂದರು ಅಂತ ಶಿಕ್ಷೆ ಅಲ್ಲ. ಬೇರೆಯವ್ರು ಜೈಲಿಗೆ ಹೋಗಿ ಬಂದಿರ್ತಾರೆ, ಜೈಲಿಗೆ ಹೋಗಿ ಬಂದವನು, ಅವ್ನು ನೋಡಿದ ತಕ್ಷಣ ಜೈಲಿಗೆ ಹೋಗಿ ಬಂದವನು, ಮುಖ ನೋಡೋಕ್ಕಾಗೋದಿಲ್ಲ. ಅವ್ರು ಕಂಡ್ರೆ ದಾರಿ ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾರೆ, ಅಯೋಗ್ಯ ಜೈಲಿಗೆ ಹೋಗಿ ಬಂದವನು. ರಾಜರ ಬಗ್ಗೆ ಹಾಗಲ್ಲ, ಅವ್ರು ಜೈಲು ಸ್ವಾಮಿ ಇವನು, ಎಷ್ಟು ಗೌರವ ಇದೆ. ಇದನ್ನ ಯಾಕೆ ತಿಳ್ಕೋಬೇಕು ಅಂದರೆ ಆ ದೀರ್ಘ ತಲೆ ಕೆಡಿಸ್ತಾ ಇರ್ತಾರೆ. ನಿನ್ನೆ ಮೊನ್ನೆ ಪೇಪರ್ ಕೂಡ ಬಂದಿದೆ, ಕೃಷ್ಣ ಮಹಾತ್ಮ ಯಾತಕ್ಕೆ ಗೊತ್ತೇನೋ, ಅದು ಭಾರಿ ದೊಡ್ಡ ಮನುಷ್ಯ, ಅದೃಷ್ಟೇ ಮಹಾತ್ಮ ಮನುಷ್ಯ, ಅದನ್ನು ನೆನ್ಪಿಟ್ಕೊಳ್ಬೇಕು. ಮನುಷ್ಯ ದೊಡ್ಡ ಮನುಷ್ಯ ಅಷ್ಟೇ, ದೊಡ್ಡ ಮನುಷ್ಯನಾಗಿ ಪರಮಾತ್ಮ, ಪರಮಾತ್ಮ ಮನುಷ್ಯ ಅಂತ ಕರೆದ್ರೆ ಭಾರಿ ತಪ್ಪಾಗುತ್ತೆ. ಅದು ಇವತ್ತು ಪ್ರಾಣಿನ ಮನುಷ್ಯ ಅಂತ ಕರೆದ್ರೆ ಮನುಷ್ಯನ ಪ್ರಾಣಿ ಅಂತ ಕರೆದ್ರೆ ಹೇಗಿರುತ್ತೆ? ದೇವರು ಮನುಷ್ಯನೇನು? ಅವಜಾನಂತಿ ಮಾಮೂಢಾಹ ಮಾನುಷೀಂ ತನು ಮಾಸ್ತ್ರಿತಂ. ಪರಮಾತ್ಮ ಹೇಳ್ತಾನೆ, ಮೋಘಾಶ ಮೋಘ ಕರ್ಮಾಣಃ. ನಾನು ಮನುಷ್ಯ ದೇಹವನ್ನು ಆಶ್ರಯಿಸಿದ್ರು ತಪ್ಪು ತಿಳಿತಾರಲ್ಲ ಜನ, ಮಹಾ ಪಾಪಿಗಳು ಅಂತ ಕರೀತಾರೆ. ಇದೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋದೇ ಹೋದರೆ ವ್ರತ ಮಾಡೋದಕ್ಕೆ ಸದ್ಯ ಬರೋದಿಲ್ಲ. ತುಂಬ ದಿನ ಯಾಕೆ ವ್ರತ ಮಾಡೋದಿಲ್ಲ ಅಂದರೆ, ಕೃಷ್ಣ ನಮ್ಮಂತಿದ್ದಾನೆ, ಅವನಿಗೆ ಯಾಕೆ ಯಾಕೆ ಇಷ್ಟು ಕಷ್ಟಪಡ್ಬೇಕು ಅನಿಸುತ್ತೆ ನಮಗೆ? ಉಪವಾಸ ಏನು, ಇದೇನು, ಯಾವ ಗ್ರಾಚಾರ ಇದೆಲ್ಲ ಕೂಡ? ನಮ್ಮಂತೆ ತಾನೇ ಅವನು ಅಲ್ಲ, ನಮ್ಮಂತೆ ಇಲ್ಲ ಅಂತ ಗೊತ್ತಾದಾಗ ಆಗ ನಾವು ಸದ್ಯ ಬರುತ್ತೆ, ಓ ನಮ್ಮಂತೆ ಇಲ್ಲ. ಕೃಷ್ಣ ಏನು ಕೊಡಬಲ್ಲ ಗೊತ್ತಾಗಬೇಕಾಗ, ಯಾರೋ ಇರ್ತಾರೆ ಏನೋ ಕೆಲಸ ಕೊಡೋನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಅವನಿಂದ ಓಡಾಡಿದ್ದೆ ಓಡಾಡಿದ್ದೆ ಅವನಿಂದ, ಅವ್ನು ಹೋದಲ್ಲ ಹೋಗ್ತಾರೆ, ಹೇಳಿದ ಕೆಲಸ ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ, ಅವ್ನು ಗ್ಯಾರಂಟಿ ಕೊಡೋದಿಲ್ಲ. ನೀವು ಮತ್ತೆ ಅವ್ನು ಬೈದ್ರು ಬೈಸಿ ಮತ್ತೆ ವಾಪಸ್ ಹೋಗ್ತಾರೆ, ಬಿಡೋದಿಲ್ಲ, ನಾಳೆ ಬಂದು ಮತ್ತೆ ಹೋಗ್ತಾರೆ. ನೋಡೇ ಇನ್ಮೇ ಈ ವರ್ಷ ಬರಬೇಡ, ಬರಬೇಡ, ನೀವು ಬೇಡ ಇನ್ನು ಸರ್, ನಾನಂತೂ ಬಂದು ಹೋಗ್ತೀನಿ ಒಂದು ಮಾತು ಅಂತಾರೆ. ನಾಳೆ ಇರೋದಿಲ್ಲ, ಬರಬೇಡ, ಮತ್ತೆ ಹಾಗೆ ನೋಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಆಫೀಸಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕೂಡ ಬೈ ಚಾನ್ಸ್ ಇದ್ದರೆ ಇಲ್ಲೋ ನನಗೇನೋ ನಷ್ಟ ಆಗೋದಿಲ್ಲ, ಎಷ್ಟು ಹೊಂದಾಣಿಕೆ ಮಾಡ್ಕೊತಾನೆ ಗೊತ್ತಾ? ನೀವು ಭಾರಿ ದೂರ ಆಗುತ್ತೆ, ಪರವಾಗಿಲ್ಲ, ತಡ್ಕೋತೀನಿ ನಾನು, ಖರ್ಚಾಗುತ್ತೆ, ಅದೆಲ್ಲ ಪರವಾಗಿಲ್ಲ, ನೀವು ಇರಬೇಕಷ್ಟೇ. ಇಷ್ಟೆಲ್ಲ ಕಂಡ್ಕೊಂಡವ್ರು ಮುಂದೆ ಹೇಳ್ತಾರಲ್ಲ, ಅಶ್ಯೂರೆನ್ಸೇ ಕೊಟ್ಟಿಲ್ಲ, ಕೆಪಾಸಿಟಿನ ಗ್ಯಾರಂಟಿ ಇಲ್ಲ, ಲಂಚ ಕೊಟ್ಬಿಟ್ಟಿರ್ತಾರೆ, ಯಾರೋ ಕೊನೆಗೆ ಟ್ರಾನ್ಸ್ಫರ್ ಆಗ್ತಾನೆ, ಲಂಚನೂ ಹೋಯ್ತು ಕೆಲಸನೂ ಹೋಯ್ತು, ಎರಡೂ ಇಲ್ಲ. ದುಡ್ಡು ಹೋಯ್ತು ಎಷ್ಟೋದ್ರೆ ಕಳ್ಕೊಂಡವ್ರು ದುಃಖ ಪಡ್ತಿರ್ತಾರೆ, ಪಾಪ ಕೊಟ್ಟು ಕಳ್ಕೊಂಬಿಟ್ಟೆ, ಕೊಟ್ಟು ಕಳ್ಕೊಂಬಿಟ್ಟೆ ಅಂತ, ಎಷ್ಟು ಮೋಸ ಇದು. ಆದರೆ ದೇವರು ಅಕ್ಷರ ಎಂದೆಂದೂ ಚೇಂಜ್ ಆಗೋದಿಲ್ಲ, ಯಾವತ್ತು ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ, ಇಲ್ಲೇ ಇಲ್ಲಿ ಎಲ್ಲ ಕಡೆ ಇದ್ದಾರೆ ದೇವರು. ಅವನಿಲ್ಲದ ಜಾಗ ಇಲ್ಲ, ಅವನ ಕೈಲಿ ಆಗದೇ ಇರೋ ಕೆಲಸ ಇಲ್ಲ, ಅವನಿಗೆ ಗೊತ್ತಿಲ್ಲದೆ ಇರೋ ವಿಷಯ ಇಲ್ಲ, ಸರ್ವಾಂತರ್ಯ ಅಂತ ದೇವರು ಅಂತೂ ಗೊತ್ತಾದರೆ ಯಾತಕ್ಕೆ ಏಕಾಚಿ ಮಾಡೋ ಬುದ್ಧಿ ನಮಗೆ ಬರೋದು? ಖಂಡಿತ ಬರುತ್ತೆ. ಇವತ್ತು ಸಣ್ಣ ಪುಟ್ಟ ಪುರುಷಾರ್ಥ ಕೊಡೋದಿಲ್ಲ, ಮೋಕ್ಷ ಕೊಡ್ತಾನೆ. ಮತ್ತೆ ನಮಗೆ ಎನ್ನಿಂದ ಏನು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ದೇವರು, ಎಷ್ಟು ದೊಡ್ಡವನು ಅಂದರೆ ಆಮೇಲೆ ಏನು ಕೇಳೋದೇ ಇಲ್ಲ, ಭಕ್ತಿ ಕೇಳ್ತಾನೆ ಅಷ್ಟೇ, ಭಕ್ತಿ ಕೇಳ್ತಾನೆ ಅಂತ ದೇವರನ್ನು ಅರ್ಥ ಮಾಡ್ಕೋಬೇಕಾದ್ರೆ ಗರ್ಭಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಭಾರಂ ಭುಭೋಹರ ಯದುತ್ತಮ ಬಂದನಂತೆ ಬ್ರಹ್ಮಾದಿ ದೇವತೆಗಳು ಬಂದು ಸರ್ವಸ್ವಾಮಿ ನೀನು ಅಂತ ಕೊಂಡಾಡ್ತಾರೆ. ಮುಂದೆ ಶ್ರಾವಣ ಮಾಸ ಬಂತು, ಕೃಷ್ಣಪಕ್ಷ ಅಷ್ಟಮಿ. ಇಲ್ಲೊಂದು ವಿಶೇಷಾಂಶ ಉಂಟು. ಆ ಕಾಲಕ್ಕೆ ಏನಾಗಿತ್ತು, ಏನು ನಡೆದಿತ್ತು ಅನ್ನೋದನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಅದು ಭಾಳ ಗಂಭೀರ ವಿಚಾರ, ನೆನ್ಪಿಟ್ಕೊಂಡಿರ್ಬೇಕು ಜನಗಳೆಲ್ಲ. ಕೃಷ್ಣಾವತಾರ ಯಾವಾಗಾಯಿತು, ಏನಿತ್ತು ಅನ್ನೋದನ್ನು ಆಚಾರ ಸ್ಪಷ್ಟ ಮಾಡ್ತಾರೆ. ನಿರ್ಣಯ ಇದೆ, ಭಾಳ ಜನ ಅದನ್ನು ಗಮನಿಸೋದಿಲ್ಲ. ಕೃಷ್ಣಾವತಾರ ನಡೆದ ಕಾಲಕ್ಕೆ ಏನಾಗಿತ್ತು, ಗುರು ಮತ್ತು ಸೂರ್ಯ ಇಬ್ಬರು ಸಿಂಹರಾಶಿಯಲ್ಲಿದ್ದರು. ಆಚಾರ್ಯ ಬರೀ ಯಸ್ಮಿನ್ ಅಬ್ದೇ ಭಾದ್ರಪದೇ ಸ ಮಾಸೆ ಸಿಂಹಸ್ಥಯೋಃ ಗುರುರವ್ಯೋಃ ಪರೇಶಃ ಉದಯ್. ನಿರ್ಣಯದಲ್ಲಿ ಆಚಾರ್ಯರ ಮಾತಿ. ಅದೇ ರೀತಿ ಆಚಾರ್ಯರು ಬರಿಬೇಕಾದ ಕೃಷ್ಣ ಜಯಂತಿ ನಿರ್ಣಯದಲ್ಲಿ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್. ಶ್ರಾವಣ ಮಾಸ ಯಾವ ಮಾಸವನ್ನು ಹೇಳೇ ಇಲ್ಲ ಆಚಾರ್ಯರು, ಮಾಸ ಹೇಳೇ ಇಲ್ಲ. ಅವ್ರು ಹೇಳಿದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ, ಎರಡು ಭಾರಿ ಮುಖ್ಯವಾದದ್ದು. ಸಿಂಹರಾಶಿ, ಅದು ಸಿಂಹರಾಶಿಯಲ್ಲಿ ಸೂರ್ಯ ಇರಬೇಕು. ಪ್ರತಿ ವರ್ಷ ಸೂರ್ಯ ಇರ್ತಾರೆ ಸಿಂಹರಾಶಿಯಲ್ಲಿ, ಪ್ರತಿ ವರ್ಷ ಗುರು ಇರೋದಿಲ್ಲ, ನೆನಪಿರಬೇಕು. ಗುರು ಒಂದು ವರ್ಷಕ್ಕೊಂದ್ಸರಿ ರಾಶಿಯಲ್ಲಿ ಇರೋದು ಅಷ್ಟೇ. ಅದು ಸಿಂಹರಾಶಿಯಲ್ಲಿ ಗುರು ಇದ್ದಾಗಲೇ ಗೋದಾವರಿಯಲ್ಲಿ ಗಂಗಾ ಬರೋದು. ವರ್ಷಕ್ಕೊಂದು 12 ವರ್ಷಕ್ಕೊಮ್ಮೆ ಮಾತ್ರ ಒಂದು ರಾಶಿಯಲ್ಲಿರೋದು. ಸೂರ್ಯ ಹಾಗಲ್ಲ, ಪ್ರತಿ ತಿಂಗಳು ಒಂದು ರಾಶಿ ಚೇಂಜ್ ಮಾಡ್ತಾ ಹೋಗ್ತಾನೆ ಸೂರ್ಯ. ಈಗ ಇನ್ನೂ ಕೂಡ ಸೂರ್ಯ ಪ್ರವೇಶ ಮಾಡಿಲ್ಲ ಸಿಂಹರಾಶಿಗೆ, ಈಗಿನ್ನು ಕರ್ಕ ರಾಶಿಯಲ್ಲಿ ಇದ್ದಾನೆ ಅಷ್ಟೇ. ಸಿಂಹರಾಶಿಗೆ 15 ಭಾನುವಾರ ಪ್ರವೇಶ ಮಾಡ್ತಾನೆ, ಭಾನುವಾರ 16 ಪ್ರವೇಶ ಮಾಡ್ತಾರೆ, ಮುಂಚೆ ಮಾಡೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಈ ಸರ್ತಿ 2 ಮಾಡಬೇಕಾಗತ್ತೆ, ನೆನಪಿರಲಿ. ತುಂಬ ದಿನ ಗಾಬರಿ, ಇದೊಂದು ಗ್ರಾಚಾರ ಬಂತಲ್ಲ ಅಂದ್ಕೊಂಡ್ಬಿಡ್ತಾರೆ. ಏನಾದ್ರು ಒಂದು ಪ್ಲಸ್ ಪಾಯಿಂಟ್ ಇದ್ದಾಗ 2 ಕಂಟಿನ್ಯೂಸ್ ಬರುತ್ತೆ, ಕಂಟಿನ್ಯೂಸ್ ಬರಲಿಲ್ಲ, ದೊಡ್ಡ ಗ್ಯಾಪ್ ಇದೆ, ಅದರಲ್ಲಿ ಯೋಚನೆ ಇಲ್ಲ. ಸಿಂಹಸ್ಥಯೋಹೋ ಗುರು ರವ್ಯೋಹ್ ಪರೇಶಃ, ಇದು ಬಹಳ ಮುಖ್ಯ. ಸಿಂಹರಾಶಿಯಲ್ಲಿ ಗುರು ಇದ್ದಾಗ, ಸಿಂಹರಾಶಿಯಲ್ಲಿ ಸೂರ್ಯ ಇದ್ದಾಗ ಮತ್ತೆ ಆಚಾರ ಯಸ್ಮಿನ್ ಅಬ್ದೇ ಭಾದ್ರಪದೇ ಸ ಮಾಸೆ, ಭಾದ್ರಪದ ಮಾಸ ಅಂತ ಹೇಳಿಬಿಡ್ತಾರೆ ಆಚಾರ. ಇನ್ನೇನು ಬೇಕು ಅದಕ್ಕಿಂತ, ಸ್ಪಷ್ಟವಾಗಿ 3 ಕಾರಣ ಕೊಡ್ತಾರೆ. ಅದರಲ್ಲಿ ಜಯಂತಿ ಬಂತು ಅಂದರೆ ಅದಕ್ಕೆ ನಂಬರ್ 1. ಈ ಸರ್ತಿ ಬರುತ್ತೆ ಮತ್ತೆ ಈಗ 11 ಬರುತ್ತೆ, ಭಾದ್ರಪದ ಮಾಸ 11 ಇಂಥದ್ದೇ ಕೇಸು ಬರೋದು. ಸಿಂಹರಾಶಿ ಶುರುವಾಗಿಬಿಟ್ಟಿರುತ್ತೆ ಆಗಲೇ, ಸಿಂಹರಾಶಿ ಬಂತು, ರೋಹಿಣಿ ನಕ್ಷತ್ರ ಬರುತ್ತೆ, ಅಷ್ಟಮಿ ಮಧ್ಯರಾತ್ರಿ ಎಲ್ಲ ಕೂಡ್ಕೊಂಡು ಬರುತ್ತೆ. ಅವತ್ತು ಜಯಂತಿ, ಇದು ಬಂದರೆ ಇವತ್ತು ಬಂದರೆ ಅಷ್ಟಮಿ ಅಷ್ಟೇ, ಅದು ಬರೋ ಜಯಂತಿ ಬರುತ್ತೆ. ಅದು ಜಯಂತಿ ನಿರ್ಣಯ ಬರೋದು ಆಚಾರ ಹೇಳ್ತಾರೆ. ಅದು ವಿಧಿವಿಧಾನ ಗೊತ್ತಿರಬೇಕು, ಬಂದಿರೋದ್ರಿಂದ ಅದನ್ನು ಎಕ್ಸ್ಟ್ರಾ ಮಾಡೋದ್ರಿಂದ ಯಾವ ಪಾಪ ಇದೆ, ಯಾವ ಮಠಕ್ಕೂ ದೋಷ ಇಲ್ಲ. ಅದರಿಂದ ಎಕ್ಸ್ಟ್ರಾ ಮಾಡೋದಂತೆ ತಾನೆ, ವಿಷ್ಣು ಪಂಚಕ ಇವೆಲ್ಲ ಮಾಡ್ಬೋದಕ್ಕೆ ಯಾರು ಬಿಡ್ಬೋದಲ್ಲ ಆ ಥರ. ಅದು ದೋಷ ಅಲ್ಲ, ಅದು ಗುಣ, ಭಾರಿ ಗುಣ ಅದು. ಯಾಕೆ ಯಾವಾಗಲೂ ಬರ್ತದೆ, ಪ್ರತ್ಯಕ್ಷ ಬರೋದಲ್ಲ. ಜಯಂತಿ ಬಂದ ಕಾಲ ಉಪಯೋಗ ಮಾಡ್ಕೋಬೇಕು ಅದನ್ನು. ಆಚಾರ್ಯ ಹೇಳ್ತಾರೆ ಎಷ್ಟು ದೊಡ್ಡ ವ್ರತ ಅಂತ ಕೇಳಿದಿರೋದು. ತಸ್ಮಾತ್ ತದ್ದಿನ ಅತ್ಯಂತಂ ಪುಣ್ಯಂ ಪಾಪಹರಂ ಶಿವಂ. ಜಯಂತಿ ನಿರ್ಣಯದ ಮಾತದು, ಅತ್ಯಂತ ಪುಣ್ಯಕರ, ಸಕಲ ಪಾಪಹರ, ಅತ್ಯಂತ ಮಂಗಳಕರ. ತಸ್ಮಾತ್ ಸರ್ವೈರುಪೋಷ್ಯಾಸ ಜಯಂತಿ ವಿಷ್ಣು ತತ್ಪರೈ. ಎಲ್ಲರೂ ಉಪವಾಸವನ್ನು ಮಾಡಬೇಕು, ಜಾತಿ ಭೇದ ಇಲ್ಲ ಅದಕ್ಕೆ. ಸನ್ಯಾಸಿಗಳು ಯತಿಗಳು ಹಾಗೆಲ್ಲ ಇಲ್ಲ, ಗೃಹಸ್ಥರು ಹಾಗೆಲ್ಲ ಇಲ್ಲ, ಬ್ರಾಹ್ಮಣ ಇತ್ಯಾದಿ ಇಲ್ಲ, ಎಲ್ಲರೂ ಆಚರಣೆ ಮಾಡಲೇಬೇಕು ಅಂತ ಶ್ರೇಷ್ಠವಾದ ವ್ರತ ಅಂದರೆ ಕೃಷ್ಣ ಜಯಂತಿ ಅಂತ ನಿರ್ಣಯ ಬರೆದರು. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಅದಕ್ಕೆ ಸೌರ ಅದೇನಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಚಾಂದ್ರ ಸೌರ ಅಂತ ವ್ಯತ್ಯಾಸ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಒಂದೇ ಆಗಬೇಕಾದ ನ್ಯಾಯವಾಗಿ ಅಭ್ಯಾಸ ಬಂದಿದೆ, ಗೊತ್ತಿರಲಿ. ಇದು ಪ್ರತಿ ವರ್ಷವೂ ಇಬ್ಬರಿಗೆ ಒಂದೇ ಬರುತ್ತೆ, ಈ ಅಧಿಕ ಮುಂದೆ ಬಂದಾಗ ವ್ಯತ್ಯಾಸ ಆಗುತ್ತೆ, ಅಧಿಕ ಮುಂದೆ ಬಂದಾಗ ವ್ಯತ್ಯಾಸ ಆಗುತ್ತೆ. 10 10.something ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿ ದಿನಕ್ಕೂ ಕೂಡ, ಅರೌಂಡ್ 11 ಅಂತ ತಿಳ್ಕೊಳ್ಳಿ. 11 ಹಿಂದೆ ಹೋಗುತ್ತೆ ಚಾಂದ್ರಮಾನ, 11 ಹಿಂದೆ ಹೋಗುತ್ತೆ. ಅಧಿಕ ಬಂದು ಮತ್ತೆ ವಾಪಸ್ ಹೋಯಿತು, ಅಧಿಕ ಬಂದಾಗ ಮತ್ತೆ ವಾಪಸ್. ಈ ಸೂರ್ಯ ಮಾಸ ಚೇಂಜ್ ಆಗೋದಿಲ್ಲ, ಅದಕ್ಕೇನೆ ಮುಂದೆ ವರ್ಷ ಆ ಮುಂದಿನ 3 ಕಾಲ ನಿಮಗೆ ಎಲ್ಲರದು ಒಂದೇ ಸಿಂಹರಾಶಿಯಲ್ಲೇ ಬರೋದು ಎಲ್ಲ ಕೂಡ. ಆಮೇಲೆ 1 ಮತ್ತೆ ಚೇಂಜ್ ಆಗುತ್ತೆ, ಮತ್ತೆ ಬರೋದು, ಈ ರೀತಿ ಆಗುತ್ತೆ. ಅಂತ ಹೊತ್ತಿನಲ್ಲಿ ಏನು ಮಾಡಬೇಕು ಅಂದರೆ ಆಚಾರ ಹೇಳ್ತಾರೆ, ಈ ರೀತಿ ಮಾಡಿ ಸಂಪ್ರದಾಯ ಇರೋ ಎರಡನ್ನೂ ಮಾಡಿಬಿಡಿ, ನಿಶ್ಚಿಂತೆಯಾಗಿ ಎರಡನ್ನೂ ಮಾಡಿಬಿಟ್ರೆ ಯೋಚನೆ ಇರೋದಿಲ್ಲ, ಅದು ಶ್ರೇಷ್ಠವಾದ. ಇನ್ನು ಅದಂತೂ ಮಾಡಲೇಬೇಕು, ಜಯಂತಿಯನ್ನು ಆಚರಣೆ ಮಾಡಲೇಬೇಕು. ಸೆಪ್ಟೆಂಬರ್ 11 ಇದೆ ಜ್ಞಾಪಕ ಇದೆ, ಹೇಳ್ತಾರೆ ಆಚಾರ್ಯ ಸಾಕ್ಷಾತ್ ಮಧ್ಯರಾತ್ರಿ ಕೃಷ್ಣ ಅವತಾರ ಮಾಡಿದಂಥ ರೀತಿ. ಅದು ವಿಧಿವಿಧಾನಗಳು ಸ್ಪೆಷಲಾಗಿ ಹೇಳ್ತಾರೆ. ಕೃಷ್ಣ ಜನ್ಮಾಷ್ಟಮಿ ವ್ರತದ ವಿಧಾನ ಬೇರೆ, ಜಯಂತಿ ವ್ರತದ ವಿಧಾನ ಬೇರೆ. ಉಪವಾಸ ಮತ್ತು ವ್ಯತ್ಯಾಸ ಇಲ್ಲ ಅದರಲ್ಲಿ, ಆ ವಿಧಾನ ಏನೂ ಇಲ್ಲ ಅದರೊಳಗೆ, ಎಲ್ಲ ಒಂದೇ ಕಾಮನ್. ವ್ಯತ್ಯಾಸ ಏನು ಅಂದರೆ ಬೆಳಿಗ್ಗೆ 3 ಸ್ನಾನ ಮಂತ್ರ ಹೇಳ್ತಾರೆ ಆಚಾರ್ಯ, ಸ್ನಾನ ಮಂತ್ರಗಳು ಬೇರೆ ಬೇರೆ ಇದೆ. ಆಮೇಲೆ ಅರ್ಘ್ಯದ ಪೂಜಾ ಮಂತ್ರ ಬೇರೆ ಬೇರೆ ಇದೆ ಜಯಂತಿ ನಿರ್ಣಯಕ್ಕೆ. ಇದಕ್ಕೆಲ್ಲ ಯೋಗ ಯೋಗಪತೆ ಯೋಗೇಶ್ವರ ಯೋಗ ಸಂಭವಾಯ ಗೋವಿಂದಾಯ ನಮೋ ನಮಃ ಸ್ನಾನ ಮಂತ್ರ, ಯಜ್ಞಾಯ ಯಜ್ಞಪತೆ ಯಜ್ಞೇಶ್ವರಾಯ ಗೋವಿಂದಾಯ ನಮೋ ನಮಃ, ಅದು ಪೂಜಾ ಮಂತ್ರ. ಮಲ್ಕೋಬೇಕಾದ್ರೆ ಒಂದು ಮಂತ್ರ, ಸರ್ವಾಯ ವಿಶ್ವಾಯ ವಿಶ್ವಪತೆ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಪಾರಣೆಗೆ ಒಂದು ಮಂತ್ರ, ಧರ್ಮಾಯ ಧರ್ಮಪತೆಯ ಕೃಷ್ಣಾರ್ಪಣಕ್ಕೆ ಒಂದು ಮಂತ್ರ, ಸರ್ವಾಯ ಸರ್ವಪತೆ. 5 ಮಂತ್ರ ಹೇಳಬೇಕು ಅಂತ ಆಚಾರ್ಯ ಹೇಳ್ತಾರೆ ಜಯಂತಿ. ಅದೆಲ್ಲ ಜ್ಞಾಪಕ ಇದ್ದು ಬಿಟ್ಟರೆ ಇನ್ನು 1 ಟೈಮ್ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಯೋಚನೆ ಇಲ್ಲ. ಅದನ್ನು ಮಾಡೋದು ಭಾರಿ ಪುಣ್ಯಕರವಾದ ವ್ರತ. ಆಚಾರ್ಯ ಹೇಳಿದ್ದಾರೆ ಮತ್ತೆ ಅದು ಇದು ಪ್ರಶ್ನೆ ಬರೋದೇ ಇಲ್ಲ, ಸ್ವತಃ ಆಚಾರ್ಯರ ಮಾತೆ. ಭಾದ್ರಪದ ಗುರು ಎಲ್ಲ ಉಪಯೋಗಿಸ್ಬಿಟ್ಟು ಸಿಂಹರ ಎಲ್ಲ ಉಪಯೋಗಿಸಿದ್ದಾರೆ ಆಚಾರ್ಯ. ವಿಷ್ಣು ತೀರ್ಥರು ಅದೇ ಮಾತನ್ನು ಬರೀತಾರೆ, ಆಚಾರ್ಯ ತಮ್ಮಂದಿರು ಅದೇ ಮಾತನ್ನೇ ಬರೀತಾರೆ. ಆದ್ದರಿಂದ ಅನುಷ್ಠಾನ ಮಾಡಿ ವಿಶೇಷ ಪುಣ್ಯ ಕಟ್ಕೊಳ್ಬೇಕು. ತುಂಬ ಜನ ಮಾಡ್ತಾರೆ, ಹೊರಗೆ ಹೇಳೋದಿಲ್ಲ ಅಷ್ಟೇ, ಬೇರೆ ಮಾಡಿದವರು ಎಲ್ಲರೂ ಮಾಡ್ತಾರೆ, ಅದನ್ನು ಹೊರಗೆ ಹೇಳ್ಕೊಬೋದಿಲ್ಲ. ಸಂಪ್ರದಾಯ ಹೋಗುತ್ತೆ ಎಂಬ ಸಂಕಟಕ್ಕೋಸ್ಕರ ಹೊರಗೆ ಹೇಳೋದಿಲ್ಲ ಅಷ್ಟೇ, ಅವರವರೇ ಮಾಡ್ಕೊಂಬಿಡ್ತಾರೆ. ಉಳಿದವ್ರಿಗೆ ಮಿಸ್ ಆಗುತ್ತದೆ, ಅವರವ್ರಿಗೆ ಪಂಡಿತರು ಗುಟ್ಕುಟ್ರೆ ಮಾಡ್ಕೊಂಬಿಡೋದ್ರಿಂದ ಅದು ಮಿಸ್ ಆಗುತ್ತೆ. ಆ ರೀತಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಷ್ಟು ಶ್ರೇಷ್ಠವಾದ ವ್ರತನ ಅನುಸರಣೆ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಇದ್ರ ಪೀಠಿಗೆ ಅದಕ್ಕಾಗಬೇಕು ಅಂತದ್ದು ಪಯಂತ ಅವತಾರ ಮಾಡಿದ ರೋಹಿಣ್ಯ. ಅದೇ ಮೊದಲೇ ಶ್ಲೋಕನೇ ಇತ್ತು, ರೋಹಿಣ್ಯ ವರ್ತಾರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವ ಪಾಪ ಪ್ರಣಾಶಿ. ಎಷ್ಟು ಪಾಪ ಮಾಡ್ತೇವೋ ಲೆಕ್ಕನೇ ಇಲ್ಲ. ಎಲ್ಲ ಪಾಪ ತೊಳ್ಕೊಳ್ಳೋದು ಸುಲಭನ? ಜಯಂತಿ ಮಾಡಿ ಎಲ್ಲ ಪಾಪ ಹೋಗುತ್ತೆ. ಎಲ್ಲ ಪಾಪ ಕಡಿತಕ್ಕಂಥ ವ್ರತ ಜಯಂತಿ ವ್ರತ. ಅದು ಎಲ್ಲ ಪಾಪ ಮಾಡಬೇಕೋ ಅವತ್ತು ಮಾಡಬೇಡಿ, ಎಲ್ಲ ಪಾಪ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಮೊದಲೇ ಪಾಪ ಬೇಕಾದಷ್ಟಿದೆ, ಪ್ಲಸ್ ಎಕ್ಸ್ಟ್ರಾ ಒಂದು ಮಹಾ ಸುನಾಮಿ ಹೊಡೆದಾಗ ಹೊಡಿತದೆ. ಸುನಾಮಿ ಪಾಪ ಬಂದ ಬರುತ್ತೆ ಅಷ್ಟ ಹೊರತು ಮತ್ತೊಂದಿಲ್ಲ ಹೇಳ್ತಾರೆ ಆಚಾರ್ಯರು. ಆ ದಿವಸದಲ್ಲಿ ಯಾರು ತಿಂತಾರಲ್ಲ, ಪೂಯ ಶೋಣಿತ ಮತ್ತಿ ಸಹ, ಆ ರಕ್ತ ಕೀವು ಮಾಂಸಗಳ ಪೂಯೋದಾನ ನರಕಕ್ಕೆ ಹೋಗ್ತಾನೆ. ಆಚಾರ್ಯ ಹೇಳಿದ ಮಾತದು, ಕೃಷ್ಣ ಜಯಂತಿ ಹೇಳಿದ ಪೂಯ ಶೋಣಿತ ಯೋಧಿಂತೆ ಯೋ ಭುಂತೆ ತದ್ದಿನೇ ಮೋಹ ಪೂಯ ಶೋಣಿತ ಮತ್ತಿ ಸಹ. ತಿಳುವಳಿಕೆ ಇಲ್ಲದ ಅವತ್ತು ಯಾವನು ತಿಂತಾನಲ್ಲ ಅವನು ಪೂಯೋದ ನರಕಕ್ಕೆ ಹೋಗ್ತಾನೆ. ಶೋಣಿತ ಅಂದರೆ ರಕ್ತ, ಪೂಯ ಅಂದರೆ ಕೀವು, ಅಂತ ಭಯಂಕರ ನರಕಕ್ಕೆ ಹೋಗ್ತಾನೆ ಅಂತ ಎಚ್ಚರಿಕೆಯನ್ನು ಆಚಾರ್ಯರು ಕೊಡ್ತಾರೆ. ಅದೆಲ್ಲ ತಿಳ್ಕೊಂಡ್ರೆ ಕೃಷ್ಣ ಜಯಂತಿ ಬಂತು. ಯಾತಕ್ಕೆ ಹೇಳಿದೆ ಅಂದರೆ ಶ್ರಾವಣ ಮಾಸ ಅಂತ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಶ್ರಾವಣ ಮಾಸ ಯಾತಕ್ಕೆ ಶ್ರಾವಣ ಮಾಸ ಹೇಳಿದ್ರು ಅಂತ ಕೇಳಿದರೆ, ಸಾಮಾನ್ಯ ಶ್ರಾವಣ ಮಾಸ ಸಿಂಹ ಮಾಸ ಶ್ರಾವಣ ಮಾಸ ಕೋಯಿನ್ಸೈಡ್ ಆಗ್ತವೆ, ಇಂಥ ಪ್ರಸಂಗ ಬಂದ ಮಾತ್ರ ಕೋಯಿನ್ಸೈಡ್ ಆಗೋದು, ಜಂಪ್ ಆಗಿಬಿಡ್ತದೆ. ಜಂಪ್ ಆದರೆ ಶ್ರಾವಣ ಇಂಪಾರ್ಟೆಂಟ್ ಆಗೋದಿಲ್ಲ, ಆಗ ಸಿಂಹ ಮಾಸ ಇಂಪಾರ್ಟೆಂಟ್. ಇದನ್ನು ಆಚಾರ್ಯ ಹೇಳಿತ್ತು, ವಿಷ್ಣು ತೀರ್ಥ ಹೇಳಿದ್ದು, ವಾದಿರಾಜ ಸ್ವಾಮಿಗಳು ಅದನ್ನೇ ಬರೀತಾರೆ, ಆ ಬಗ್ಗೆ ವಿವಾದನೇ ಇಲ್ಲ, ನೆನಪಿರಬೇಕು. ಇಷ್ಟು ಹೇಳಿ ಅಂತ ಕೃಷ್ಣ ಅವತಾರ ಮಾಡಿದಾಗ ಹ್ಯಾಕ್ ಕಂಡ, ಇದೊಂದೊಂದು ಕಾರಣನೂ ಕೊಡ್ತಾರೆ. ಕೃಷ್ಣ ನಮ್ಮಂತೆ ಹುಟ್ಟಿಲ್ಲ ಅಂತ ಕನ್ಫರ್ಮ್ ಆಗಬೇಕಲ್ಲ. ಮೊದಲನೇ ಅದೇ ವಾತಾವರಣ ಹೇಗಿತ್ತು ನೋಡಿ ಅಂತ ಹೇಳ್ತಾರೆ. ನದ್ಯಃ ಪ್ರಸನ್ನ ಸಲೀಲಾಹ ವವೋ ವಾಯು ಸುಖ ಸ್ಪರ್ಶ್ಯಃ. ಗಾಳಿ ಹೇಗೆ ಬೀಸ್ತಾ ಇತ್ತಂತೆ, ಹಿತವಾದ ಗಾಳಿ ಬೀಸ್ತಾ ಇತ್ತು. ಮತ್ತು ನದಿಗಳೆಲ್ಲ ಈ ಶ್ರಾವಣ ಮಾಸದ ನದಿಗಳು ಅಂತ ಕೇಳಿದರೆ, ಪ್ರವಾಹ ಬಂದಾಗ ಎಲ್ಲ ಹೊಂಡ ನೀರು ಬರುತ್ತೆ. ಎಲ್ಲ ಹೊಂಡ ನೀರು ಅಂದರೆ ಅದು ಬಟ್ಟೆ ಎದ್ದಿದ್ರೆ ಬರೀ ಕೆಂಪು ಹಚ್ಚಿಬಿಡುತ್ತೆ ಅಷ್ಟೇ. ಆದರೆ ಕೃಷ್ಣಾವತಾರ ಕಾಲಕ್ಕೆ ಹೇಗಿತ್ತಂದರೆ ಶುದ್ಧವಾದ ನೀರು, ಅದು ಮ್ಯಾಜಿಕ್. ನೋಡಿದರೆ ಮಳೆ ಸುರಿತಾ ಇದೆ, ಯಮುನಾದಿ ತುಂಬಿ ಹರಿತಾ ಇದೆ, ಆದರೆ ನೀರು ಮಾತ್ರ ತಿಳಿ ನೀರಿದೆ. ಎಂಥ ಮ್ಯಾಜಿಕ್ ಇದು, ಕೃಷ್ಣಾವತಾರದ ಫಲ ಅಂತ ಹೇಳ್ತಾರೆ. ಆ ರೀತಿ ಆ ಇಡೀ ನೀರಿನ ವಾತಾವರಣ ಚೇಂಜ್ ಆಗಬೇಕು ಅಂದರೆ ಯಾರ ಕೈಯಿಂದ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ. ವಾವು ವಾಯು ಸುಖಸ್ಪರ್ಶ, ವಾಯು ಹಿತಕರವಾಗಿ ಬೀಸ್ತಾ ಇದೆ. ಮಧ್ವ ಸಿದ್ಧಾಂತ ವಾಯು ಹಿತಕರವಾದ ಸಿದ್ಧಾಂತ, ಸರಿಯಾಗಿ ಗಾಳಿ ಬೀಸ್ತಾ ಇದೆ. ಇದಕ್ಕೆ ಸಜ್ಜನರ ಮನಸ್ಸಲ್ಲಿ ಆನಂದ ಉಂಟಾಗ್ತಾ ಇದೆ, ದುರ್ಜನರಿಗೆ ಭಯ ಉಂಟಾಗ್ತಾ ಇದೆ. ಇನ್ಸ್ಪೆಕ್ಷನ್ ಡೇ ಅಂತ ಅಷ್ಟು ಗಾಬರಿ ಆಗ್ತಾರಲ್ಲ ಆ ಥರ, ಓ ಒಳಗೇನೋ ಟೆನ್ಷನ್ ಅಂತಾರೆ. ದುರ್ಜನರಿಗೆ ಅನ್ನೋಯಿಂಗ್ಲಿ ಭಯ, ಇವರಿಗೆ ಅನ್ನೋಯಿಂಗ್ಲಿ ಆನಂದ. ಏನೋ ಏನೋ ಒಳ್ಳೇದಾಗುತ್ತೆ, ಬೆಳಗ್ಗಿಂದ ಖುಷಿಯಾಗಿದ್ದೇವೆ ಅಂತಾರಲ್ಲ ಆ ಟೈಪ್, ಆಮೇಲೆ ಒಳ್ಳೆ ನ್ಯೂಸ್ ಬರುತ್ತಲ್ಲ ಆ ರೀತಿಯಾಗಿ. ಆಮೇಲೆ ನೋಡ್ತಾರೆ ಈ ಕಡೆಗೆ ಕೃಷ್ಣ ಕಾಣಿಸ್ತಾನೆ. ಇನ್ನೊಂದು ಟೆಸ್ಟ್, ವಾತಾವರಣ ಚೇಂಜ್ ಆಯ್ತಲ್ಲ ಅದೊಂದು ಟೆಸ್ಟ್. ಇನ್ನೊಂದು ಟೆಸ್ಟ್ ಅಂದರೆ, ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಕದಾರ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಕೃಷ್ಣ ಹೇಗಿದ್ದ ನೋಡಿ ಅಂತ ಹೇಳಿದ್ದ. ಮನುಷ್ಯ ಅಂತ ಯಾರು ಕರಿತೀರ ಸಾಧ್ಯ ಇದೆಯಾ? ತಮ್ ಅದ್ಭುತಂ ಬಾಲಕ ಮಂಬುಜೆ ಕ್ಷಣ, ಅಂತ ಮಗು ಜಗತ್ ಇತಿಹಾಸದಲ್ಲೇ ಕಾಣಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ರೂಪಗಳನ್ನು ಬಿಟ್ಟುಬಿಟ್ರೆ ರಾಮನ ಹಾಗೆ ಇದ್ದ, ನೃಸಿಂಹದೇವರು ಹಾಗೆ ಇದ್ದವು, ಕೃಷ್ಣನು ಹಾಗೆ ಇದ್ದ, ಉಳಿದು ಯಾರಿಗೂ ಆ ರೀತಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದ್ಭುತಂ ಬಾಲಕ ಮಂಬುಜೆ ಕ್ಷಣ ಪುಂಡರೀಕಾಕ್ಷ, ಹುಡ್ತಿರೋ ಕೂಸು ಕಣ್ಣು ಬಿಡ್ಬೇಕಾದ್ರೆ ತಕ್ಷಣ ಕಣ್ಣು ಬಿಡೋದಿಲ್ಲ, ಕಣ್ಣು ಬಿಡ ಮುಚ್ಚೋದು ಭಾರಿ ಕಷ್ಟ. ಆಮೇಲೆ ಟಿ ವಿ ನೋಡೋದಕ್ಕೆ ಗೊತ್ತು ಬಿಡ್ತದೆ, ಮೊದಲು ತೆಗೆಯೋದಿಲ್ಲ ಆಮೇಲೆ ಮುಚ್ಚೋದಿಲ್ಲ. ಇದು ನಮ್ಮ ಜನಗಳ ಸ್ವಭಾವ. ದೇವರ ಅಂಬುಜೆ ಕ್ಷಣ ಕಮಲಾಯ ತಾಕ್ಷ, ಹುಟ್ಟಿದ ತಕ್ಷಣ ಕಣ್ತೆ ಪೂರ್ತಿ ಕಣ್ ತೆಗೆದಾನೆ, ಮತ್ತೆ ಪೂರ್ತಿ ಕಣ್ ತೆಗೆದಿದ್ದಾನೆ. ಮತ್ತೆ ಚತುರ್ಭುಜಂ ನಾಲ್ಕು ಕೈಗಳು, ಶಂಖ ಗದಾರಿ ಯುಧಾಯುಧಂ, ಶಂಖ ಚಕ್ರ ಗದಾಪದ್ಮ ಧರಣಾಗಿದ್ದ, ಬಹಳ ಮುಖ್ಯ ಅದು. ಅನೇಕರು ಶಂಖ ಚಕ್ರ ಶಂಖ ಗದಾ ಹರಿ ಉದಾಯುಧಂ ಅಂತ ಹೇಳಬೇಕಾದ್ರೆ ಸ್ವಾರಸ್ಯ ಇತ್ತು. ಶಂಖ ಚಕ್ರ ಗದಾ ಪದ್ಮ ಸಾವೇತ್ರ ಹುಟ್ಟಿದ್ದಾನೆ. ಅದನ್ನೇ ಯಾಕೆ ಚಕ್ರ ಶಂಖ ಅಂತ ಹೇಳಿಲ್ಲ, ಶಂಖ ಚಕ್ರ ಅಂತ ಹೇಳಿದೆ, ನೆನಪಿರ್ಬೇಕು. ಯಾತಕ್ಕೆಂದ್ರೆ ಆಚಾರ್ಯ ದ್ವಾದಶ ಸ್ತೋತ್ರ ಹೇಳುತ್ತಾರೆ, ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ. ವಾಸುದೇವ ರೂಪದ ಲಕ್ಷಣ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾಃ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿರೋ ನಿಶಂ. ಶಂಖಚಕ್ರ ಗದಾ ಪದ್ಮ ಹೇಳಿಕೊಡು ಕೃಷ್ಣನ ರೂಪದ ಚಿಹ್ನೆ ಅದು. ಕೃಷ್ಣ ಆ ರೀತಿಯಲ್ಲಿ ಅವತಾರ ಮಾಡಿದ್ದಾನೆ. ಜೊತೆಗೆ ಪೀತಾಂಬರಧಾರಿ, ಶ್ರೀವತ್ಸ ಲಾಂಛನ, ಕೌಸ್ತುಭ ಭೂಷಣ, ಒಂದೊಂದು ದೇವರ ಲಕ್ಷಣ. ಪುಂಡರೀಕಾಕ್ಷತ್ವ ವಿಷ್ಣುವಿನ ಲಕ್ಷಣ. ವಿರೂಪಾಕ್ಷ ಅಂದರೆ ರುದ್ರದೇವರಾಗ್ತಾರೆ, ಹಿರಣ್ಯಾಕ್ಷ ಅಂತ ಹೇಳಿದರೆ ಬ್ರಹ್ಮದೇವರಾಗ್ತಾರೆ. ಹಿರಣ್ಯಾಕ್ಷ ರಾಕ್ಷಸ ಬೇರೆ, ಮತ್ತೆ ರಾಕ್ಷಸ ಬೇರೆ. ಬ್ರಹ್ಮದೇವರ ಕಣ್ಣು ಹಿರಣ್ಯದ ಕಣ್ಣುಗಳಂತೆ, ಹಿರಣ್ಯ ಗರ್ಭ ಹಿರಣ್ಯಾಕ್ಷ ಅವರು. ಈ ರಾಕ್ಷಸ ಹಿರಣ್ಯಾಕ್ಷ ಬೇರೆ, ಈ ಬ್ರಹ್ಮದೇವರ ಹಿರಣ್ಯಾಕ್ಷರ ಬೇರೆ. ಸಹಸ್ರಾಕ್ಷ ಇಂದ್ರದೇವರು, ವಿರೂಪಾಕ್ಷ ರುದ್ರದೇವರು, ಒಂದು ಕಣ್ಣು ಮೇಲೆ ಡಿಪೆಂಡ್ ಆಗುತ್ತೆ. ಕೃಷ್ಣ ಪುಂಡರೀಕಾಕ್ಷ ಅಂದರೆ ನಾರಾಯಣ ಒಬ್ಬನೇ. ಯಸ್ಪರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಬೆಂತರಶುಚಿ, ಅದಕ್ಕೇನೆ ಪುಂಡರೀಕಾಕ್ಷ. ಆಮೇಲೆ ಪೀತಾಂಬರಧಾರಿ ಉಳಿದವರಲ್ಲ, ಕೃಷ್ಣ ಒಬ್ಬನೇ ಪೀತಾಂಬರಧಾರಿ, ರುದ್ರದೇವರು ಪೀತಾಂಬರಧಾರಿಗಳಲ್ಲ, ಅವರು ಚರ್ಮಾಂಬರಧಾರಿಯವರು. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜತಿ ಸಾಮಜಾಜಿನ ವಸನ ಭೂಷಣ ಕೃತ್ಯವಾಸನೆ ಹಿಂದೆನೇ 40 ಕಲ್ಪ. ಅವರು ಚರ್ಮಧಾರಿಗಳಾದ್ದರಿಂದ ಅವರು ಪೀತಾಂಬರಧಾರಿಗಳೇ ಅಲ್ಲ ಫಸ್ಟ್. ಸೊ ವಿಷ್ಣು ಲಕ್ಷಣಗಳು ಇವೆಲ್ಲ ಕೂಡ. ಶ್ರೀವತ್ಸ ಲಾಂಛನ ಬೇರೆ ಯಾರಿಗೂ ಇಲ್ಲ, ಕೃಷ್ಣನೇ ಮಾತ್ರ ಇರೋದು. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇರತಕ್ಕಂಥ ಒಬ್ಬೊಬ್ಬ ದೇವತೆ ಅಂದರೆ ಸಾಕ್ಷಾತ್ ಕೃಷ್ಣ ಒಂದೇ, ಇನ್ಯಾರಿಗೂ ಇಲ್ಲ. ಕೌಸ್ತುಭ ಭೂಷಣ ಕೃಷ್ಣ ಒಂದೇ. ಕೌಸ್ತುಭ ಬ್ರಹ್ಮಣೋ ರೂಪಂ, ಕೌಸ್ತುಭ ಯಾರು ಗೊತ್ತೇನು, ಬ್ರಹ್ಮದೇವರೇ ಕೌಸ್ತುಭ ರೂಪದಲ್ಲಿರೋದು, ಪರಮಾತ್ಮನ ಕಂಠದಲ್ಲಿದ್ದಾರೆ. ಕೌಸ್ತುಭ ಮಣಿ ಕಂಠಮಣಿ, ಕಂಠಮಣಿ ನೆಕ್ಲೇಸ್ ಅಂತ ಅರ್ಥ. ಸರ ಬೇರೆ ನೆಕ್ಲೇಸ್ ಬೇರೆ. ಇಲ್ಲಿವರೆಗೂ ಬಂದರೆ ಸರ, ಕುತ್ತಿ ಇಲ್ಲಿವರೆಗೆ ಬಂದು ನೆಕ್ಲೇಸ್ ಅಂತ ಯಾರು ಕರೆಯೋದಿಲ್ಲ, ಅದು ಕತ್ತಿ ಮಾತ್ರ ಇದ್ದರೆ ನೆಕ್ಲೇಸ್ ಆಗೋದು. ಕೌಸ್ತುಭ ಮಣಿ ನೆಕ್ಲೇಸ್ ಅಂತ ಕರೀತಾರೆ. ಕೌಸ್ತುಭಂ ಕಣ್ ಕಣ್ಣು ವರ್ಮಣೋ ರೂಪಂ, ಇವೆಲ್ಲ ಹೆಸರಿ ಶಬ್ದಗಳು ವಿಮಾನ ದೇವತೆಗಳನ್ನು ಹೇಳ್ತಾರೆ. ಪೀತಾಂಬರಧಾರಿ, ಶ್ರೀವತ್ಸ ಲಾಂಛನ, ಶಂಖಚಕ್ರ ಗದಾ ಪದ್ಮಧರ, ಒಂದೆಲ್ಲ ಅದ್ಭುತ ಬಾಲಕ, ಚತುರ್ಭುಜಂ 4 ಕೈಗಳು, ಶಂಖ ಗದಾರ್ಜುದಾಯುಧಂ ಶ್ರೀವತ್ಸಲಷ್ಟ್ರಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ನೀಲಮೇಘಶ್ಯಾಮ. ಇದು ಒಂದು ಪ್ರಶ್ನೆ. ಕೃಷ್ಣನ ವೈಬಣ್ಣ ಕೃಷ್ಣ, ಇದು ಗಮನಿಸಬೇಕು. ಕಪ್ಪು ಬಣ್ಣ ಪರಮಾತ್ಮನ ಕಪ್ಪು ಅಂತ ಹೇಳಿದರೆ ಈ ಕಪ್ಪಲ್ಲ, ಕಾಡಿಗೆ ಕಪ್ಪಲ್ಲ, ನೀಲಮೇಘಶ್ಯಾಮ, ನೀಲವರ್ಣದ ಕಪ್ಪು, ಡಾರ್ಕ್ ಬ್ಲೂ ಅಂತೀವಲ್ಲ ಹಾಗೆ. ಬೂರ್ ಡಾರ್ಕ್ ಬೇರೆ, ಬ್ಲೂ ಬೇರೆ, ಡಾರ್ಕ್ ಬ್ಲೂ ಬೇರೆ, ಡಾರ್ಕ್ ಬ್ಲೂ ಕಲರ್ ಕೃಷ್ಣದ ಕಲರ್. ಆದ್ದರಿಂದ ನೀವು ಕಪ್ಪಿದ್ದಲ್ಲ ಕೃಷ್ಣನ ಪಂಚಿತ ಆಗಿಬಿಡ್ತದೆ, ಆಮೇಲೆ ಅದರ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ. ಹಾಗಲ್ಲ, ಕೃಷ್ಣನ ಬಣ್ಣ ಯಾರಿಗೂ ಇಲ್ಲ, ಕೃಷ್ಣನಿಗೆ ಒಂದೇ ಇದ್ದಿತ್ತು. ಪುರುಷರಲ್ಲಿ ಕೃಷ್ಣನಿಗೆ ಒಂದೇ, ಸ್ತ್ರೀಯರಲ್ಲಿ ದ್ರೌಪದಿ ದೇವಿಗೆ ಆ ಬಣ್ಣ ಇತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಕೃಷ್ಣ ಸಾ ವರ್ಣತಶ್ಚಾಸೀತ್ ಅಂತ ನಿರ್ಣಯದಲ್ಲಿ ಮಾತು. ಕೃಷ್ಣ ದ್ರೌಪದಿ, ಕೃಷ್ಣ ನಾರಾಯಣ. ಈ ಕೃಷ್ಣ ವರ್ಣನೆ ಯಾಕೆ ತೋರಿಸ್ತಾರೆ ಅಂದರೆ ಮತ್ತೊಂದು ಪ್ರಶ್ನೆ. ಪ್ರತಿಯೊಂದು ಪುತ್ರ ಕೊಡ್ತಾರಲ್ಲ, ಅದಕ್ಕೆ ಬದ್ಧಾಚಾರ್ಯರನ್ನು ತ್ರೈಲೋಕ್ಯಾಚಾರ್ಯರು ಅಂತ ಕರೆಯೋದು. ನಿನ್ನೆ ಡಾರ್ಕ್ ಬ್ಲೂ ಏನು ತೋರಿಸುತ್ತೆ ನೋಡಿ, ಅಟ್ಲಾಸ್ ನೋಡಿ ಗೊತ್ತಾಗುತ್ತೆ. ಡಾರ್ಕ್ ಬ್ಲೂನ ಸಮುದ್ರಕ್ಕೆ ಮಾತ್ರ ತೋರಿಸೋದು, ಬೇರೆಗೆ ತೋರಿಸೋದಿಲ್ಲ. ಈ ಕೆರೆಗಳಿಗೆ ಡಾರ್ಕ್ ಬ್ಲೂ ತೋರಿಸೋದಿಲ್ಲ, ಸಮುದ್ರಕ್ಕೆ ಮಾತ್ರ ತೋರಿಸ್ತಾರೆ. ಅಂದರೆ ಡೆಪ್ತ್ ಇದೆ ಅಂತ ಅರ್ಥ. ಎಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೋ ಅದು ಬ್ಲೂ ಆಗಿ ಕಾಣುತ್ತೆ, ಡಾರ್ಕ್ ಬ್ಲೂ ಆಗಿ ಕಾಣುತ್ತೆ. ಆಕಾಶ ಡಾರ್ಕ್ ಬ್ಲೂ ಯಾತಕ್ಕೆ ಕಾಣುತ್ತೆ, ಅದು ಏನು ಎಂಡ್ಲೆಸ್ ಅದು ಆಕಾಶ. ಕೃಷ್ಣ ಯಾತಕ್ಕೆ ಆಗಿದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನಮಾಂವಿದು ನಮೇವಿದು ಸ್ತುರಗಣಾಹ ಪ್ರಭುಮನ ಮಹರ್ಷಯ, ಕೃಷ್ಣ ಹೇಳ್ತಾನೆ. ಅರ್ಜುನ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ, ನನಗೆಲ್ಲ ಗೊತ್ತು, ನನ್ನನ್ನು ಯಾರೂ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಟೋಟಲಿ ಅಜ್ಞೇಯನಾಗಿರೋದು ಭಗವಂತನ ರಕ್ಷಣೆ ಆಗಿದ್ದಕ್ಕೇನೆ ಆತ ಆ ವರ್ಣದಲ್ಲಿದ್ದಾನೆ, ನೆನಪಿರಬೇಕು ಆ ವರ್ಣದಲ್ಲಿದ್ದಾನೆ. ಅದು ಕೃಷ್ಣನ ಬಣ್ಣ, ಕೃಷ್ಣ ಯಾರು ಅಂತ ಹೇಳ್ತಾ ಇದೆ ಅಂತ. ಕೃಷ್ಣನ ಬಣ್ಣ ಈ ದಾರಿಯಲ್ಲಿ ನೀರು ನಿಂತಿರುತ್ತೆ, ಆ ಕಲರ್ ಕಾಣೋದಿಲ್ಲ, ಅದು ಡಾರ್ಕ್ ಬ್ಲೂ ಕಾಣೋದಿಲ್ಲ, ಯಾಕಂದರೆ ಡೆಪ್ತ್ ಇದೆ, ಅದಕ್ಕೆ ನೋಡೋದಕ್ಕೆ ಡೆಪ್ತ್ ಇರೋದ್ರಿಂದ ನಿಮ್ಗೆ ಗೊತ್ತಾಗೋದ್ರಿಂದ ಅದಕ್ಕೆ ಡಾರ್ಕ್ ಬ್ಲೂ ಬರೋದಿಲ್ಲ. ಡೆಪ್ತ್ ಜಾಸ್ತಿ ಆದರೆ ಮಾತ್ರ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ರೂಪದ ವೇದವ್ಯಾಸರು ಹಾಗೆ ಇದ್ದು ನೆನಪಿರಬೇಕು. ವೇದವ್ಯಾಸರ ಬಣ್ಣನೂ ಅದೇನೆ, ಕೃಷ್ಣರ ಬಣ್ಣನೂ ಅದೇನೆ. ವೇದವ್ಯಾಸರ ಬಣ್ಣ ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಶಾಸ್ತ್ರಗ್ರಂಥ ಅರ್ಥ ಆಗಲ್ಲ ಅಂತ ಗೊತ್ತಾಗ್ತದಲ್ಲ, ಸರಿ ಹೋಗ್ತದೆ. ನಮ್ಮ ವೇದವ್ಯಾಸರ ಗ್ರಂಥನೇ ಅರ್ಥ, ವೇದವ್ಯಾಸರಿಂದೇನೆ ಅರ್ಥ ಆಗ್ತಾರೆ, ವೇದವ್ಯಾಸ ಗ್ರಂಥಗಳೇ ಅರ್ಥ ಆಗುತ್ತೆ. ಮತ್ತು ದ್ರೌಪದಿ ದೇವಿ ಕಪ್ಪಿರೋದಕ್ಕೂ ಕಾರಣ ಅದೇನೆ, ದ್ರೌಪದಿ ಯಾರು ಗೊತ್ತೇನು, ಭಾವಿ ಸರಸ್ವತಿ, ಸರಸ್ವತಿ ಅಕ್ಷರಾಭಿಮಾನಿ ದೇವತ. ನಾವು ಬರಿಬೇಕಾದ್ರೆ ಯಾವ ಇಂಕಲ್ಲಿ ಬರೀತೇವೆ, ಬ್ಲೂ ಬಡಕಿಂಕಲ್ಲೇ ಬರೆಯೋದು, ಬ್ಲೂ ಆರ್ ಡಾರ್ಕ್ ಬ್ಲೂಲ್ಲೇ ಬರೆಯೋದು. ಅದರ ಅರ್ಥ ಏನು, ಅಕ್ಷರಗಳು ಅಂದರೆ ದ್ರೌಪದಿ ದೇವಿ ಅಂತ, ಅಕ್ಷರಗಳು ದ್ರೌಪದಿ ದೇವಿ ಆಗಿದ್ದಕ್ಕೇ ಆ ಕಲರ್ ಬರೀತಾರೆ. ರೆಡ್ಡಗಿಟ್ಟು ಮಾಡಿಸ್ಬೋದು, ಹೆಚ್ಚು ತೋಲಕ್ಕಾಗಲ್ಲ, ಅದರಿಂದ ಸ್ವಲ್ಪ ಸ್ಟೈಲ್ ಶುರುವಾಗಿಬಿಡುತ್ತಾಗಲೇ. ಈಗ ಕಣ್ಣಿಗೆ ಹಿತವಾಗಿ ನೀವು 100 ಪಟ ಓದಬೇಕು ಅಂತಿದ್ರೆ ಈ ಡಾರ್ಕ್ ಕಲರ್ ಇದ್ರೆ ಓದಕ್ಕೆ ಸಾಧ್ಯ ಇರೋದು, ಕಣ್ಣಿಗೆ ಹಿತವಾದ ಕಲರ್. ಆ ದ್ರೌಪದಿ ದೇವಿ ಬಣ್ಣ ಕೃಷ್ಣ ಅಂತ ಹೇಳೋದಕ್ಕೆ ಅದೇ ಕಾಲ. ಕೃಷ್ಣ ಶಾಸ್ತ್ರ ಕಪ್ಪು, ವೇದವ್ಯಾಸರು ಕಪ್ಪು, ಕೃಷ್ಣ ಕಪ್ಪು. ಶಾಸ್ತ್ರ ಬರೆಯ ಅವರೂ ಕಪ್ಪು, ಅವ್ರು ಬರೆದ ಗ್ರಂಥಗಳು ಕಪ್ಪು, ಶಾಸ್ತ್ರ ಪ್ರತಿಭ ಭಗವಂತನೂ ಕಪ್ಪು. ಅದು ಅರ್ಥ ಮಾಡ್ಕೊಳ್ಳೋದ್ರೆ ಇವರು ಕಪ್ಪು ಸ್ವರೂಪದಲ್ಲಿ ಅಂಧಂತಮಸ್ಕಿ ಹೋಗಿಬಿಡ್ತಾರೆ ಅಂತ. ಇವರು ಕಪ್ಪು ಡಾರ್ಕ್ ಬ್ಲೂ ಅಲ್ಲ, ಇದು ಬರೀ ಡಾರ್ಕ್ ಅಷ್ಟೇ. ಅಂಧಂತಮ ಅಂತ ಹೇಳಿದ್ರೆ ಡಾರ್ಕ್ ಬ್ಲೂ ಅಂತ ಹೇಳಿದ್ರಲ್ಲ, ಡಾರ್ಕ್ ಡಾರ್ಕ್ನೆಸ್, ಡಾರ್ಕ್ ಡಾರ್ಕ್ನೆಸ್ ಇನ್ನೂ ಹೇಳೋದಾದ್ರೆ ಅದು ತಪ್ಪಾಗ್ತದೆ. ಕೃಷ್ಣ ಆ ರೂಪವನ್ನು ತೋರಿಸ್ತಾನೆ, ನೋಡ್ತಾರೆ ಅವರು, ಆ ಕ್ಷಣಕ್ಕೆ ಸ್ತೋತ್ರ ಮಾಡ್ತಾರೆ, ಕೃಷ್ಣ ನೀನು ಸರ್ವೋತ್ತಮ. ಯೋಯಂ ಕಾಲ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾ ಮಾಹು ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿಹಿ ವತ್ಸರಾಂತಃ ಪ್ರಜಾನಾಂ ಕೃಷ್ಣ ತಂತ್ವಾ ಕ್ಷೇಮ ಧಾಮ ಪ್ರಪದ್ಧೆ. ಕೃಷ್ಣ ನೀನು ಸಾಕ್ಷಾತ್ ಕಾಲನಿಯಾಮಕ ಸರ್ವನಿಯಾಮಕ, ಸಾಕ್ಷಾತ್ ಸ್ವಾಮಿ ನೀನು. ವಸುದೇವ ದೇವಿಕಿ ಇಬ್ಬರು ಸ್ತೋತ್ರ ಮಾಡಿಬಿಡ್ತಾರೆ. ಇದೆಲ್ಲ ವಾದಿರಾಜ ಸ್ವಾಮಿ ರುಕ್ಮಿಣಿ ಶಿವಿದ್ರೆ ವಿಶ್ಲೇಷವಾಗಿ ಹೇಳ್ತಾ ಹೋಗ್ತಾರೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಕೃಷ್ಣನನ್ನು ನೋಡಿದರು ವಸುದೇವ ದೇವಿಕೆಯರ ಬಂಧನ ಬಿಚ್ಚೋಯಿತು, ಇದು ಬಹಳ ಮುಖ್ಯ. ಕೃಷ್ಣ ದರ್ಶನವಾಗ್ತಿರ್ಲಿಕ್ಕೇ ಬಂಧನ ಬಿಚ್ಚು. ಸೂರ್ಯ ಉದಯ ಆಗ್ತಿರ್ಲಿಕ್ಕೇನೆ ಕತ್ತಲು ಹೋಗುತ್ತಲ್ಲ ಹಾಗೆ. ಏನಿದ್ರ ಅರ್ಥ ಅಂದರೆ ಅದೇ ಉಪನಿಷತ್ತಿನ ಅರ್ಥ. ಭಿದ್ಯತೆ ಹೃದಯ ಗ್ರಂಥಿ, ಸಿದ್ಧಂತೆ ಸರ್ವ ಸಂಶಯಃ, ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವಯ. ದೇವರನ್ನು ಕಂಡ್ರೆ ಸಂಸಾರ ಬಂಧನ ಕಡಿದು ಹೋಗ್ತದೆ ಅಷ್ಟೇ. ಅದನ್ನೇ ಕೃಷ್ಣ ಹೇಳೋದು, ಏಮಂ ಬುದ್ಧೇ ಪರಂ ಬುದ್ಧ್ವಾ ಸಮಸ್ತಭ್ಯಾತ್ಮಾನ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದ. ದೇವರು ಕಂಡ ಅಂದರೆ ಎಲ್ಲ ಕಾಮನೆ ಹೋಯಿತು ಅಂತ. ದೇವರು ಕಂಡ ಅಂದರೆ ಕಾಮನೆಗಳೆಲ್ಲ ಹೋಯಿತು. ದೇವರು ಕಾಣಲಿಲ್ಲ ಅಂದರೆ ಬರೀ ಕಾಮನೆಗಳೇ. ಸುಲಭ, ಬೆಳಕಿದ್ರೆ ಕತ್ಲೇ ಇಲ್ಲ, ಕತ್ಲಿದ್ರೆ ಬೆಳಕಿಲ್ಲ. ಇನ್ನು ಇನ್ಬಿಟ್ಟು ಜಾಗ ಇಲ್ಲ, ಎರಡರಲ್ಲೊಂದು ಇರಲೇಬೇಕು. ಇಲ್ಲ ದೇವರು ಇಲ್ಲ ಜನ. ಅದಕ್ಕೆ ಆಚಾರ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದಿ. ದೇವರನ್ನು ಇಡೀ ಈ ಚಿಂತೆ ಬಿಡುವಷ್ಟೆ. ಜಗತ್ತಿನ ಚಿಂತೆ ಬಿಟ್ಟರೆ ಜಗನ್ನಾಥ ಕಂಡೇ ಕಾಣ್ತಾನೆ. ಜಗನ್ನಾಥನ ಬಿಟ್ಟರೆ ಜಗತ್ತು ಕಾಣಿಸ್ತದೆ ಅಷ್ಟೇ, ಇನ್ನೇನು ಇಲ್ಲ. ಎರಡೂ ಕಾಣದೇ ಇದ್ದವರು ಇದ್ದಾರೆ ಮಹಾನುಭಾವರು. ಜಗತ್ತೇ ಸುಳ್ಳು ಅಂದ್ಬಿಟ್ರಲ್ಲ, ಭಾರಿ ಇನ್ನೂ ಡೇಂಜರು. ಜಗತ್ತು ಸುಳ್ಳು, ಜಗತ್ತು ಮಾತ್ರ ಕಾಣೋದು ಬೇರೆ, ಜಗತ್ತು ಕಾಣದೇ ಇರೋದು ಬೇರೆ, ದೇವರನ್ನ ಜಗನ್ನಾಥ ಅಂತ ಕಾಣೋದು ಬೇರೆ. ಅದು ಸಿದ್ಧಾಂತ. ಆ ಸಿದ್ಧಾಂತವನ್ನು ಹೇಳಿಕೊಟ್ಟ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ಅವರೆಲ್ಲ ಹೇಳ್ತಾನೆ ಕೃಷ್ಣ, ನಾನಿನ್ನ ಮುಗಿದ ರೂಪದಲ್ಲಿ ಮಲಗ್ತೇನೆ, ನಾನು ಅಲ್ಲಿ ಬಿಟ್ಟುಬಿಡಿ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲಿ ಬಿಟ್ಟುಬಿಡಿ, ತಾನೇ ಹೋಗಬಾರ್ದೆ. ಅದಕ್ಕೆ ಹೇಳ್ತಾನೆ ಅಂದರೆ ಸಾಧನೆ ಮಾಡಿಸ್ತಾನೆ ಪರಮಾತ್ಮ. ಇದೇ ಸ್ವಾರಸ್ಯ. ಸಾಧನೆ ಮಾಡಿಸಿ ದುಡ್ಡು ಕೊಡು. ಯಾರೋ ದುಡ್ಡು ಕೇಳ್ತಾನೆ, ಕೆಲಸ ಮಾಡಿಸ್ ದುಡ್ಡು ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಕೆಲಸಕ್ಕೂ ದುಡ್ಡು ಕೊಟ್ಟಿದ್ರೆ ಬೇಡದಾಗ ಆಗೋದಿಲ್ಲ. ಯಾರು ಸುಮ್ಮನೆ ದುಡ್ಡು ಕೊಟ್ಟು ಇಸ್ಕೊಂಬೋದಿಲ್ಲ, ಕೆಲಸ ಹೇಳಿ ಬಾಳಿಸ್ಕೋತೇನೆ ಅಂತ ಹೇಳ್ತಾನೆ. ಅದೇನೋ ಭಿಕ್ಷೆ ಆಗುತ್ತೆ, ಹಾಗೆ ದೊಡ್ಡ ಭಿಕ್ಷೆ ಆಗುತ್ತೆ, ಹಾಗಾಗಬಾರ್ದು. ಕೆಲಸ ಮಾಡಬೇಕು. ಅದೇ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚ. ಇಲ್ಲಿಂದನ ಅಲ್ಲಿ ಬಿಡೋ ಅಷ್ಟೇ. ನಮ್ಮ ದೇವ್ರ ಪೂಜೆ ಏನು ಗೊತ್ತಾ? ಪೆಟ್ಟಿಗೆ ಬಿಚ್ಚೋದು ಕಟ್ಟೋದು ಅಷ್ಟೇ, ಇದೇನಿಲ್ಲ. ಅಕೌಂಟ್ನ ಹೆಸರಾಗಿದ್ದೇನು ಪೂಜೆ ಮಾಡ್ದ, ದೊಡ್ಡ ಲಿಸ್ಟ್ ಬರ್ಕೊಂಡ್ಬಿಡ್ತಾರೆ ಅಷ್ಟೇ. ನಾವು ಎಷ್ಟು ತೊಳೆದ್ರು ಅಷ್ಟೇ ಇರುತ್ತೆ ಸಾರಿಗ್ರಾಮ, ಏನು ವ್ಯತ್ಯಾಸ ಆಗೋದಿಲ್ಲ. ಇದು ತೊಳೆಯೋದು ಅಷ್ಟಲ್ಲೇ ತೊಳಿತಾನೆ ಪುಣ್ಯಾತ್ಮ. ಅಂತೂ ಕೂಡ ದೇವ್ರ ಪೂಜೆ ಅಂದರೆ ಏನು ಗೊತ್ತಾ? ಇರೋ ಪುಣ್ಯ ಮಾತ್ರ ಹೇಗೆ ಬರ್ತದೆ ಲೆಕ್ಕ ಹಾಕಿ ನೋಡೋದು. ಅದು ಬಸ್ ಅಲ್ಲಿ ಬಿಟ್ಬಿಡೆ ಒಯ್ದು ಬಿಟ್ಟು. ಆದರೆ ಚಾಲೆಂಜ್ ಅಂದರೆ ಮತ್ತೆ ಯಮನಾನೇ ದಾಟಬೇಕು, ಅದು ಮುಖ್ಯ. ಯಮನಾನೇ ದಾಟಿ ಅಲ್ಲಿ ಬಿಡಬೇಕು, ಆ ಕಡೆ ನಂದಗೋಪನ ಹತ್ರ ಬಿಡಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಒಳ್ಳೆ ಹೊಸ ಅರ್ಥ ಅದು. ಕೃಷ್ಣ ಚಿಕ್ಕ ರೂಪದಲ್ಲಿ ಕಾಣಿಸಿದ, ಅಲ್ಲಿ ಅದನ್ನು ಬಿಡು ಅಂತ ಕೇಳಿಕೊಂಡ. ದುರ್ಗಾದ ಅವತಾರ ಮಾಡಿದ್ದಾರೆ ಅಂತ ಹೇಳಿದ್ರು. ದುರ್ಗಾಷ್ಟಮಿ ಕೂಡ ಹೌದು, ಇವತ್ತು ಭಾಳ ಜನ ಗೊತ್ತಿಲ್ಲ. ಕೃಷ್ಣಾಷ್ಟಮಿ ಅಂತ ಅಭ್ಯಾಸ ಆಗಿದೆ, ದುರ್ಗಾಷ್ಟಮಿ ಕೂಡ ಹೌದು. ದುರ್ಗಾದೇ ಅವತಾರ ಮಾಡಿದ್ದು ಇವತ್ತೇನೆ, ಕೃಷ್ಣ ಅವತಾರ ಮಾಡಿದ್ದು ಅವತ್ತೇನೆ. ಅದಕ್ಕೆ ಮಧ್ಯೆ ಹೇಳಬೇಕು ನಂದಗೋಪಂ ವಿಷಾದ ಅಂತ ದುರ್ಗಾಂ ತತ್ರ ಪೂಜೆ ಅಂತ ಹೇಳ್ತಾರೆ. ದುರ್ಗಾದೇವಿ ಪೂಜೆನೂ ಮಾಡಬೇಕು ಕೃಷ್ಣಾಷ್ಟಮಿ ದಿವಸ. ಕೃಷ್ಣ ಜಯಂತಿ ದಿವಸ ಬಲರಾಮದೇವರು, ಕೃಷ್ಣ, ನಂದಗೋಪ, ಯಶೋಧ, ಸುಭದ್ರ ಮತ್ತು ದುರ್ಗಾದೇವಿ, ಅಷ್ಟು ಜನ ಪೂಜೆ ಮಾಡಬೇಕು. ಅದು ಮಾಡಿದ್ರೇ ಪೂರ್ತಿ ವಾತಾವರಣ ಎಲ್ಲ ಬರೋದಾಗಿ. ಅಲ್ಲಿ ದುರ್ಗಾದೇವಿ ಅವತಾರ, ಇಲ್ಲಿ ನಾನು ಅವತಾರ ಮಾಡಿದ್ದೆ, ನನ್ನ ಒಯ್ದು ಅಲ್ಲಿ ಬಿಟ್ಟು ದುರ್ಗಾದೇವಿ ಕರ್ಕೊಂಡು ಬಂದು ಬಿಡು ಅಂತ ಹೇಳ್ತಾರೆ. ಭಾಳ ಸುಲಭ. ನನ್ನ ಇಲ್ಲಿ ಬಿಡು, ಮಹಾಲಕ್ಷ್ಮಿ ಸಿಗ್ತಾಳೆ ಇಟ್ಕೊಂಡಿರು ಅಂತ ಅರ್ಥ. ಮಹಾಲಕ್ಷ್ಮಿ ಇರ್ತಾಳೆ, ಭಾಗ್ಯಸ್ಯ ದೇವತ, ಮುಂದೆ ಉದ್ಧಾರ ಆಗ್ತಿ ಅಂತ ಅರ್ಥ. ಆ ದೇಶ ವಸುದೇವ ಆ ಕ್ಷಣಕ್ಕೆ ಹೇಳ್ತಾನೆ, ನಿಜವಾಗಲೂ ನಮಗೆ ಆ ಕೈಲಾಗೋದಿಲ್ಲ ಅಂತ ಹೇಳ್ತೇವಲ್ಲ, ವಸುದೇವ ಮಾತು ಹೇಳಬೇಕಾಗಿತ್ತು ನ್ಯಾಯವಾಗಿ. ಕೃಷ್ಣ, ಏನು ಹೇಳ್ತಾ ಇದ್ದಿ? ಆಗಲಿಲ್ಲ ಹೋಗಲಿಲ್ಲ, ಮೊದಲೇ ನಾನು ಜೈಲಿದ್ದು ಹೊರಗೆ ಹೋಗಲಿಕ್ಕೆ ಬಾಗಿಲು ಹಾಕಿಬಿಟ್ಟಿದ್ದಾನೆ, ಬೀಗ ಹಾಕಿದ್ದಾನೆ, ಕೀ ಅವರ ಹತ್ರ ಇದೆ, ಮುಂದೆ ಕಾವಲಿದೆ, ಮಳೆ ಬರ್ತಿದೆ, ಫ್ಲಡ್ಸ್ ಕಾಲ ಇದು, ಅಲ್ಲಿ ಏನು ಹೋಗಲಿ, ಕೃಷ್ಣಾರ್ಪಣೆ ಬಸ್ತು. ಸಂಧ್ಯಾವಂದಿಗೆ ಇಷ್ಟು ಕಷ್ಟ ಇಲ್ಲ, ಮಾಡೋದಿಲ್ಲ ಅವು ಅಷ್ಟು ಕಷ್ಟ. ವಸುದೇವ ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ, ತಕ್ಷಣ ಎದ್ದು ಬಿಡ್ತಾರೆ. ಅದೇ ಕರ್ಮಣ್ಯೇ ವಾಧಿಕಾರಸ್ಥೆ, ಗುರು ಪುಂಸಚ ಕರ್ಮ ನಿಜಂ ನಿಯತಂ. ದೇವ್ರು ಹೇಳಿದ್ದನ್ನು ಮಾಡಕ್ಕೆ ಹೊರಟ್ರೆ ಅನುಕೂಲ ಮಾಡಿಕೊಡ್ತಾನೆ ಅಂತ. ದೇವ್ರು ಹೇಳಿದ ಅವ್ರು ಹೇಳ್ತಾರೆ ಆಫೀಸ್, ನಾಳೆ 10 ಗಂಟೆ ಡೆಲ್ಲಿಯಲ್ಲಿ ಇರಬೇಕು ಅಂದ್ಬಿಡ್ತಾರೆ. ಏನು ಸಾರ್ ಈಗೆಲ್ಲ ಮಾತಾಡ್ತೀವಿ, ಡೆಲ್ಲಿ ಎಷ್ಟು ದೂರ ಇದೆ ಗೊತ್ತಾ? ಫ್ಲೈಟ್ ಚಾರ್ಜ್ ಎಷ್ಟು ಗೊತ್ತಾ ಅಂತ ಕೇಳಿದರೆ ದಡ್ಡಾದೆಲ್ಲ ಏರ್ಪಾಟ್ ಮಾಡಿದ್ದೀವಿ ಹೋಗು ಅಂತ ಹೇಳ್ತಾರಷ್ಟೆ. ನಾಳೆ ಅಲ್ಲಿ ಇರಬೇಕು 10 ಗಂಟೆಗೆ ಅಂದರೆ ಎವ್ರಿಥಿಂಗ್ ಇಸ್ ಅರೇಂಜ್ಡ್ ಅಂತ. ಇವತ್ತು ಆಫೀಸ್ನಲ್ಲಿ ಬುದ್ಧಿ ಇದ್ದರೆ ಜಗತ್ ಪರಮಾತ್ಮರಿಗೆ ಎಷ್ಟು ಲಕ್ಷಣ ಇರಬೇಕು ಲೆಕ್ಕ ಹಾಕಿ. ಸಂಧ್ಯಾಂದಿ ಮಾಡು, ಶಕ್ತಿ ನಾನು ಕೊಡ್ತೇನೆ ಅಂತ ಅರ್ಥ. ಏರ್ಪೂಜೆ ಮಾಡು, ಶಕ್ತಿ ನಾನು ಕೊಡ್ತೇನೆ, ಬಾಗಿಲು ತಾನು ತೆಗೆಸ್ತೇನೆ, ಯಾಕೆ ಯೋಚನೆ ಮಾಡ್ತೀಯ? ದೇವ್ ಎಲ್ಲ ಕೆಲಸ ಮಾಡ್ತೇನೆ, ಊಟಕ್ಕೆ ಬರೋರಿಗೆ ಬರೀದಂತ ಕರೆದ್ಬಿಟ್ರೆ ಸಾಕು, ತಟ್ಟೆ ಲೋಟ ಏನು ಒಯ್ಯೋದಿಲ್ಲ, ಆರಾಮ ಆ ಟೈಮ್ ಕೂತ್ಬಿಡ್ತಾರೆ ಮುಗಿದೋಯ್ತು ಅಷ್ಟೇ. ತಟ್ಟೆ ತರಬೇಕಾ, ಲೋಟ ತರಬೇಕಾ, ಎಲ್ಲೇ ತರಬೇಕಾ, ಏನು ಕೇಳೋದಿಲ್ಲ. ಎಲ್ಲ ಬಡಿಸ್ತಿರೋದಲ್ಲೂ ಸ್ವಲ್ಪ ನಾನು ಸ್ವಲ್ಪ ಏನೋ ತಂದಿರೋಣ ಅಂತ ಕೇಳೋದಿಲ್ಲ. ಬಂದರೆ ಕೂತ್ಕೊಂಡ್ಬಿಟ್ರೆ ಪುಣ್ಯಾತ್ಮ ಬೀಳೋದಿಲ್ಲ, ಅಷ್ಟು ಕೂತಿರುತ್ತೆ. ಅಂದರೆ ಊಟಕ್ಕೆ ಕರೆದವ್ರಿಗೆ ಎಷ್ಟು ಜವಾಬ್ದಾರಿ ಇರ್ತದೆ, ದೇವ್ರಿಗೆ ಎಷ್ಟು ಜವಾಬ್ದಾರಿ ಇರಬೇಕು ಲೆಕ್ಕ ಹಾಕಿ. ದೇವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಂಡಿಲ್ಲ, ದೇವರೇನೋ ಹೇಳಿಬಿಡ್ತಾನೆ ಭಾಳ ಭಾಳ ಸುಲಭನ ಮಾಡೋದಕ್ಕೆ ಅಂತ ಹೇಳ್ತಾರೆ. ದೇವ್ರು ಹೇಳಿದ ಮೇಲೆ ಎಷ್ಟು ಮಾಡಿಸ್ತಾನೆ, ಯಾವ ಅಧಿಕಾರಿಗೂ ಒಳಗೆ ಎಂಟರ್ ಆಗಿ ಮಾಡಿಸೋ ಶಕ್ತಿ ಇಲ್ಲ. ದೇವ್ರು ಒಳಗೆ ಎಂಟರ್ ಆಗಿ ಮಾಡಿಸ್ತಾನೆ ಗೊತ್ತಾ? ಈ ಮತ್ತೆ ಒಳಗೆ ಪ್ರವೇಶ ಮಾಡ್ತಾನೆ ದೇವ್ರು, ಪ್ರವೇಶ ಮಾಡಿ ಎಲ್ಲ ಮಾಡಿಸ್ತಾನೆ ಅಂದಮೇಲೆ ಅಂತ. ದೇವ್ರು ಹೇಳಿದ ಕೆಲಸ ಮಾಡೋದಕ್ಕೆ 1000 ಕಾರಣ ಹೇಳ್ತೇವೆ. ಕಂಡವ್ರು ಹೇಳಿದ ಕೆಲಸ ಏನು? ಶ್ರದ್ಧೆಯಿಂದ ಮಾಡಿದ್ದು ಮಾಡಿದ್ದೇನೆ, ಉಪಯೋಗನೇ ಇಲ್ಲ ಅದರಿಂದ. ಅದಕ್ಕೆ ದೇವ್ರು ಹೇಳಿದ ಅಂದಮೇಲೆ ಮತ್ತೆ ಯೋಚನೆ ಮಾಡಬಾರ್ದು. ಅದಕ್ಕೆ ಕೃಷ್ಣ ಹೇಳಿದ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿ, ನಿಮಿತ್ತ ಅಷ್ಟೇ, ಎಲ್ಲ ಕೆಲಸ ಮಾಡಿಸ್ಬಿಡ್ತಾನೆ ನೋಡು ಅಂತ ಹೇಳಿದೆ. ಮತ್ತೆ ಇದೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ಅಂದರೆ ಮಾಡಿ ಮಾಡುತ್ತೆ, ನೀನು ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಶಸ್ತ್ರ ಅಷ್ಟೇ ನಿಂತು ಮಾಡೋದು ನಾನೇ. ಎಷ್ಟು ಸುಲಭ ಇತ್ತು. ನಿಮಿತ್ತ ಮಾತ್ರಂ ಅವ ಸವ್ಯಸಾಚಿ. ಇವತ್ತು ಏನೇ ವ್ರತ ಮಾಡಲಿ, ಉಪವಾಸ ಮಾಡಲಿ, ಎಲ್ಲ ಕೂಡ ಏನು ಗೊತ್ತಾ, ಸಂಕಲ್ಪ ನಮ್ಮದು ಮಾಡಿಸೋದು ದೇವರು ಅಂತ ಅಷ್ಟೇ. ಇದು ತಿಳ್ಕೊಂಡ್ಬಿಟ್ರೆ ವಸುದೇವನಿಗೆ ಎಲ್ಲ ಅರ್ಥ ಆಗಿತ್ತು. ತಕ್ಷಣ ಕೃಷ್ಣನ ಎತ್ಕೊಂಡು ಹೊರಟೇ ಬಿಡ್ತಾನೆ ಅಲ್ಲಿಂದ. ಕತೆ ಗೊತ್ತು, ನಮಗೆ ಬಾಲ್ ತಗೊಳ್ಳುತ್ತೆ, ಕಾವಲುಗಾರ ನಿದ್ದೆ ಹೊಡಿತಿರ್ತಾರೆ, ಮಳೆ ಬಂದರೆ ಛತ್ರಿ ಹಿಡಿಯುತ್ತೆ ಬಂದುಬಿಟ್ಟು. ಮುಂದೆ ಇನ್ನೂ ಮುಂದೆ ಹೋಗ್ಬಿಟ್ರೆ ಯಮನಾಜ್ ತುಂಬ ಹರಿತಾ ಇದೆ. ವಸುದೇವ ಆ ಕ್ಷಣದಲ್ಲಾರು ಯೋಚನೆ ಮಾಡಬೇಕಾಗಿತ್ತು, ಏ ಭಾರಿ ಡೇಂಜರ್, ಇಷ್ಟೇನಾದ್ರು ದಾಟ್ಕೊಂಡು ಹೋಗ್ಬಿಡ್ತು, ಇದಂತೂ ಸಾಧ್ಯ ಆಗ್ಲಿಕ್ಕೆ ಎಲ್ಲೂ ಕಾಲಿಟ್ಟೇ ಬಿಟ್ಟದ್ದು ಪುಣ್ಯಾತ್ಮ. ಇದಕ್ಕೆ ಹೇಳ್ತಾನೆ, ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯ. ಈ ರೀತಿ ಮಾಡೋದು ಅನನ್ಯ ಭಕ್ತಿ ಅಂತ ಕರೀತಾರೆ. ಸ್ವಲ್ಪ ಯೋಚನೆ ಮಾಡಿಕೊಳ್ಳೋ ಭಕ್ತಿ ಅಲ್ಲ ಅದು. ಇಂಥ ಭಕ್ತಿ ಎಲ್ಲಿ ಮಾಡ್ತಾರೆ ಗೊತ್ತಾ, ಮಿಲಿಟ್ರಿಯಲ್ಲಿ ಮಾಡ್ತಾರೆ. ಮಿಲಿಟ್ರಿಯಲ್ಲಿ ಮಾರ್ಚ್ ಅಂದ್ರೆ ಹೋಗಲೇಬೇಕು ಅವನು, ಎದಗಿದ ಗೇಳ ಇರ್ಬೇಕು. ಇವರೇ ಶೂಟ್ ಮಾಡ್ತಾರೆ, ಅವ್ರು ಶೂಟ್ ಮಾಡ್ತಾರೆ ಸರ್, ನಾನೇ ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದೇನೇ ಇಲ್ಲಿ ಹೋಗಂದ್ರೆ ಹೋಗ್ತಿರ್ಬೇಕು, ಸ್ಟಾಪ್ ಅಂದ್ರೆ ಮಾತ್ರ ನಿಲ್ಬೇಕಷ್ಟೇ. ಆ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಈ ರೀತಿ ಮಾರ್ಚ್ ಫಾಸ್ಟ್ ಅಂತ ಕೇಳ್ತಿರಲ್ಲ, ಅದಕ್ಕೆ ವೇದಗಳನ್ನು ಪ್ರಭು ಸಂಹಿತ ಅಂತ ಕರೀತಾರೆ. ಅವು ಯಾವಾಗ ಗೊತ್ತಾ, ಸರ್ಕ ಭಗವಂತನ ಶಾಸನ. ಕ್ವಶನ್ ಮಾಡಾಗಿಲ್ಲ ನೀವೀಗ, ಸುಮ್ಮನೆ ತೆಪ್ಪು ಫಾಲೋ ಮಾಡ್ಬೇಕಷ್ಟೇ. ಕಾಲಿಟ್ಟೇ ಬಿಟ್ಟಂತ ವಸುದೇವ. ಆಗ ಹೆದರಿದ್ದು ಯಾರು ಗೊತ್ತಾ, ವಸುದೇವ ಅಲ್ಲ ಯಮನಾಡಿದೆ ಗಾಬರಿ ಆಗೋಯ್ತು. ಇವನಿಗೇನಾರ ಆದರೆ ಇವನು ವಿ ಎಷ್ಟು ವಿ ಬೇಕಾದ್ರೆ ಹಾಕ್ಬೋದು ಅಂತ ವಿ ಐ ಪಿ ಇವನು. ಇವು ಸರಿಯಾಗಿ ನೋಡ್ಕೋಬೇಕು ಅಂಥೇಳಿ ಮಾರ್ಗಂ ದದೋ ಸಿಂಧೂರಿವ ಶ್ರೀಯಪ್ಪತೆ ತಷ್ಟ ದಾರಿ ಕೊಟ್ಬಿಟ್ಲಂತ. ಎಲ್ಲಿ ಕಾಲಿಟ್ಟರು ಆತನಿಗೆ ಬಟ್ಟೆ ತೊಯ್ಯೋದಿಲ್ಲ, ನೀರು ಕಡಿಮೆ ಆಗಿಬಿಡ್ತದೆ. ನದಿ ಹಾಗೇ ಇದೆ, ಆದರೆ ನೀರು ಮಾತ್ರ ಏನು ಮಾಡ್ತಾನಿಲ್ಲ ಆತನು. ಸಂಸಾರ ಎಲ್ಲರಿಗೂ ಸಂಸಾರನೇ, ಇವರಿಗೆ ಬಾಧಕ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಂಸಾರ ಏನು ಚೇಂಜ್ ಆಗೋದಿಲ್ಲ. ಅದು ಪರಮಾತ್ಮ ಆಡಬೇಕಾದ್ರೆ ಕಾಲು ಚೇಂಜ್ ಮಾಡಲಿಲ್ಲ, ಅದೇ ಕಾಲಿಂದ ಹೇಗೆ ಆಡೋದನ್ನೋ ಅದೇ ರೀತಿಯೇ ಮಾಡ್ತಿರೋ, ಅದೇ ಸಂಸಾರ ಹಾಗೇನೆ. ಈ ಥರ ಆರಂಭ ಉಳಿದೋರೇ ದುಃಖ ಆಗಿದೆ ಅಷ್ಟೇ. ಆದರೆ ಇವತ್ತು ನೋಡಿ ಕೃಷ್ಣಾಷ್ಟಮಿ, ಎಲ್ಲರೂ ಮಾಡಲಿ ಬಿಡಲಿ ಕೃಷ್ಣಾಷ್ಟಮಿನೇ ಇದು, ಮಾಡಲಿ ಬಿಡಲಿ ಕೃಷ್ಣ ಜಯಂತಿನೇ, ಮಾಡಲಿ ಬಿಡಲಿ ಏಕಾದಶಿನೇ. ಆದರೆ ಅವೇಲ್ ಮಾಡ್ಕೋತಾರೆ, ಇವ್ರು ಪುಣ್ಯ ಬಂತು, ಬಿಡ್ತಾರೆ ಪುಣ್ಯ ಇಲ್ಲ. ಎಲ್ಲಿ ಕಾಲಿಟ್ಟರು ಆರಾಮ ಕಾಲಿಟ್ಟು ಬಂದು ಹೋಗ್ತಾನೆ ಇದ್ದಾನೆ. ಆ ಕ್ಷಣಕ್ಕೆ ನಮಗೆ ಈ ನೆನಪಾಗ್ತದೆ, ಆಗ ಬಂದ್ರೆ ಯಾರ ಆರಾಧನೆ ಆಗಿದೆ. ಅಪ್ಪಣಾಚಾರ್ಯರಿಗೆ ತುಂಬ ತುಂಗಭದ್ರ ತುಂಬ ಹರಿತಾ ಇದ್ದ ತುಂಗಭದ್ರಾ ನದಿ. ಕೇರೆ ಮಾಡಲಿಲ್ಲ, ಶ್ರೀಪೂರ್ಣ ಬೋಧ ಗುರು ಧಾರೆ ಬಿಟ್ಟಿರಂತ. ರಾಯ ಗುರುಗಳನ್ನು ನೋಡ್ಲಿಕ್ಕೆ ಕಾರದಾಗಲೇ ತುಂಗಭದ್ರ ಏನೂ ಮಾಡಲಿಲ್ಲ. ಇನ್ನು ದೇವರ ಹತ್ರ ಕರ್ಕೊಂಡೋದ ಏನಾದ್ರು ಮಾಡುತ್ತೆ ಯೋಚನೆ ಮಾಡಿ, ಸಾಧ್ಯನೇ ಆಗಲಿ. ಅವರು ನಮ್ಗೆ ಅರ್ಥ ಆಗುತ್ತೆ, ಅದು ಆಗಿನ ಕಥೆ. ಇದು ಈಗಿನ ಕಥೆ, ಇದು ಅಪ್ಪಣಾಚಾರ ಕಥೆ, ಇವತ್ತಿನ ಕೆಲಸ ಕಥೆ. ಇವರೇ ಇಷ್ಟು ಶ್ರದ್ಧೆಯಿಂದ ರಾಯರ ಮೇಲೆ ಭಕ್ತಿ ಇದ್ದಿದ್ದಕ್ಕೆ ತುಂಗಭದ್ರ ಶ್ಲೋಕ ಹೇಳ್ಕೊಂಡು ದಾಟ್ತಾರೆ. ರಾಯರ ಸ್ತೋತ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸಂಸಾರಿ ಅಕ್ಷಯ ಸಾಗರ ಎಂದ್ರಲ್ಲ, ಮುಂದೆ ನೀರು ಕಾಣಿಸ್ತಾ ಇದೆ ಅವರಿಗೆ. ಎಂಥ ನೀರಿದೆ, ನೀವೇ ಸಮುದ್ರ ಗುರೋ ಮಾಮದ್ದ ರೂಪಂ ಸದಾ, ಇದನ್ನು ದಾಟಿಸಿ ಅದನ್ನು ದಾಟಿಸಿ ಅಂತ ದಾಟಿಸೇ ಬಿಟ್ರೆ ರಾಯರ ಬಿಡಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಂದೂ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿದರೆ ಯಾವ ಆಯಾಸನೂ ಆಗದೆ. ಏಕಾಶಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಎಷ್ಟೋ ಜನ ಗಾಬರಿ ಆಗಿಬಿಡ್ತಾರೆ ಏಕಾಶಿ ಮಾಡ್ತೀವಿ ಅಂದರೆ. ಏನು ತೊಗೋದಿಲ್ಲ, ಅವ್ರಿಗೆ ಮೊದಲು ಊಟ ತೊಗೊಂಬೋದ್ರೆ ತಿಳ್ಕೊಂಡಿರ್ತಾರೆ, ಊಟ ತೊಗೊಂಬೋದಿಲ್ಲ ಅಂತ. ಆಮೇಲೆ ಎಂತ ಏನು ತಿಂಬೋದಿಲ್ಲ, ಅದು ಇದು ತಿಂಬೋದಿಲ್ಲ ಅನ್ಕೊಂಡು, ಡ್ರೈ ಪದಾರ್ಥ ಅದು ತಿಂಬೋದಿಲ್ಲ, ಜ್ಯೂಸ್ ಗೀಸು ಅದು ಇಲ್ಲ, ನೀರು ಇಲ್ವಾ, ಅಬ್ಬಬ್ಬಬ್ಬ ಅಂತ ಗಾಬರಿ ಆಗಿಬಿಡ್ತಾರೋ, ಏ ಸುಳ್ಳುಬಿಡ್ತಾರೆ ತಿಳ್ಕೊಂಬಿಡ್ತಾರೆ. ಮಾಳೆ ಶುರು ಅನಿಸ್ತಾರೆ, ಏ ಮಾಡಕ್ಕೆ ನಮಗೂ ಬರುತ್ತಲ್ಲ ಅಂತ ಆಮೇಲೆ ಅನಿಸುತ್ತೆ. ಎಷ್ಟು ಜನ ಅಂತವ್ರು ಮಾಡಕ್ಕೆ ಶುರು ಮಾಡಿದ್ದಾರೆ, ಆಮೇಲೆ ಅಂತಾರೆ ಮೊದಲು ಹೇಗೆ ತಿಂತಿದ್ದೆ ಅಂತ ನಮ್ಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಈಗ ಮಾಡಕ್ಕೆ ಶುರು ಮಾಡಿದ ಮೇಲೆ ನಮ್ಗೆ ಮೊದಲಿನ ಸ್ಥಿತಿ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ದೇವರು ಮಾಡಿಸ್ತಾನೆ. ಇಲ್ಲಿ ವಸುದೇವನ ಕಥೆ ಸುಮ್ಮನೆ ಬರೋದಿಲ್ಲ, ಅದನ್ನು ದೇವರು ಹೇಳಿದ್ರೆ ಮಾಡಿದರೆ ನಡೆಸೇ ನಡೆಸ್ತಾನೆ ಅಂತ ಹೇಳೋದಕ್ಕೆ ಹೋದ್ರು. ಮುಂದೆ ಹೋಗಿದ್ದಕ್ಕೆ ಏನು ಕಷ್ಟಪಟ್ಟಕ್ಕೆ ಏನಾಯ್ತು ಗೊತ್ತಾ, ದುರ್ಗಾದೇವಿ ಸಿಕ್ಕರು, ಮಹಾಲಕ್ಷ್ಮಿ ಸಿಗ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಐಟಿಗೆ 6 ಗಂಟೆಗೆ ಹೋಗಿ 12 ಗಂಟೆಗೆ ಬರ್ತಾರಲ್ಲ, ಎಷ್ಟು ಕಷ್ಟಪಡ್ತಾರೆ, ಏನು ಸಿಗ್ತದೆ ಅವರಿಗೆ ಲಕ್ಷ್ಮಿ? ಎಷ್ಟೊತ್ತೆ ಆ ಲಕ್ಷ್ಮಿನೇ ಸಿಗೋದು, ಎಷ್ಟೊತ್ತಲ್ಲ. ಮಹಾಲಕ್ಷ್ಮಿ ಅಂತ ಗ್ಯಾರಂಟಿ ಕೂಡ ಇಲ್ಲ, ಎಷ್ಟು ಕಷ್ಟಪಡ್ತಾರೋ ಇಲ್ಲ. ಕಷ್ಟಪಡಿ, ದುರ್ಗಾದೇವಿ ಸಾಕ್ಷಾತ್ ಸಿಕ್ಕಲಂತೆ ಕೈಗೆ, ಎಂಥ ಭಾಗ್ಯ ಇರಬೇಕಾತಾರೆ. ಅದಕ್ಕೆ ಹೇಳ್ತಾರೆ, ಎಷ್ಟು ಕಷ್ಟಪಟ್ಟರು ಕೂಡ ದೇವ್ರು ಫಲ ಕೊಟ್ಟೇ ಕೊಡ್ತಾರೆ, ನಿದರ್ಶನ. ಹೋದ ಅಲ್ಲಿ ಪ್ರಾಬ್ಲಮ್ ಬಂದರೆ ಪ್ರಾಬ್ಲಮ್ ಬರಲೇ ಇಲ್ಲ. ಇಲ್ಲಿಂದ ಹೊರಗೋಲಕ್ಕೆ ಪ್ರಾಬ್ಲಮ್ ಇತ್ತು ಬರಲಿಲ್ಲ, ಒಳಗೋಲಕ್ಕೆ ಪ್ರಾಬ್ಲಮ್ ಇತ್ತು ಅದು ಬರಲಿಲ್ಲ. ದೇವ್ರು ನೆನೆಸ್ಕೊಂಡ್ರೆ ಯಾವ ಪ್ರಾಬ್ಲಮ್ಮು ಬರೋದೇ ಇಲ್ಲ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯ. ಅರ್ಜುನ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಅರ್ಥ ಮಾಡ್ಕೋ, ನಾನು ಭಕ್ತನಿಗೆ ಎಂದೂ ಕೆಡುಕಿಲ್ಲ. ಸುರಕ್ಷಿತ ಹೋದ ವಸುದೇವ. ಅಲ್ಲಿಂದ ಹೋಗಿದ್ದು ಕೃಷ್ಣನ ಮಲಸಿದ್ದು, ದುರ್ಗಾ ಕರ್ಕೊಂಡಿದ್ದು, ವಾಪಸ್ ಬಂದಿದ್ದೇ ಕೆಲಸ. ಇಲ್ಲಿ ಹೋಗಬೇಕಾಗಿದ್ದು ರಾಜನ ಒಂದು ಬಂದಿಖಾನೆಯಿಂದ, ಅಲ್ಲಿ ಹೋಗಬೇಕಾಗಿದ್ದು ಇನ್ನೊಬ್ಬ ರಾಜನ ಇದ್ರ ಪ್ರಸವದ ಮನೆಗೆ ಹೋಗಬೇಕು ಅಂತ. ಎಷ್ಟು ಕಷ್ಟ ಲೆಕ್ಕ ಹಾಕಿರೋಣ, ಏ ಸಾಮಾನ್ಯರ ಮನೆಗೆ ಹೋಗೋದೇ ಕಷ್ಟ ಅಂತದ್ದು. ನಂದಗೋಪ ರಾಜ ಆತ, ಗೋಪರ ರಾಜ ಆತನ ಹೆಂಡತಿ ಯಶೋದ, ಅದು ಚೊಚ್ಚಲೆ ಹೆರಿಗೆ ಬೇರೆ. ಎಷ್ಟು ಪ್ರಿಕಾಷನ್ ತೊಗೊಂಡಿರ್ತಾನ, ಏನು ಕಷ್ಟ ಆಗಲಿಲ್ಲ, ಹೋಗಿಬಿಟ್ಟ. ಇನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಆಜ್ಞೆಯನ್ನು ವಸುದೇವ ನಡೆಸಿದ್ರೆ ಆಗದೆ ಅನುಗ್ರಹ ಮಾಡ್ತಾನೆ ಹೊರತು, ಅದು ಯಮುನಾ ನದಿಯನ್ನು ದಾಟಿಸಿದ ಸಂಸಾರ ಸಮುದ್ರವನ್ನೇ ದಾಟಿಸಿಬಿಡ್ತಾನೆ ಅಂತ ಹೇಳಿದ. ಅದಕ್ಕೆ ಆಚಾರ ಬಗ್ಗೆ ಹೇಳ್ತಾರೆ ಮಧ್ವವಿಜಯದೊಳಗೆ. ಇಲ್ಲಿ ಯಮುನಾ ನದಿಯನ್ನು ವಸುದೇವ ತಾನೊಬ್ಬನು ದಾಟಿದೆ ಅಷ್ಟೇ, ಮಧ್ವಾಚಾರ್ಯ ಒಬ್ಬರು ದಾಟಲಿಲ್ಲ, ಶಿಷ್ಯರ ಸಮೇತ ಎಲ್ಲರ ಸಮೇತ ದಾಟಿಬಿಡ್ತಾರೆ. ಅದಕ್ಕೆ ಅಂದರೆ ವಸುದೇವನ ಕೈಯಲ್ಲಿ ಕೃಷ್ಣ ಇದ್ದ, ಮಧ್ವಾಚಾರ್ಯ ಹೃದಯದಲ್ಲೇ ಕೃಷ್ಣ ಇದ್ದಾನಾದ್ರಿಂದ ಎಷ್ಟು ಜನ ಬೇಕಾದ್ರೆ ದಾಟಿಸ್ಬಿಡ್ತಾರೆ. ಇದು ಅರ್ಥ ಮಾಡ್ಕೊಂಡು ಬಿಟ್ಟರೆ ವಸುದೇವನಿಗೂ ಮಧ್ವಾಚಾರ್ಯ ಎಷ್ಟು ವ್ಯತ್ಯಾಸ ಇದೆ ತಿಳ್ಕೊಂಡಿರ್ಬೇಕು. ಮಧ್ವಾಚಾರ್ಯರು ಪರಿಪೂರ್ಣ ಗುರುಗಳು, ಇಡೀ ಗಂಗಾಂ ಹೇಳ್ತಾರೆ, ದೇವ ಹೇಳ್ತಾರೆ, ಸಂಸ್ಕೃತಿ ಮ ಆ ದೇವನದಿಯನ್ನು ಸಂಸಾರ ಸಮುದ್ರ ದಾಟಿಸಿಬಿಟ್ರು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅದು ಅರ್ಥ ಮಾಡ್ಕೋಬೇಕು ಅಂದರೆ ಕೈಯಲ್ಲಿ ದೇವರು, ಮನಸ್ಸಿನಲ್ಲಿ ದೇವರು, ಇನ್ಯಾವ ಭಯ ಇರುತ್ತೆ ನಿಮಗೆ? ಕೈಯಲ್ಲಿ ದೇವರು ಸಾಲಿಗ್ರಾಮ ಪೂಜೆ ಮಾಡಿ, ಮನಸ್ಸಿನಲ್ಲಿ ದೇವರು ಧ್ಯಾನ ಮಾಡಿ ಅಷ್ಟೇ. ಮನಸ್ಸಿನಲ್ಲಿ ದೇವರು ಅಂದರೆ ಧ್ಯಾನ, ಕೈಯಲ್ಲಿ ದೇವರು ಅಂದರೆ ಪೂಜೆ. ಇನ್ನು ಕೈಯಲ್ಲಿ ಏನೋ ಇಟ್ಕೊಂಡಿರ್ತಾನೆ, ಮನಸ್ಸಲ್ಲಿ ಸಿನಿಮಾ, ಇನ್ನೇನು ಭಯಬೇಕಿರಾಗ್ತದೆ? ಮನಸ್ಸಲ್ಲೆಲ್ಲ ಕೆಟ್ಟ ವಿಚಾರ, ಕೈಯಲ್ಲೆಲ್ಲ ಬಿಡಬಾರ್ದು ಇಟ್ಕೊಂಡಿರ್ತಾನೆ, ಇಲ್ಲ ಬಾಟ್ಲು ಇಲ್ಲ ಇದು, ಇನ್ನೇನು ಉದ್ಧಾರ ಆಗ್ತಾನೋ? ಎಷ್ಟು ಅನ್ಯಾಯ, ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಒಂದು ಮಾತು ಹೇಳ್ತಾನೆ, ಇವಾಗ ಅದನ್ನ ಹೇಳಿ ಮುಕ್ತಾಯ ಮಾಡ್ತೇನೆ. ನೀವೆಲ್ಲ ಗೋವರ್ಧನ ಪೂಜೆ ಮಾಡಿ, ಗೋವುಗಳ ಪೂಜೆ ಮಾಡಿ, ಬ್ರಾಹ್ಮಣರ ಪೂಜೆ ಮಾಡಿ ಅಂತ ಕೃಷ್ಣ ಹೇಳ್ತಾರೆ. ಯಾತಕ್ಕೆ ಅಂದರೆ ಅವರಿಂದ ಉಪಯೋಗ ತಗೊಂಡಿದ್ದೀರಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಇದು ನಿಮ್ಮ ಲಾಜಿಕ್. ಯಾರಿಂದ ಉಪಕೃತರಾಗಿರ್ತೀರೋ ಅವ್ರು ಗೌರವಿಸುವಾಗ ನಿಮ್ಮ ಕರ್ತವ್ಯ. ನಮ್ಮ ಜನ ಬಿಟ್ಟರು, ನಾಯಿನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು, ಎಷ್ಟು ಅನ್ಯಾಯ ಇರ್ತಾವಲ್ಲ. ಕೃಷ್ಣ ಹೇಳ್ತಾನೆ, ಏನು ಉಪಯೋಗ ತಗೊಂಡಿದ್ದೀರಪ್ಪ ನಾಯಿಯಿಂದ? ನಿಮಗೀಗ ಚರ್ಮ ಬರುತ್ತಾ, ಹಾಲು ಬರುತ್ತಾ, ಮೊಸರು ಬರುತ್ತಾ, ತುಪ್ಪ, ನಾಯಿ ತುಪ್ಪ ಅಂತ ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ ಇನ್ನೂ ಕೂಡ. ನಾಯಿ ಮೊಸರು ಅಂತ ಎಲ್ಲೂ ಸಿಗೋದೇ ಇಲ್ಲ. ಸಾಕೋದು ನಾಯಿನ, ಕೊಲ್ಲೋದು ಗೋವನ್ನ, ಎಷ್ಟು ತಮಾಷೆ ಇದೆ. ನಿಂಬ್ಲಕ್ಕೆ ಸಾಧ್ಯ ನಿಜವಾಗ್ಲೂ ಕೂಡ ಇಂಥ ದುರಂತ ಇರೋದು. ಕಾಮನ್ ಸೆನ್ಸ್ ಬೇಡ ಕೊನೆ ಪಕ್ಷ. ಯಾವುದೋ ಆಫೀಸರ್ ಕೆಲಸ ಮಾಡಿ ಎಲ್ಲೋ ಸಂಬಳ ಕೇಳೋಕ್ಕಾಗತ್ತಾ? ಎಲ್ಲಿ ಕೇಳಲು ಸಂಬಳ ಕೇಳು, ಇಲ್ಲ ಕಡೆ ಯಾಕೆ ಸಂಬಳ ಕೊಡ್ತಾರೆ ಅವರು? ಇವತ್ತು ಗೋವಿನಿಂದ ಉಪಯೋಗ ತಗೊಂಡ ನಾವು ಗೋವಿನ ಬಂದು ಧಿಕ್ಕಾರ ಮಾಡ್ತೇವೆ ಅಂದರೆ ಎಷ್ಟು ಪಾಪಿಗಳಾಗ್ಬೋದು. ಕೃಷ್ಣ ಕೊಟ್ಟ ಸಂದೇಶ ಜಗತ್ತಿಗೆ ಕೊಟ್ಟ ಸಂದೇಶ. ಇನ್ನು ಯಾತಕ್ಕೆ ನಂದಗೋಪನ ಹತ್ರ ಹೋದ? ಬಹಳ ಸುಲಭ, ಅದು ಗೋವುಗಳನ್ನು ಕಾಪಾಡ್ತಾನೆ ಅಂತ ಅಲ್ಲಿ ಹೋದ ಇಷ್ಟೇ. ಯಾರು ಗೋವರ್ಧನ ಮಾಡ್ತಾರೋ, ಯಾರು ಗೋವು ಸಂರಕ್ಷಣೆ ಮಾಡ್ತಾರೋ, ದೇವ್ರು ಅವ್ರ ಹತ್ರ ಹೋಗ್ತಾನೆ ಅಂತ. ದೇವನ ಹತ್ರ ಮಾಡ್ಕೋಬೇಕು, ಗೋವುಗಳನ್ನ ಹತ್ರ ಮಾಡ್ಕೊಂಡು ಗೋವಿಂದ ಬಂದೇ ಬಿಡ್ತಾನೆ. ಒಂದು ಮಾತು ಹೇಳ್ತಾರೆ, ವಾಯುದೇವರು ಗೋವತ್ಸ ರೂಪದಲ್ಲಿ ಇರ್ತಾರೆ. ಗೋವುಗಳ ಪೂಜೆ ಮಾಡಿದರೆ ವಾಯುದೇವರು ಸಂತೋಷ ಪಡ್ತಾರೆ. ವಾಯುದೇವರು ಪರಮಾತ್ಮನಿಗೆ ಮಗು, ಕೂಸೋರು, ಕೂಸಿನ ಕಂಡೀರ, ಮುಖ್ಯ ಪ್ರಾಣನ ಕಂಡೀರ, ದೇವರ ಅನುಗ್ರಹ ಮಾಡಿಯೇ ಬಿಡ್ತಾರೆ. ಅಂದರೆ ಇವತ್ತು ಗೋಕುಲಕ್ಕೆ ಕೃಷ್ಣ ಹೋಗಿದ್ದು ಸಾಮಾನ್ಯವಾದದ್ದಲ್ಲ, ಗೋಕುಲದಲ್ಲಿ ವಾಸ ಮಾಡ್ತೇನೆ ಅಂತ ತೋರಿಸೋದಕ್ಕೋಸ್ಕರ. ಅಲ್ಲಿಂದ ವೃಂದಾವನ, ಅಲ್ಲಿಂದ ಇದು. ಅದು ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಭಾಷೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಈ ಮಾತು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಕೃಷ್ಣನ ಆರಾಧನೆಯನ್ನು ವಸುದೇವ ಮಾಡಿದಾಗ ಮಾಡಿದರೆ, ದೇವಕಿ ಮಾಡಿದಾಗ ಮಾಡಿದರೆ, ಆಗ ಖಂಡಿತ ದೇವರು ನಮಗೆ ಸಿಕ್ಕೇ ಸಿಗ್ತಾರೆ. ಅಲ್ಲಿ ಕೈಗೆ ಸಿಕ್ಕ, ಮನಸ್ಸಲ್ಲಿ ಕಾಣಬೇಕಷ್ಟೇ. ತಟ್ಟಿದ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತಾರಲ್ಲ, ದೇವ್ರ ಹೃದಯದಲ್ಲಿ ಯಾವಾಗಲೇ ಇರ್ತಾನೆ. ಅದನ್ನು ಕಾಣಬೇಕಷ್ಟೇ, ನಾವು ಕಾಣೋದೇ ನಮ್ಮ ಕೆಲಸ. ಪುಸ್ತಕದಲ್ಲಿ ಅರ್ಥ ಇರ್ತದೆ, ನಾವು ತಿಳ್ಕೊತೇವಲ್ಲ ಅದು ಓದು. ಓದು ಅಂದರೆ ಪುಸ್ತಕದಲ್ಲಿ ಅಕ್ಷರ ಕಾಣುತ್ತೆ, ನಮಗೆ ಅರ್ಥವಾದರೆ ಓದು ಬಂದಾಗ ಲೆಕ್ಕ. ಹೃದಯದಲ್ಲಿ ದೇವ್ರು ಇದ್ದೇ ಇದ್ದಾನೆ, ಅವನು ಕಂಡ್ರೆ ಅಪರೋಕ್ಷ ಜ್ಞಾನದ ಲೆಕ್ಕ. ಮತ್ತು ಇರೋದನ್ನ ಯಾಕೆ ಕಾಣಬೇಕು ಅಂದರೆ ಇರೋದನ್ನ ಯಾಕೆ ಓದ್ಬೇಕು ಹೇಳಿ ಹೇಗಿದ್ದು ನೋಡಂತೆ. ಇರೋದನ್ನು ಓದೋದು ಹೇಗೋ ಇರೋದನ್ನು ತಿಳ್ಕೊಳ್ಳೋದು ಹೇಗೆ, ಧ್ಯಾನವನ್ನು ಮಾಡಬೇಕು. ಇನ್ನೊಂದು ಪ್ರಶ್ನೆ, ಕೃಷ್ಣ ಇಷ್ಟೇ ಪೂಜೆ ಮಾಡ್ತೀವಲ್ಲ, ಅಷ್ಟೇ ಇದ್ದಾನ ದೇವರು ಅಂತ ನಮ್ಮ ಪ್ರಶ್ನೆ. ಅಷ್ಟೇ ಇದ್ದಾನ ದೇವರು ಅಂತ ಕೇಳಿದರೆ, ದೇವರು ಅಷ್ಟೇ ಇಲ್ಲ, ದೇವರು ಪರಿಪೂರ್ಣ. ವಿಗ್ರಹ ಇಷ್ಟಿಷ್ಟೇ ಇರ್ತದೆ, ಆದರೆ ದೇವ್ರ ಸಾರಿಕ್ರಮ ಇಷ್ಟೇ ಇರ್ತದೆ, ಕೃಷ್ಣ ಪ್ರತಿಭೆ ಇಷ್ಟೇ ಇರ್ತವೆ. ಪೂಜೆ ಮಾಡ್ತೇವೆ, ಕೃಷ್ಣನ ಪೂಜೆ ಹೇಗಾಯಿತು ಅಂತ ಕೇಳಿದರೆ ಬಹಳ ಸುಲಭ. ನಮ್ಮ ದೇಶ ಎಷ್ಟು ದೊಡ್ಡದು ಗೊತ್ತಲ್ಲ, ಈ ಬಾವುಟ ಎಷ್ಟಿರ್ತದೆ, ಫ್ಲಾಗ್ ಇಷ್ಟೇ ಇಷ್ಟು, ಅದು ಸಲ್ಯೂಟ್ ಹೊಡೆದಿದ್ದೆ ಹೊಡೆದು ಎಲ್ಲರೂ ಕೂಡ. ಅದಕ್ಕೆ ಅದು ಬಟ್ಟೆ ಒಂದು ಕಡೆಗೆ ಇಷ್ಟೇ ಇಷ್ಟಿರೋ ಒಂದು ಕಡೆಗೆ, ಇಂಡಿಯಾ ಅಷ್ಟೇ ಇರೋದಾಗಿದ್ದರೆ ಅಂದರೆ ಅದು ಇನ್ನೂ ಅದು ಎಷ್ಟೋ ವಾಸಿ. ಮ್ಯಾಪ್ನಲ್ಲಿ ತೋರಿಸ್ತಾರೆ, ಅಟ್ಲಾಸಲ್ಲಿ ತೋರಿಸ್ಬಿಟ್ಟು ಇಡೀ ಇಷ್ಟೇ ಇಷ್ಟು ಕಾಣಿಸ್ತದೆ ಇಂಡಿಯಾ. ನಮ್ಗೆ ಕೂಡಲಿಕ್ಕೆ ಜಾಗ ಇರ್ತದೆ ಅದರೊಳಗೆ, ನಮ್ಗೆ ಒಬ್ಬರಿಗೆ ಜಾಗ ಇರೋದಿಲ್ಲ, ಕೋಟ್ಯಂತರ ಜನ ವಾಸ ಮಾಡ್ತಾರೆ ಇಡೀ ಜಗತ್ತಿನ ಪಾಪುಲೇಷನ್. 1/6 ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಒಂದೇ ಇರೋದು, ಇಷ್ಟೇ ಇಷ್ಟು ಕಾಣೋದು. ಅದರ ಅರ್ಥ ಏನು ಗೊತ್ತಾ? ಆ ದೇಶ ಅಷ್ಟು ದೊಡ್ಡದು, ಅದು ಪ್ರತಿಮೆ ಮಾಡ್ತಾ ಇನ್ನು ಅದು ಚಿತ್ರ ಬರೆದು ಬಿಟ್ಟು ಹೇಳ್ತಾನೆ, ಚಿತ್ರ ಬರೆದು ಅಲಂಕಾರ ಮಾಡ್ತಾನೆ, ಭಾರತದ ಚಿತ್ರ ಬರೆದು ಅಲಂಕಾರ ಮಾಡ್ತಾನೆ. ಆದರೆ ಭಾರತ ಅಷ್ಟಿಲ್ಲ, ಎಂಟೈರ್ ಭಾರತನ ಅದರಲ್ಲಿ ಕಾಣ್ತಾನ. ಅದೇ ರೀತಿಯಲ್ಲಿ ಪ್ರತಿಮೆಯಲ್ಲೇ ದೇವರನ್ನು ಕಾಣಬೇಕೇ ಹೊರತು ಪ್ರತಿಮೆಯೇ ದೇವರಲ್ಲ. ನ ಪ್ರತೀಕೆ ನಹಿ ಸಹ. ಆ ಅಟ್ಲಾಸೇ ಇಂಡಿಯಾ ಅಲ್ಲ, ಮತ್ತೆ ಅಟ್ಲಾಸ್ ಇಂಡಿಯಾ ಅಲ್ಲ, ಬಟ್ ಅಟ್ಲಾಸ್ ಇಂಡಿಯಾ ಅರ್ಥ ಆಗ್ತದೆ ನಮಗೆ. ಇಂಡಿಯಾ ಅರ್ಥ ಆಗ್ಲಿಕ್ಕೆ ಅಟ್ಲಾಸ್ ಬೇಕೇ ಹೊರತು, ಮ್ಯಾಪ್ ಬೇಕೇ ಹೊರತು ಅದೇ ಇಂಡಿಯಾ ಅಲ್ಲ. ಸೊ ಪ್ರತಿಮೆಗಳೇ ದೇವರಲ್ಲ, ಆದರೆ ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಇದೆ. ಇವತ್ತು ಬಾವುಟನ ತಲೆ ಕೆಳಗಾಡಿಸಿದ್ದಕ್ಕೆ ಶಿಕ್ಷೆ, ಅವಮಾನ ಮಾಡಿದ ಶಿಕ್ಷೆ ಇದೇ ತಾನೇ ಇವತ್ತು. ಆದರೆ ಸಾಲಿಗ್ರಾಮ ಮಾಡಿದರೂ ಯಾರಿಗೂ ಶಿಕ್ಷೆ ಇಲ್ಲ ಇವತ್ತು, ಯಾಕೆ ಅಂತ ಕೇಳಿದರೆ ಅದಕ್ಕೆ ಅರ್ಥನೇ ಆಗಿದೆ. ಬಾವುಟ ಅರ್ಥ ಆಗಿದೆ ನಮಗೆ, ದೇವರೇ ಅರ್ಥ ಆಗಿದೆ. ದೇವರ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ವ್ರತಗಳು ಬೇಕು, ಉಪವಾಸಗಳು ಬೇಕು. ಆ ರೀತಿ ಅರ್ಥ ಮಾಡ್ತಾ ಹೋದರೆ ಪ್ರತಿ ಕೃಷ್ಣಾಷ್ಟಮಿ, ಪ್ರತಿ ಕೃಷ್ಣ ಜಯಂತಿಗೆ ನಮ್ಮ ಜ್ಞಾನ ವೃದ್ಧಿ ಆಗ್ತಾ ಹೋಗ್ಬೇಕು. ಹಿಂದಿನ ದಿವಸಕ್ಕೂ ಇವತ್ತು ದಿವಸಕ್ಕೆ ಆಗಿ ನಮ್ಮ ದೇಹದಲ್ಲಿ ಹಾಗೆ ಚೇಂಜಸ್ ಆಗ್ತದೋ, ಮನಸ್ಸಲ್ಲಿ ಚೇಂಜಸ್ ಆಗಬೇಕು. ಅದು ಮನಸ್ಸಲ್ಲಿ ಚೇಂಜಸ್ ಆಗಬೇಕಾದ್ರೆ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ವ್ರತ ಯಾರು ಹೇಳಿಕೊಟ್ಟಿದ್ರು ನಮಗೆ? ಇವತ್ತು ಕೃಷ್ಣಾಷ್ಟಮಿ ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ? 99 ಪಾಲು 99 ಪಾಯ್ ಇಟ್ಟು ಎಷ್ಟು 9 ಬೇಕಾದ್ರೆ ಹಾಕಿ ನೋಡಿ, ಟಿವಿ ತುಂಬ ಅದನ್ನೇ ತೋರಿಸ್ತಾರೆ, ಬರೀ ತಿಂಡಿಗಳೇ ತೋರಿಸ್ತಾ ಇದ್ದಾರೆ. ಪಾಪ ಇವ್ರು ನೋಡಿ ನೋಡಿ ಎಲ್ಲ ಮಾಡ್ಕೊಂಡು ತೊಗೊಂಡ್ಬಿಟ್ಟಿರ್ತಾರೆ, ತಿನ್ನೋದು ಮಲಗೋದು. ಇದು ಕೃಷ್ಣಾಷ್ಟಮಿ ಆಗ್ತದಾ? ಅಷ್ಟು ಉಪವಾಸೇ ಇತ್ತಂತ ಆಚಾರ್ಯ. ಉಪವಾಸದಿಂದ ಶುರುವಾಗ್ಬಿಡ್ತು. ತಿಂಡಿ ಗಿಂಡಿ ಕಡಿಮೆ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಉಪವಾಸ ಕಡಿಮೆ ಆಗಬಾರ್ದು. ಆದರೆ ಇವತ್ತು ಅದಕ್ಕೆ ಪ್ರಾಧಾನ್ಯ ಹೋಗಿದೆ. ಇದು ಕೃಷ್ಣ ಜಯಂತಿ ಅಲ್ಲ, ಅದು ನಿಜವಾದ ಕೃಷ್ಣ ಜಯಂತಿ ಅಂದರೆ ವ್ರತ. ಅದು ವ್ರತ ಬೇರೆ, ನಾವು ತಿಂಡಿ ಹಬ್ಬ ಮಾಡೋದು ಬೇರೆ, ವ್ರತದ ಹಬ್ಬ ಹೊರತು ತಿನ್ನೋ ಹಬ್ಬ ಅಲ್ಲ ಅದು. ಆ ರೀತಿ ಹೇಳಿಕೊಟ್ಟಗಳು ಮಧ್ವಾಚಾರ್ಯ ಒಬ್ಬರೇ ಆದ್ರಿಂದಾಗಿನೇ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೆ. ಆಚಾರ ಅನುಗ್ರಹ ಇಲ್ಲದೆ ಹೋಗಿದ್ದರೆ ನಮ್ಮ ಕೃಷ್ಣ ಜಯಂತಿ ಅಂತ ವ್ರತ ಮಿಸ್ ಆಗ್ತಿತ್ತು ಅಂದರು. ಒಂದೇ 20 ಕೋಟಿ ಏಕಾದಶಿ ವ್ರತವನ್ನು ಕಳ್ಕೊಂಡ್ಬಿಡ್ತಿದ್ದೆ ಲೆಕ್ಕ ಇಟ್ಕೊಂಡು. 20 ಕೋಟಿ ಏಕಾದಶಿ ವ್ರತ ಕಳ್ಕೊಳ್ತಕ್ಕಂಥ ಮಹಾಪಾಪ ನಮಗೆ ಬರ್ತಿತ್ತು. ಅದು ತಪ್ಪಿಸಿದ ಗುರುಗಳು ಶ್ರೀಮದ್ ಆಚಾರ್ಯರು. ಮತ್ತೆ ಅಷ್ಟು ಉಪವಾಸ ಮಾಡಿದ ಪುಣ್ಯ ಕೊಡ್ತಾರೆ. ಅನಿಷ್ಟ ತಪ್ಪಿಸಿದ್ರು ಇಷ್ಟವನ್ನು ತಂದುಕೊಟ್ಟು, ಆಗ ನಮಗೆ ಅರ್ಥ ಆಗುತ್ತೆ. ಮಧ್ವಾಚಾರ್ಯರು ಅಂದರೆ ಯಾರನ್ನೂ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಮಧ್ವಾಚಾರ್ಯರ ಜೊತೆಗೆ ಸೂರ್ಯನೇ ಕಂಪೇರ್ ಮಾಡೋ ಅಂತ ಹೇಳ್ತಾರೆ. ಇದರೊಳಗೆ ಸೂರ್ಯನು ಕೂಡ ಏನೂ ಅಲ್ಲ ಮಧ್ವಾಚಾರ್ಯರ ಮುಂದೆ. ಕಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋ ಹರಂತಿ ಮುಹುರಾಂತ ರಂಚ ದೃಶಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ. ಅತಿ ಹೆಚ್ಚು ಬೆಳಕೊಡ್ತಕ್ಕಂಥ ಕಣ್ಣಿಗೆ ಕಾಣ ವಸ್ತು ಅಂದರೆ ಸೂರ್ಯ. ಆ ಸೂರ್ಯನೇ ಏನೋ ಅಲ್ಲ ಮಧ್ವಾಚಾರ್ಯ ಮುಂದೆ ಅಂತ ಹೇಳಿದ ಮೇಲೆ ಇನ್ನು ಉಳಿದವ್ರು ಯಾರು ಕಂಪೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಆಚಾರ್ಯ ಅಷ್ಟು ದೊಡ್ಡವರು ಶ್ರೀಮದ್ ಆಚಾರ್ಯರು, ಅವ್ರು ನೆನೆಸ್ಕೊಂಡು ಮಾಡಿದರೆ ಮಾತ್ರ ಅದು ನಿಜವಾಗ. ಅಡುಗೆ ಕೊಡೋದು ಭಾರಿ ಸುಲಭ, ಮಂತ್ರ ಹೇಳೋದು ಸಿಕ್ಕರೆ ಜಾತಕಂಸ ಪದಾರ್ಥಯೇ ಇದ್ದೇ ಇದೆ. ಅದರ ಜೊತೆಗೆ ಶ್ರೀ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಗೋಪಾಲಕೃಷ್ಣಾಯ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯ ಅಷ್ಟೇ. 3 ಸರ್ತಿ ಕೊಟ್ಬಿಟ್ರೆ ಆಗುತ್ತೆ. ಒಂದ್ಸರ್ತಿ 3 ಸರ್ತಿ ಕೊಟ್ಬಿಟ್ರೆ ಕೃಷ್ಣಾರ್ಗೆ ಮುಗಿದು. ಇಷ್ಟು ಕೊಡಬೇಕಾದ್ರೆ ಇಡೀ ದಿವಸ ಅರ್ಹತೆ ಸಂಪಾದನೆ ಮಾಡಬೇಕು. ಪುಣ್ಯ ಎಷ್ಟು ಬರ್ತದೆ ಅಂತ ಹೇಳ್ತಾರೆ. ಕೃಷ್ಣ ಜಯಂತಿಗಂತೂ ಭಾರಿ ವಿಶೇಷ. ಅದು ಇಡೀ ಭೂಮಂಡಲವನ್ನು ಇಂಚ್ ಬೈ ಇಂಚ್ ನವರತ್ನಗಳಿಂದ ತುಂಬಿಸಿ ಕೃಷ್ಣಾರ್ಪಣ ಅಂತ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಅರ್ಘ್ಯ ಕೊಟ್ಟರೆ ಬರ್ತದೆ ಅಂತ ಹೇಳ್ತಾರೆ. ಇನ್ನೇನು ಬೇಕು, ಎರಡು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ. ಇಡೀ ಭೂಮಂಡಲನ ಇಂಚ್ ಬೈ ಇಂಚ್ ಮತ್ತೆ ಅದರಲ್ಲಿ ಬರೀ ನವರತ್ನಗಳು ಅದೇನೋ ಅಲ್ಲ ತುಂಬೋದಲ್ಲ, ಮತ್ತೆ ನವರತ್ನ ತುಂಬಿಸಿಬಿಟ್ಟು ಕೃಷ್ಣಾರ್ಪಣ ಅಂತ ಕೊಟ್ಟರೆ ಬರೋ ಪುಣ್ಯ ಬರೀ ಅರ್ಘ್ಯ ಕೊಟ್ಟರೆ ಬರ್ತದೆ. ಎಷ್ಟು ಪುಣ್ಯ ಮಾಡಿರ್ಬೇಕು ಲೆಕ್ಕ. ಅರ್ಘ್ಯದೊಳಗೆ ನಿಮ್ಮ ಶಕ್ತಿ ಇದ್ದಷ್ಟು ಏನಾದ್ರು ಹಾಕಿ. ಗೌರವ ಮುಖ್ಯ, ಅನುಸಂಧಾನ ಮುಖ್ಯ, ಅದಿರಬೇಕು. ಆನಂತರ ಚಂದ್ರಾರ್ಘ್ಯ ಕೊಡಬೇಕು. ಚಂದ್ರಗೂ ಮಂತ್ರ ಇದೆ, ಅದು ಕೊಟ್ಬಿಟ್ಟು ರೋಹಿಣಿ ಪತೆಯೇ ಚಂದ್ರಮಸೆ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯ ಭಾರಿ ಸುಲಭ. ಮಂತ್ರ ಅಂತೂ ಇದ್ದೇ ಇದೆ, ಅದೇನು ಕೊಟ್ಬಿಟ್ಟು ಅದನ್ನು ಕೊಟ್ಟು ಮನೆ ಹೊರಗೆ ಕೊಡಬೇಕು. ತುಳಸಿ ಸನ್ನಿಧಾನದಲ್ಲಿ ಕೊಬ್ಬರಿ ಚಂದ್ರ ಬೆಳ್ಳಗಿರ್ತಾನಲ್ಲ, ಕೊಬ್ಬರಿ ಬಟ್ಲ ಕೊಡಬೇಕು. ಕೊಬ್ಬರಿ ಮೊದಲು ದೇವರು ನೈವೇದ್ಯ ಮಾಡಿರೋ ಕೊಬ್ಬರಿ ಬಟ್ಲ ಆಗಬೇಕು. ಇಲ್ಲದ ಹೋದ್ರೆ ಬರೋದಿಲ್ಲ. ಆಮೇಲೆ ಅದರಲ್ಲಿ ಚಂದ್ರ ಅರ್ಘ್ಯ ಕೊಟ್ಬಿಟ್ರೆ ಅರ್ಘ್ಯ, ಆಮೇಲೆ ನಮಸ್ಕಾರ ಮಾಡಬೇಕು ಚಂದ್ರನಿಗೆ. ಮುಂದಿನ ಹಬ್ಬ ಕೃಷ್ಣಾರ್ಘ್ಯ ಚಂದ್ರಾರ್ಘ್ಯ ಆಮೇಲೆ ನಮಸ್ಕಾರ. ಚಂದ್ರನ ಉಪಸ್ಥಾನ ಅಂತ ಕರೀತಾರೆ. ಸಂಧ್ಯಾವನ್ನೆಲ್ಲ ಉಪಸ್ಥಾನ ಮಾಡಿ ಸಂಧ್ಯೆ ಚಂದ್ರ ನಮಸ್ಕಾರ ಮಾಡಿಬಿಟ್ರೆ ಅಲ್ಲಿ ಒಂದು ಹಂತ ಮುಗಿದಾಗಲೇ. ಆಮೇಲೆ ಶಕ್ತಿ ಇದ್ದರೆ ಆಮೇಲೆ 3 ಸರ್ತಿ ತೀರ್ಥ ತೊಗೋಬೋದು, ಅದು ವಿಶೇಷ. 3 ಸರ್ತಿ ತೀರ್ಥ ಗಂಧೋದಕ್ಕೆ ಹಾಕಿದ ತೀರ್ಥ ಅದು ವಿಶೇಷ. ಅಂಗಾರಕ್ಷತಿ ಅವೆಲ್ಲ ಉಂಟು, ಗಂಧಧಾರಣೆ ಅಂಗಾರಕ್ಷತಿ 3 ವಿಧ. ಹೊರತು ಏಕಾದಶಿ ಇದ್ದಾಗಲ್ಲ, ಏಕಾದಶಿ ಇದ್ದಾಗೆ 1 ತೀರ್ಥ ಅದೇನು ಹಾಕಿದರೆ ತೀರ್ಥ ಇದು ಹಾಗಲ್ಲ. ಎಲ್ಲ ಪಚ್ಚಿಕರ್ಪುರ ಏಲಕ್ಕಿ ಏನೇನು ಹಾಕ್ತೀರ ನಾರ್ಮಲ್, ಅದು 3 ಸರ್ತಿ ತೊಗೋಬೇಕು. 1 ಸರ್ತಿ ಅಲ್ಲ 3 ಸರ್ತಿ ತೊಗೋಬೇಕೆ ಹೊರತು ಬಿಡಾಗಿಲ್ಲ. ಏನ ಪ್ರಾಣತೀರ್ಥ ತೊಗೊಳಾಗಿಲ್ಲ, ದೇವ್ರದೊಂದೇ ದೇವ್ರದೊಂದೇ. ಇನ್ನು ಆ ತೀರ್ಥ ತೊಗೊಳ್ಳಿ, ಪ್ರೋಷ್ಣೆ ಮಾಡಿಕೊಳ್ಳಿ, ಉಳಿದೆಲ್ಲ ಪ್ರೋಷ್ಣೆ ಮಾಡ್ಕೋತ ಹಾಕಿ. ಇನ್ಯಾರು ತೊಗೊಳಾಗಿಲ್ಲ, ಕೊಟ್ಬಿಟ್ಟು ಅವ್ರಿಗೂ ಯಾರಿಗೂ ನೈವೇದ್ಯ ಇಲ್ಲ. ಅವತ್ತು ದೇವರು ಬಿಟ್ಟು ಇನ್ಯಾರಿಗೂ ನೈವೇದ್ಯ ಇಲ್ಲ, ರಮಾದೇವಿಗೂ ನೈವೇದ್ಯ ಇಲ್ಲ. ಒಂದು ಮರುದಿವಸ ಅವರವರ ಪದ್ಧತಿ ಪ್ರಕಾರ ನೈವೇದ್ಯನ ಹೊರತು ಇದ್ರ ಪ್ರಕಾರ ನೈವೇದ್ಯ ಇವತ್ತು ಯಾರಿಗೂ ಇಲ್ಲ. ವೈಶ್ವದೇವ ಇಲ್ಲ, ಬ್ರಹ್ಮಯಜ್ಞ ಇಲ್ಲ, ಯಾವುದೂ ಇಲ್ಲ. ಆದ್ರಿಂದಾಗಿಯೇ ನಾವೇನು ತೊಗೊಳಾಗಿಲ್ವೇ ಇಲ್ಲ. ತೊಗೊಳ್ಳೋದು ವೈಶ್ವದೇವ ಮಾಡಿದ ತೊಗೊಳಾಗಿಲ್ಲ, ಬ್ರಹ್ಮಯಜ್ಞ ಮಾಡಿದ ತೊಗೊಳಾಗಿಲ್ಲ ಅಂದರೆ ಉಪವಾಸ ಇರಬೇಕು, ಬೇರೆ ದಾರಿನೇ ಇಲ್ಲ. ಎಷ್ಟೋ ತೊಗೊಂಡ್ಬಿಡ್ತಾರೆ ಮಹಾಪಪ್ಪು, ಇಷ್ಟೆಲ್ಲ ಮಾಡಿಬಿಟ್ಟು ಹೇಳಿದ್ನಲ್ಲ ಕೀರಿಗೆ ಸೀಬೆಣ್ಣೆ ಒಗ್ಗರಣೆ ಕೊಟ್ಟ, ಏನು ಉಪಯೋಗ ತನಗೂ ಇಲ್ಲ ಮತ್ತೊಬ್ಬರಿಗಿಲ್ಲ. ಚರಂಡಿ ಆಗಿರೋ ಇರಿಗಳು ತಿಂಬೋದಿಲ್ಲ, ಹಾಗಾಗಿಬಿಡುತ್ತೆ. ತಪ್ಪು ಆಗಲ್ಲ, ಮಾಡಬಾರ್ದು, ಸರಿಯಾಗಿ ಉಳಿಸ್ಕೋಬೇಕು ಪುಣ್ಯ. ಅಷ್ಟೊತ್ತಿದ್ದು ಪುಣ್ಯ ಕಳ್ಕೊಳ್ಳೋದು ದಡತನ ಮಾಡಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ, ಮಲಕೋಬೇಕು ಆಮೇಲೆ ಬೇಕಾದ್ರೆ ಎದ್ದಿರ್ಬೋದು, ಜಾಗರಣೆ ಬೇಕಾದ್ರೂ ಮಾಡಿ ಎದ್ದಿರಿ. ತತ ಸ್ವಾಪಂ ಸಮಾಚಾರ ಅಂತ ಹೇಳಿದ್ರಿಂದ ಎದ್ದರೂ ತಪ್ಪಲ್ಲ ಮಲಗಿದ್ರೂ ತಪ್ಪಲ್ಲ, ಅದು ವಿಶೇಷ. ಏಕಾದಶಿ ಜಾಗರಣೆ ಹೇಳಿದ, ಕೃಷ್ಣಾಷ್ಟಮಿ ಜಾಗರಣೆ ಹೇಳಿದೆ, ಮಾಡಿದರೆ ತಪ್ಪಲ್ಲ. ಇಡೀ ದಿವಸ ರಾತ್ರಿಯೆಲ್ಲ ಪಾರಾಯಣ ಮಾಡ್ತಿರ್ಬೋದು, ಭಾಗವತ ಪಾರಾಯಣ ಮಾಡ್ಬೋದು, ನಿರ್ಣಯ ಪಾರಾಯಣ ಮಾಡ್ಬೋದು, ಜಯಂತಿ ನಿರ್ಣಯ ಪಾರಾಯಣ ಮಾಡ್ಬೋದು, ಬೇಕಾದಷ್ಟು ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಬೇಕಾದಷ್ಟು ಪಾರಾಯಣ ಮಾಡಿಕೊಂಡು ಇದು ಬಿಟ್ಟರೆ ಮೊದಲು ಮಾಡಿ ಆಮೇಲೂ ಮಾಡಿ. ಮತ್ತು ದೇವ್ರ ಪೂಜೆ ಇಷ್ಟ, ಕೃಷ್ಣ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ಸಾಕು. ಉಳಿದ ಪೂಜೆ ಬೆಳಗ್ಗೆ ಆಗಿರ್ತದೆ, ಆದ್ದರಿಂದ ಬರೀ ಕೃಷ್ಣ ಪ್ರತಿಮೆ ಇಟ್ಕೊಂಡು ಶಾಸ್ತ್ರ ಕಲ್ಪೋಕ್ತ ಪೂಜೆ ಅಂತ ಕರೀತಾರೆ. ಎಲ್ಲ ಪೂಜೆನ ಮಾಡಿಬಿಟ್ಟು ಆ ಈ ತೀರ್ಥಾರ್ಥಿತ ಸೇರಿಸ್ಬೇಕು. ಸೇರಿಸಿ ದೇವ್ರಿಗೆ ಕೊಟ್ಟರೆ ಆಗುತ್ತೆ. ದೇವ್ರ ರಮಾದೇವಿನ ಎಲ್ಲ ತೀರ್ಥ ಕೊಟ್ಟು ಬಿಡೋದು, ಗಂಗಾಟ ತೆಗೆದುಕೊಂಡು ಒಂದು ಮಾಡೋದು, ಅಷ್ಟು ಸಂಕಲ್ಪ ಹೇಳೋದು. ಅಧ್ಯಸ್ಥಿತ್ವ ನಿರಾಹಾರ ಶಿವಭೂತೆ ಪರಮೇಶ್ವರ ಭೋಕ್ಷಾಭಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ, ಇದು ಹೇಳಬೇಕಾದ ಮಂತ್ರ. ಅದು ಹೇಳಿ ತೀರ್ಥ ತೊಗೊಂಡ್ಬಿಟ್ರೆ ಆಗುತ್ತೆ ಅಷ್ಟೇ. ಅಷ್ಟು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಯೋಚನೆ ಮಾಡಿ ಆ ರೀತಿ ನಡ್ಕೊಳ್ಬೇಕು. ಪಾರಣೆಯಲ್ಲಿ ವ್ಯತ್ಯಾಸ ಇದೆ, ಅವರ ಸಂಪ್ರದಾಯಗಳುಂಟು. ಒಟ್ಟು ಮರುದಿವಸ ಮಾಡಬೇಕು ಅಂದ್ರೆ ಸಿದ್ಧಾಂತ, ಅವರ ಸಂಪ್ರದಾಯ ತಕ್ಕಂತೆ ಮಾಡ್ಬೋದು. ಮೊದಲು ಮಾಡಿದ ತಪ್ಪಲ್ಲ ಪುಣ್ಯ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಹೊರತು ಈ ಪುಣ್ಯ ಹೋಗೋದಿಲ್ಲ, ಎಕ್ಸ್ಟ್ರಾ ಪುಣ್ಯ ಕಡಿಮೆ ಆಗ್ತದೆ ಅಷ್ಟೇ ಹೊರತು ದೋಷ ಅಲ್ಲ. ಇವು ಮಧ್ಯರಾತ್ರಿ ತಗೊಳ್ಳೋದು ಮಾತ್ರ ಭಾರಿ ದೋಷ. ಅದು ಪುಣ್ಯ ಹೋಗ್ತಾರೆ, ರಥನೇ ಹೋಗ್ತದೆ. ಪುಣ್ಯ ಹೋಗೋದೇನು ಬಂತು, ರಥನೇ ಹೋಯ್ತು. ವ್ರತ ಮಾಡಲಿಲ್ಲ ಅಂತ ಬರ್ಕೋತಾರೆ ಹೊರತು, ವ್ರತ ಮಾಡಿ ಕಳ್ಕೊಂಡಿದ್ದಾರೆ. ಪೂರ್ತಿ ವೇಸ್ಟ್ ಇದ್ದಾಗೆ ಮಾಡಬಾರ್ದು. ಯಾವಾಗ ವೈಷ್ಣವ ಮುಗಿಸೋಕೆ ಬರೋಲ್ಲ, ಬೆಳಿಗ್ಗೆ ಹರಿವಾಸರ ಅಲ್ಲಿವರೆಗೆ ಹರಿವಾಸರ ಅಂತ ಹೇಳಿರೋದ್ರಿಂದ, ಹಾಂ ಇದು ನಮ್ಮ ಏಕಾಶಿ ಹರಿವಾಸರ ಇದ್ರೆ ಹಾಗೆ ಹಾಗೆ ನೈವೇದ್ಯೊಂದು ದೇವರ ನೈವೇದ್ಯೊಂದು ಮಾಡ್ಬೋದು ಅಷ್ಟೆ, ಉಳಿದೆಲ್ಲ ಆಮೇಲೆ ಮಾಡ್ಕೊಂಡು ತಗೋಬೋದು. ಅರ್ಥ ಆದರೆ ವ್ರತ ಆಗ್ತದೆ. ಹಾಂ ಮಾಡಿದು ಅದು ಮಾಡಿದರೆ ಸರಿ ಹೋಗಿ. ಇಷ್ಟೆಲ್ಲ ಇದು ರಿಹರ್ಸಲ್ ಇದ್ದಾಗೆ, ಕೃಷ್ಣ ಜಯಂತಿ ಇದೆಲ್ಲ ಮಹಾ ಪ್ರಧಾನ ಇರ್ತದೆ. ಇವತ್ತು ಮಾಡಿದ ಧೈರ್ಯನೇ ಅದು ಮಾಡೋಕ್ಕೆ ಬರ್ತದೆ. ಆದ್ದರಿಂದ ಅದನ್ನು ಮಾಡಿ ಪುಣ್ಯ ಕಟ್ಕೋಬೇಕು. ಇದು ವಿಶೇಷವಾದಂಥ ಇಂಥ ವ್ರತ ಉಪವಾಸದಲ್ಲೇ ಸಾಧನೆ ಅಂದರೆ ಅದೇನೆ, ದೇಹದ ಹೊರಗಿನ ಒಳಗಿರೋ ಪಾಪ ಹೊರಗೆ ಹೋಗಬೇಕಾದ್ರೆ ಬೇರೆ ಔಟ್ಲೆಟ್ ಇಲ್ಲ. ಇವತ್ತು ಯಾವುದೇ ವೈದ್ಯರನ್ನ ಕೇಳಿ, ಪಾಪ ಹೊರಗೆ ಹೋಗಬೇಕಾದ್ರೆ, ಟಾಕ್ಸಿನ್ಸ್ ಹೊರಗೆ ಹೋಗಬೇಕಾದ್ರೆ ರಂಗನಂ ಪರಮ ಔಷಧಂ, ಆಯುರ್ವೇದದ ಪರಮ ಮಂತ್ರ ಅದು. ಉಪವಾಸ ಬಿಡ್ರಿ ಎಲ್ಲ ರೋಗಗಳು ವಾಸಿ ಆಗ್ತವೆ. ಉಪವಾಸ ತಿಂದರೆ ರೋಗ ವಾಸಿ ಆಗಬೇಕೇ ಹೊರತು ಬೇರೆದ್ರಿಂದ ಅಲ್ಲ. ಉಳಿದ ಏನು ಕೊಟ್ಟರು ಕೂಡ ಇನ್ನೂ ಅಕ್ಯುಮಲೇಟ್ ಆಗ್ತವೆ ಹೊರತು ಹೊರಗೆ ಹೋಗೋದಿಲ್ಲ ಅಂತ ವಿಶೇಷವಾದ ಇದನ್ನು ಮಾಡಿ ಇಷ್ಟೊತ್ತು ಶುದ್ಧವಾಗಿರ್ತಾರಲ್ಲ, ಅಡುಗೆ ಕೊಡೋಕೊಳ್ಳೋ ಅರ್ಹತೆ ಬಂದಿರ್ತದೆ ಆಗಲೇ. ಅದನ್ನು ಮಾಡಿ ಕೃಷ್ಣ ಉಪಯೋಗ ಮಾಡ್ಕೋಬೇಕು. ಇದು ಕೃಷ್ಣ ಜಯಂತಿಯ ಸಂಕ್ಷಿಪ್ತ ಪರಿಚಯ ಅಂತ ಹೇಳ್ತಾ, ಮುಂದೆ ನಮ್ಮ ಪ್ರವಚನ 6ನೇ ತಾರೀಕು ಸಾಯಂಕಾಲ. 6ನೇ ತಾರೀಕು ಅಂತ ಹೇಳಿದರೆ 4ಕ್ಕೆ ಬೃಹಸ್ಪತಿ ಮುಗೀತದೆ, 5 ಪಾಡ್ಯ. ಬಿದಿಗೆ ದಿವಸ ಸಾಯಂಕಾಲ ಅನೇಕ ವಿಷಯ, ಒಂದು ಯಾದವಾರ್ಯರ ಪುಣ್ಯದಿನ, ಆಮೇಲೆ ಶ್ರೀನಿವಾಸ ತೀರ್ಥರ ಪುಣ್ಯದಿನ. ಯಾದವಾರದ ಮೊದಲೇ ಆಗಿರುತ್ತೆ, ಅವತ್ತು ಶ್ರೀನಿವಾಸ ತೀರ್ಥದ ಅವತ್ತೇನೆ, ಅದು ಮತ್ತೆ ಪ್ರಸನ್ನ ವೆಂಕಟದಾಸರದು ಪ್ಲಸ್ ಪಿತೃಪಕ್ಷ, 4 ವಿಷಯ ಇರ್ತವೆ. 4 ವಿಷಯದ ಬಗ್ಗೆ ಕೂಡ ಸರಿಯಾಗಿ ಆರೋಮುಖಾರಿಗೆ ಶುರು ಮಾಡಿ 8:30 ಎಲ್ಲದರ ಬಗ್ಗೆ ಕೂಡ, ಶ್ರೀನಿವಾಸ ತೀರ್ಥರು ಯಾರು, ಯಾದವಾರ ಯಾರು, ಪ್ರಸನ್ನ ವೆಂಕಟದಾಸರ ಕಾಣಿಕೆ ಏನೋ, ಪಿತೃಪಕ್ಷದಲ್ಲಿ ಏನೇನು ವಿಷಯಗಳು, ಎಷ್ಟು ಪುಣ್ಯ ಬರುತ್ತೆ ಎಂಬುದನ್ನು ಸಂಕ್ಷೇಪವಾಗಿ 6ನೇ ತಾರೀಕು ಸಾಯಂಕಾಲ, ಭಾನುವಾರ ಅವತ್ತು, ಭಾನುವಾರ. ಅದು ಅದಕ್ಕೆ ಇಲ್ಲಿ ಪ್ರವಚನ ಇಲ್ಲ, ಸತ್ಯದೇವರ ಪ್ರವಚನ ಇಲ್ಲಿ ಅನೌನ್ಸ್ ಮಾಡಿದ್ದಿಲ್ಲ ಅಂತೇಳಿ. ಹುಡುಗರು ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇದೆ, 17, 18 ಅದು 3 ದಿವಸಗಳ ಕಾಲ ಭಗವದ್ಗೀತೆ 8ನೇ ಅಧ್ಯಾಯ ಕಾರ್ಯಕ್ರಮ ಇದೆ. ಆದ್ದರಿಂದ ಇದು ಇಲ್ಲಿ ಹೇಳಿದ್ರೆ ಅಲ್ಲೇ ಹೇಳು, ಸತ್ಯದೇವರ ಬಗ್ಗೆ ಸ್ವಲ್ಪ ವಿಷಯನ ಅಲ್ಲೇ ಹೇಳು. ಇಲ್ಲಿ ಕಾರ್ಯಕ್ರಮ ಇರೋದಿಲ್ಲ, ಅಲ್ಲಿ ಕಾರ್ಯಕ್ರಮ ಇದೆ. ಆ ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇರುತ್ತೆ 3 ದಿವಸ. ಸ್ವಾಮಿಗಳು ಆಗಮಿಸಿ ಬೇಜಾರ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅಲ್ಲಿಗೆಲ್ಲರೂ ಆಗಮಿಸಬಹುದು. 6ನೇ ತಾರೀಕು ಮಾತ್ರ ಇಲ್ಲಿ ಸಾಯಂಕಾಲ ಇರುತ್ತೆ, ಅಲ್ಲಿಗೆ ಬಂದರೆ ಸರ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲ. ಇವತ್ತಿನ ಕಾರ್ಯಕ್ರಮ ಎಂದಿನಂತೆ ಶ್ರೀ HS ವಾಸುದೇವಮೂರ್ತಿಗಳು ದಂಪತಿಗಳು, ಶ್ರೀ DN ಗುರುರಾಜರ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರು, ಅವರೆಲ್ಲ ಸೇರಿ